प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ರಕ್ಷಿತರಾದ ಪಾಂಡವರು ವನವಾಸವನ್ನು ಮಾಡ್ತಾ ಇದ್ದಾರೆ, ಅರ್ಜುನ ಎಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಪಾಶುಪತಾಸ್ತ್ರವನ್ನು ಪಡೆದು ಕೊನೆಗೆ ಸ್ವರ್ಗಲೋಕದಲ್ಲಿ ಇಂದ್ರನಿಂದ ಮಾನಿತನಾಗಿ ವಾಸ ಮಾಡ್ತಾ ಇದ್ದಾನೆ. ಉರ್ವಶಿಯ ಆಕರ್ಷಣೆಗೂ ಒಳಗಾಗದೆ ಹೋಗಿದ್ದು ಆತನ ವಿಶಿಷ್ಟವಾದಂತಹ ಸಾಧನೆ. ತನ್ನ ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥ ಅಚಲವಾದ ನಿಷ್ಠೆ, ಧರ್ಮಕ್ಕೆ ಸ್ವಲ್ಪ ಲೋಪ ಆಗಲೇಬಾರದು ಅಂತಕ್ಕಂಥ ಖಚಿತವಾದಂಥ ಒಂದು ಸದುದ್ದೇಶ, ಅದರ ಫಲವಾಗಿ ಅರ್ಜುನ ಅತ್ಯಂತ ದೊಡ್ಡ ಒಂದು ಪರೀಕ್ಷೆಯಲ್ಲಿ ಗೆದ್ದಂತೆಯಾಯಿತು. ಅದರ ಫಲವಾಗಿ ಇಂದ್ರನಿಗೆ ಇನ್ನೂ ಪ್ರಿಯವಾದ ಅನೇಕ ವಿಧವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅರ್ಜುನ ಮಾಡ್ತಾ ಇದ್ದಾನೆ. ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅರ್ಜುನ ಸ್ವತಃ ಇಂದ್ರಾವತಾರ, ಸ್ವರ್ಗಲೋಕದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಸ್ವರ್ಗ ಅನ್ನೋದು ಭೋಗ ಭೂಮಿ ಅಂತಾನೆ ಪ್ರಸಿದ್ಧ. ಭೋಗಕ್ಕೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಭಗವದ್ಗೀತೆಯಲ್ಲಿ ಅಪೂರ್ವವಾದ ಭೋಗ ಭೂಮಿ ಅಂತ ಕೊಂಡಾಡಿದ್ದಾರೆ. ಅಂಥಲ್ಲಿ ಕೂಡ ಅರ್ಜುನ ವಿದ್ಯೆಗೆ ಉಪಯೋಗ ಮಾಡಿಕೊಂಡೇ ಹೊರತು ಭೋಗಕ್ಕೆ ಉಪಯೋಗ ಮಾಡಿಕೊಳ್ಳಿಲ್ಲ. ಇದು ವಿಶಿಷ್ಟವಾದ ಅರ್ಜುನನ ಸಾಧನೆ. ನಾವು ಭೂಲೋಕದಲ್ಲಿದ್ದೇ ಭೋಗ ಭೂಮಿ ಅಂತ ಮನುಷ್ಯ ಎಚ್ಚರ ತಪ್ಪುತ್ತಾನೆ. ಅಂಥಲ್ಲಿ ಆತ ಎಚ್ಚರ ತಪ್ಪಲಿಲ್ಲ ಅಂದ್ರೆ ಅಂಥವನಿಗೆ ಗೀತೆ ಮುಂದೆ ಉಪದೇಶವಾಗುತ್ತೆ ಅಂದ್ರೆ ಏನು ಆಶ್ಚರ್ಯ ಅಲ್ಲ. ಭೋಗ ವಿಲಾಸಗಳಿಗೆ ಸ್ವಲ್ಪವೂ ಮನಸ್ಸು ಕೊಡಲೇ ಇಲ್ಲ. ಶ್ರೀಮಂತನಾದ ಮಾತ್ರಕ್ಕೆ ಲಕ್ಸುರಿ ಮಾಡಬೇಕಂತೇನು ಅರ್ಥ ಅಲ್ಲ. ಶ್ರೀಮಂತಿಕೆ ಒಂದು ಸಾಧನವಾಗಬೇಕೇ ಹೊರತು ಅದೊಂದು ಭೋಗಕ್ಕೆ ಕಾರಣವಾಗಬಾರದು. ಯಾಕೆ ಭೋಗ ನಶ್ವರ, ಭೋಗ ನಶ್ವರವಾದ್ದರಿಂದ ಎಷ್ಟೇ ಆದರೂ ಅದಕ್ಕೆ ಕೊನೆ ಇದ್ದೇ ಇದೆ, ಅದು ಶಾಶ್ವತವಲ್ಲ. ವಿದ್ಯೆ ಶಾಶ್ವತ. ಅರ್ಜುನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಓದಿದ್ದಾನೆ, ದ್ರೋಣಾಚಾರ್ಯ ಹತ್ರ ಓದಿದ್ದಾನೆ, ಸ್ವತಃ ದೇವಲೋಕದ ರಾಜನಾಗಿದ್ದಾನೆ. ಅಂಥದ್ದು ಅಲ್ಲಿ ಪ್ರಸಂಗ ಸಿಕ್ಕರೆ ಮತ್ತೆ ಓದಕ್ಕೆ ಶುರು ಮಾಡಿದ್ದಾನೆ. ಅದು ಯಾರು ಚಿತ್ರದ ಗಂಧರ್ವ ಹೇಳ್ಕೊಟ್ರೆ ಅದನ್ನು ಕೇಳ್ಕೊಂಡಂತೆ. ಅದಕ್ಕೆ ಮನಸ್ಫೂರ್ತಿಯಲ್ಲಿ ಹೇಳುತ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ತಿಳ್ಕೊಳ್ತಕ್ಕಂಥ ಅವಕಾಶ ಬಂತು ಅಂದ್ರೆ ಹುಡುಗ ಇರಬಹುದು, ಒಂದು ಗಿಡಿ ಪಾಠವಾಗಿರಬಹುದು, ಅದನ್ನಾದರೂ ಸಹ ನಾವು ಕೇಳಿ ಪ್ರಯೋಜನ ಪಡಿಬೇಕೆ ಹೊರತು ಕಾಲ ವ್ಯರ್ಥ ಮಾಡಬಾರದು ಅಂತ ಹೇಳಿದ್ದಾರೆ. ಇದು ನಿಜವ ಕ್ಷಣಶಃ ಕಣಶಶ್ಚೈವ ವಿದ್ಯಾ ವರ್ಧಂತೆ ಸಾಧಯೇತ್ ಅಂತ ಹೇಳಿದ್ದಾರೆ. ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಒಳ್ಳೆಯ ಸುಭಾಷಿತ ಅದು. ಒಂದು ಕ್ಷಣ ಕ್ಷಣವನ್ನು ಸಾರ್ಥಕ ಮಾಡಬೇಕಂತೆ ವಿದ್ಯಾಭ್ಯಾಸಕ್ಕೋಸ್ಕರ. ಒಂದು ಕಣಕಣವನ್ನು ಕೂಡಿಟ್ರೆ ಶ್ರೀಮಂತನಾಗ್ತಾನಂತೆ, ಕ್ಷಣಕಣವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ವಿದ್ಯಾವಂತನಾಗ್ತಾನೆ ಅಂತ ಅರ್ಜುನ. ನಾವು ಭಾರಿ ಓದಿದ್ದೇವೆ ತಿಳ್ಕೊಂಡಿರ್ತೇವಲ್ಲ, ಅರ್ಜುನ ಎಷ್ಟು ಓದಿದವನು ಇನ್ನೂ ಓದ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ವಿದ್ಯೆಗೆ ಕೊನೆಯೇ ಇಲ್ಲ ಅಂತ ಅರ್ಥ. ವಿದ್ಯೆಗೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ತ್ಯ ಮನಸಾಹ ಸಹ ಎಂದು ವಿದ್ಯೆಗೆ ಕೊನೆಯೇ ಇಲ್ಲ. ಆದ್ದರಿಂದ ಅಂತ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಳ್ಬೇಕಾದದ್ದು ನಮ್ಮ ಜೀವನ ದೊಡ್ಡ ಸಂಪಾದನೆ. ಅದಕ್ಕಿಂತ ದೊಡ್ಡ ಧನ ಇಲ್ಲ. ವಿದ್ಯಾಧನಂ ಸರ್ವಧನ ಪ್ರಧಾನ. ನಾವು ಯಾರೋ ಮಾಡಿದರೆ ಏನೋ ಮಾಡ್ತಾರೆ ಅಂತ ತಿಳ್ಕೊಳ್ಬಹುದಾಗಿತ್ತು. ಅರ್ಜುನನಂತವನು ಈ ಕೆಲಸ ಮಾಡಿದ್ದು ಮುಡಿದವರಿಗೆ ದೊಡ್ಡ ಪಾಠವಾಗಬೇಕು. ಅಷ್ಟನ್ನ ಮಾಡಿದ ಅರ್ಜುನ ಮುಂದೆ ಅಲ್ಲಿಂದ ಸಂದೇಶವನ್ನು ಕಳಿಸ್ತಾನೆ. ಲೋಮಶ ಮುನಿಗಳ ಮೂಲಕ ಧರ್ಮರಾಜಾದಿಗಳು ಅರ್ಜುನನ ಸಿದ್ಧಿಯನ್ನು ಕೇಳಿ ಆನಂದ ಪಡ್ತಾರೆ. ಅವ್ರು ಹೇಳ್ತಾರೆ, ಧರ್ಮರಾಜ, ಇದೊಂದು ಸಕಾಲ ಇತ್ತು, ಹೇಗೂ ವನವಾಸ ಇತ್ತು, ವನವಾಸದಂತಹ ಕಾಲದಲ್ಲಿ ಒಳ್ಳೆಯ ತೀರ್ಥಯಾತ್ರೆ ಇತ್ಯಾದಿ ಮಾಡಿದರೆ ಭಾರಿ ಒಳ್ಳೆಯದು. ನಾನು ದೇವಲೋಕದಿಂದ ಬಂದಿದ್ದೇನೆ, ಸಮಸ್ತ ತೀರ್ಥಯಾತ್ರೆಯ ಒಂದು ಪರಿಕಲ್ಪನೆ ನನಗಿದೆ, ಮಾಡಿಸ್ತೇನೆ ಅಂತ ಹೇಳಿದರೆ ಒಳ್ಳೆ ಸ್ವಾರಸ್ಯ. ದೇವಲೋಕದ ಮೇಲಿಂದ ನೋಡ್ತಾರಲ್ಲ, ನಮಗೆ ಗೊತ್ತ, ಸ್ಯಾಟಲೈಟ್ ವ್ಯೂ ಕಾಣುತ್ತೆ, ಒಳ್ಳೆ ನೀಟಾಗಿ ಎಲ್ಲ ಏನೇನಿದೆ ಎಲ್ಲ ಗೊತ್ತಾಗಿರುತ್ತೆ. ನಾ ದೇವಲೋಕದಿಂದ ಬಂದು ಎಲ್ಲ ಚೆನ್ನಾಗಿ ನನಗೆ ಗೊತ್ತು, ಎಲ್ಲ ತೋರಿಸ್ತೇನೆ ಅಂತ ಹೇಳಿದಾಗ ನಡೀರಿ ಹೋಗೋಣ ಅಂತ ಹೇಳಿದರೆ, ಅವರು ಆಗ ಇದ್ದಿದ್ದು ಆ ಕಡೆ ಪ್ರಾಂತದೊಳಗೆ, ಉತ್ತರ ಭಾರತದ ಆ ಗಂಗಾ ತೀರದ ಅಲ್ಲಿದ್ದವರು. ಕಾಮ್ಯಕವನ ಅಂತ ಹೆಸರು ಅದಕ್ಕೆ. ಕಾಮ್ಯಕವನ, ದ್ವೈತವನ, ಎರಡು ದೊಡ್ಡ ವನಗಳು. ಪಾಂಡವರ ವನವಾಸದ ಬಹುಭಾಗ ಕಳೆದಿದ್ದು ಅಲ್ಲಿ. ಅಲ್ಲಿಯಿಂದ ಹೊರಡ್ತಾರೆ, ಪ್ರದಕ್ಷಿಣಾಕಾರವಾಗಿ ಭೂಮಿ ಸಂಚಾರ ಮಾಡಿಕೊಂಡು ಬಂದರೆ. ಅದರಲ್ಲೂ ಕೂಡ ಒಂದು ಸರ್ಕಲ್ ಪ್ರದಕ್ಷಿಣೆ ಹಾಕುವ ಪದ್ಧತಿ ನಮ್ಮಲ್ಲಿ ಬಂದಿದೆ. ಪುಣ್ಯಕ್ಕೆ ಸರ್ಕಲ್ ಎಡದಿಂದ ಫಲಕ್ಕೂ ಪ್ರದಕ್ಷಿಣೆ ಅಂತ ಅರ್ಥ, ಇನ್ನೇನು ಅಲ್ಲ, ಪ್ರದಕ್ಷಿಣೆ ಅಷ್ಟೇ. ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿದ್ದು ಪಾಂಡವರ ದೊಡ್ಡ ವೈಶಿಷ್ಟ್ಯ. ಅರ್ಜುನ ಅಲ್ಲಿ, ನಾಲ್ಕು ಜನಗಳು ಸಹ ದ್ರೌಪದಿ ಸಮೇತರಾಗಿ, ಅನೇಕ ಋಷಿ ಮುನಿಗಳು, ಲಕ್ಷಗಟ್ಟಲೆ ಋಷಿಗಳು ಮುನಿಗಳ ಸಮೇತರಾಗಿ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ. ಪಾಂಡವರ ಜೊತೆಗೆ ನಾವು ಬಂದೇ ಬರ್ತೇವೆ ಅಂತ ಹಠ ಹಿಡಿದು ಹೊರಟ್ರಲ್ಲ, ಅವ್ರಿಗೆ ಎಷ್ಟು ಭಾಗ್ಯ ಸಿಕ್ತು ನೋಡಿ, ಎಲ್ಲ ತೀರ್ಥಯಾತ್ರೆ ನೋಡೋ ಯೋಗ ಸಿಕ್ತೆ ಅವರಿಗೆ. ಅದನ್ನೇ ಜಗನ್ನಾಥದಾಸರು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ನಾವು ತೀರ್ಥಯಾತ್ರೆ ಮಾಡೋದು ಎಷ್ಟು ಮುಖ್ಯನೋ, ಆ ಯಾತ್ರೆಯ ಸತ್ಪಾತ್ರರ ಜೊತೆಗೆ ಮಾಡಬೇಕು. ಅದು ಯಾತ್ರೆಗೆ ಹೋಗಿರ್ತಾರೆ, ಯಾವ ದೇವಸ್ಥಾನವೂ ಗೊತ್ತಿಲ್ಲ, ಹೋಗೋದು ನೋಡೋದು ಹೋಗ್ತಿರೋದೇ ಮುಂದೆ ಕೆಲಸ. ಯಾವ ದೇವಸ್ಥಾನ, ಏನೇನು ನಡೀತು, ಯಾತ್ರೆ ಪ್ರಸಿದ್ಧಿ ಏನ್ ಮಾಡ್ಬೇಕು, ಅಲ್ಲಿ ಹೋದ್ರೆ ಅಲ್ಲಿರೋ ನದಿ ಯಾವುದು, ಅಲ್ಲಿರೋ ತೀರ್ಥ ಯಾವುದು, ಏ ಅದರ ದೇವತೆಗಳು ಯಾರು, ಏನು ಗೊತ್ತಿರೋದಿಲ್ಲ. ಇದು ತೀರ್ಥ ಗಾಣದೆತ್ತು ಸುತ್ತಿದಂತೆ ಅಂತ ಕರೆದಿದ್ದಾರೆ. ಗಾಣದೆತ್ತು ಸುತ್ತ ತಲೆಯೇ ಸುಮ್ಮನೆ ಸುತ್ತಾ ಇರುತ್ತೆ, ಏನು ಅರ್ಥ ಇಲ್ಲ ಮಣ್ಣಿಲ್ಲದೆ. ಅಂತ ತೀರ್ಥಯಾತ್ರೆ ಮಾಡಬಾರದು, ಅರ್ಥವತ್ತಾದ ತೀರ್ಥಯಾತ್ರೆ ಮಾಡಬೇಕು. ಶ್ರೀ ವಾದಿರಾಜ ಸ್ವಾಮಿಗಳ ತೀರ್ಥ ಪ್ರಬಂಧದ ಬಹುಭಾಗ ಈ ವನಪರ್ವದ ತೀರ್ಥಯಾತ್ರಾ ಪರ್ವ ಅಂತಾನೆ ಅದಕ್ಕೆ ಹೆಸರು. ವನಪರ್ವದಲ್ಲಿ ಅನೇಕ ಉಪಪರ್ವಗಳು ಉಂಟು, ಅದರಲ್ಲಿ ತೀರ್ಥಯಾತ್ರಾ ಪರ್ವ ಅಂತ ಹೆಸರು. ಇಡೀ ತೀರ್ಥಯಾತ್ರೆಯನ್ನು ಅವರು ಮಾಡಿದ ವರ್ಣನೆ ಮಾಡ್ತಾ ಹೋಗ್ತಾರೆ. ತೀರ್ಥ ಅಂದ್ರೆ ವನವಾಸ, ವನ ಅಂದ್ರೆ ಜಲ, ಜಲ ಅಂದ್ರೆ ತೀರ್ಥ, ವನವಾಸ ಅಂದ್ರೆ ತೀರ್ಥಯಾತ್ರೆ ಅಂತಾನೆ ಅರ್ಥ. ತೀರ್ಥಯಾತ್ರೆ ಪ್ರತ್ಯೇಕ ವನವಾಸ ಮಾಡಕ್ಕೆ, ರಾಮದೇವರು ವನವಾಸ ಮಾಡಿದ್ರು ಪಾಪ, ಭೀಮಾದಿಗಳು ಮಾಡಿದ್ರು ಪಾಪ ಅಂತ ತಿಳ್ಕೊಡ್ಬೇಡಿ. ವನವಾಸ ನಮ್ಮ ಜೀವನದ ಅವಶ್ಯವಾದ ಒಂದು ಕರ್ತವ್ಯ ಅಂತ ಕರೀತಾರೆ. ವನವಾಸ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದೆ ಹೊರತು ರಾಮದೇವರಿಗೆ ಎಲ್ಲಿಯ ವನವಾಸ, ಸ್ವತಃ ವೈಕುಂಠಾಧಿಪತಿ ಆತ. ಭೀಮಸೇನ ಭಾವಿ ಸತ್ಯ ಲೋಕಾಧಿಪತಿ ಆದ್ರಿಂದ ಅವರ ವನವಾಸ ಒಳ್ಳೆಯ ತೀರ್ಥಯಾತ್ರೆ ಆಯಿತು. ಅಷ್ಟರ ಋಷಿಗಳು ಮುನಿಗಳು ಇದ್ದಿದ್ದರಿಂದ ದಾರಿಯುದ್ದಕ್ಕೂ ಕೂಡ ಶಾಸ್ತ್ರಾರ್ಥ ವಿಚಾರ ನಡೆದಿತ್ತು. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಭಂಡಾರ. ಶಾಸ್ತ್ರ ಚರ್ಚೆಯಲ್ಲಿ ಕಡಿಬೇಕು, ಸೆಮಿನಾರ್ಗಳು ಕಾನ್ಫರೆನ್ಸ್ಗಳು ಹೇಗೋ ಆ ರೀತಿಯಲ್ಲಿ ತೀರ್ಥಯಾತ್ರೆಯಿಂದ ಆಗಿರಬೇಕು. ತುಂಬಾ ಜನ ಸೇರಿರ್ತಾರೆ, ಒಳ್ಳೆ ಅದೇ ಎಲ್ಲ. ನಾವು ಈ ಕುರುಕ್ಷೇತ್ರದ ಬಗ್ಗೆ ಇಲ್ಲಿ ಕುತ್ಕೊಂಡು ಮಾತಾಡೋದು ಬೇರೆ, ಕುರುಕ್ಷೇತ್ರದಲ್ಲಿ ಕುತ್ಕೊಂಡು ಮಾತಾಡೋದು ಬೇರೆ. ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ ಇಲ್ಲೇ ಮಹಾಭಾರತ ಯುದ್ಧ ನಡೆದಿದ್ದು, ಇಲ್ಲೇ ಇಂತಿಂತ ಪ್ರಸಂಗ ನಡೆದಿದ್ದು ಅಂದ್ರೆ ಎಷ್ಟು ಮಹತ್ವ ಇರುತ್ತಾಗ. ನಾವು ಇಲ್ಲಿ ಕುತ್ಕೊಂಡು ಅಲ್ಲಿ ನಡೀತು ಅಂತ ಹೇಳೋದು ಹೇಗಿರುತ್ತೆ, ಇಲ್ಲೇ ನಡೀತು ಅಂತ ಹೇಳೋದು ಹೇಗಿರುತ್ತೆ. ಅದಕ್ಕೆ ತೀರ್ಥಯಾತ್ರೆಗೆ ಹೋದ ಜನ ಮೊದಲೇ ಹೋಗಿರ್ತಾರೆ, ಕೃಷ್ಣಾವತಾರವಾದ ಜಾಗ ಅಂತ ಹೇಳ್ತಾರಲ್ಲ, ಇವತ್ತು ಅಲ್ಲಿಗೆ ಬಿಡ್ತಾರೆ. ಅಲ್ಲೇ ಕುತ್ಕೊಂಡು ಯಾರು ಜನ ಏನು ಗಲಾಟೆ ಏನು ಇರೋದಿಲ್ಲ ಅಲ್ಲಿ ಹೋದಾಗ, ಆರಾಮಾಗಿ ಅಲ್ಲೇ ಕೃಷ್ಣ ಅವತಾರ ಮಾಡಿದ ಸ್ಥಳ, ಇಲ್ಲೇ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಅಂತ ಹೇಳಿದ್ರೆ ಎಷ್ಟು ಮಹತ್ವ ಇರುತ್ತೆ. ಅದಕ್ಕೆ ಯಮುನಾನದಿ ತೀರದ ಇಲ್ಲೇ ಕೃಷ್ಣ ರಾಸಕ್ರೀಡೆ ಆದ್ದು, ಜಲಕ್ರೀಡೆ ಆಡಿದ್ದು, ಕಾಳಿಯ ಮಥನ ಮಾಡಿದ್ದು ಅಂತ ನೋಡಿದ್ರೆ ಎಷ್ಟು ಮಹತ್ವ ಬರುತ್ತೆ ಅದಕ್ಕೆಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ತೀರ್ಥಯಾತ್ರೆಯಲ್ಲಿ ನಡೆದ ವಿಚಾರಗಳನ್ನ ನಾವು ಆ ಕಾಲಕ್ಕಂತೂ ಹೋಗ್ಲಿಕ್ಕೆ ಬರೋದಿಲ್ಲ, ನಮಗೆ ಆ ಕಾಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಳಕ್ಕಾದ್ರೆ ಹೋಗ್ಬೋದಲ್ಲ ಕೊನೆ ಪಕ್ಷ, ಆ ಸ್ಥಳ ಕಾಲ ಎರಡಕ್ಕೆ ಹೋದ್ರೆ ಅಲ್ಲಿಗೆ ಹೋದಾಗ ಲೆಕ್ಕ, ಆ ಸ್ಥಳಕ್ಕೂ ಹೋದ್ರೆ ಆ ಕಾಲಕ್ಕೂ ಹೋದರೆ ಅಲ್ಲಿಗೆ ಹೋದಾಗ ಲೆಕ್ಕ, ಅದು ನಮಗೆ ಸಾಧ್ಯ ಇಲ್ಲ. ಕೊನೆಗೆ ಸ್ಥಳಕ್ಕಾದ್ರೂ ಹೋಗಬಹುದು. ಆ ಸ್ಥಳಕ್ಕೆ ಹೋಗೋದ್ರಿಂದ ಅಲ್ಲಿ ವೈಬ್ರೇಷನ್ಸ್ ಅಂತ ಏನು ಕರಿತೇವೆ ಅದರ ಒಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ ಇಂದ ನಮ್ಮ ಜೀವನಕ್ಕೊಳ್ಳೆ ಪಾವನ ಬರುತ್ತೆ. ಮತ್ತು ಒಲೆ ಮೇಲೆ ಪಾತ್ರೆ ಇಟ್ಟಿರ್ತಾನೆ, ಕೆಳಗಿಡಿಸ್ತಾನೆ, ಬಿಸಿ ಹಾಗೆ ಇರುತ್ತೆ ಎಷ್ಟೋ ಹೊತ್ತು, ಕಷ್ಟ ಇಟ್ಟರೆ ಜೋರಾಗಿ ಸುಡುತ್ತೆ, ಅಥವಾ ಒಲೆ ಮೇಲೆ ಇಲ್ಲ ಅದು, ಕೆಳಗಿಡಿದ್ರು ಕೂಡ ಬೆಂಕಿಯ ಪ್ರಭಾವ ಇತ್ತಲ್ಲ ಅದು ಹಾಗೆ ಕೆಲಸ ಮಾಡ್ತಾ ಇತ್ತು. ಅದೇ ರೀತಿ ದೊಡ್ಡವರ ಸನ್ನಿಧಾನ ಅಂದ್ರೆ ಹಾಗೆ, ಬೆಂಕಿಯ ಸನ್ನಿಧಾನ ಕಷ್ಟ ಹೋಗೋದಿಲ್ಲ, ತುಂಬಾ ಹೊತ್ತು ಬೇಕು ಹೋಗ್ಬೇಕಾದ್ರೆ. ಅದು ಹೋಮ ಮಾಡಿರ್ತಾರಲ್ಲ, ಮರುದಿವಸ ಬೆಳಗ್ಗೆ ಕೂಡ ಇನ್ನು ಬಿಸಿ ಇರುತ್ತೆ. ಹಾಗೆ ಸರಿಯಾಗಿ ನೋಡಿದ್ರೆ ಮರುದಿವಸ ಬೆಳಗ್ಗೆ ಕೂಡ ಆರಿರೋದಿಲ್ಲ, ಅಷ್ಟೊತ್ತು ಹೋಮ ಮಾಡಿದ್ರ ಫಲ ಹಾಗಿರುತ್ತೆ. ಅದೇ ರೀತಿಯಲ್ಲಿ ಸನ್ನಿಧಾನ ಅಂದ್ರೆ ಅದೇನು? ಏ ಸನ್ನಿಧಾನ ಮಹಾ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಸನ್ನಿಧಾನ ಅಂದ್ರೆ ಹಾಗೇನು? ಈ ಫ್ರಿಜ್ ತೆಗೆದ ತಕ್ಷಣ ಬಿಸಿ ಇರುತ್ತಾ, ತಣ್ಣಗೆ ಸ್ವಲ್ಪ ತಣ್ಣಗಿರುತ್ತ ನೋಡಿ. ಅದು ಎಲ್ಲೆಲ್ಲಿ ಸನ್ನಿಧಾನ ಹೆಚ್ಚಿದ್ದಂತೆ, ಅಪೂರ್ವ ಕ್ಷೇತ್ರವಾದಂತೆ ಹೆಚ್ಚು ಸನ್ನಿಧಾನ ಇರುತ್ತೆ. ಸನ್ನಿಧಾನದಲ್ಲೂ ತಾರತಮ್ಯ ಇದೆ. ತೀರ್ಥಯಾತ್ರೆ ತಮಾಷೆ ಮಾಡಿದ್ದಲ್ಲ ಅದೊಂದು ಕೂಡ, ಅರ್ಥವತ್ತಾದ ಮಾತದು. ಪಾಂಡವರು ಸ್ವತಃ ಅವರೇ ಪುಣ್ಯತೀರ್ಥ, ಯಾವ ಪುಣ್ಯಕ್ಷೇತ್ರಕ್ಕಿಂತ ಮೇಲಿದ್ದಾರೆ ಪುಣ್ಯಾತ್ಮರು. ಅವ್ರು ಓಡಾಡಿದ ಜಾಗನೇ ಪುಣ್ಯಕ್ಷೇತ್ರ. ಅಂಥವ್ರು ಪುಣ್ಯಕ್ಷೇತ್ರಕ್ಕೆ ಹೋದ್ರು ಅಂದ್ರೆ ಬಹಳ ಆಶ್ಚರ್ಯ. ಅದೇ ಲೋಕ ಶಿಕ್ಷಣ ಮಾಡೋ ಉದ್ದೇಶನೂ ಒಂದಿದೆ, ಹೆಚ್ಚು ಪುಣ್ಯ ಕಟ್ಕೊಳ್ಳೋ ಉದ್ದೇಶನೂ ಅವರಿಗಿದೆ. ಸಂಚಾರ ಮಾಡ್ತಾ ಬಂದ್ರಂತೆ, ದೊಡ್ಡ ಪಟ್ಟಿನೇ ಕೊಡ್ತಾರಲ್ಲಿ. ಈ ಶ್ರೀರಂಗ ಮೊದಲಾದ ಕ್ಷೇತ್ರಗಳು, ಕಾವೇರಿ ಮೊದಲಾದ ನದಿಗಳು, ಎಲ್ಲ ನದಿಗಳನ್ನೇನೋ ಮಾಡ್ತಾರೆ. ಶ್ರೀಶೈಲಾದಿ ಕ್ಷೇತ್ರದ ವರ್ಣನೆ ಬರುತ್ತೆ ಮಹಾಭಾರತದ. ಶ್ರೀಶೈಲಕ್ಕೆ ಹೋಗಿ ಪಾಂಡವರು ಶಿವನ ದರ್ಶನ ಮಾಡಿದ್ರು. ಮೊದಲು ಹೇಳಿದ ವೈಷ್ಣವರು ಎಂದೂ ಶಿವದ್ವೇಷಿಗಳಲ್ಲ ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾವಿರಾರು ಕಾರಣಗಳು ಉಂಟು. ಅದು ಒಂದು ಕಾರಣ. ರಾಮೇಶ್ವರ ಮೊದಲಾದ ಸ್ಥಳಗಳಿಗೆಲ್ಲ ಹೋಗ್ತಾರೆ, ದಕ್ಷಿಣ ಸಮುದ್ರ ತೀರಕ್ಕೂ ಹೋಗ್ತಾರೆ, ಮತ್ತು ಉದ್ದಕ್ಕೂ ಬರ್ತಾರೆ. ತಿರುಪತಿಗೆ ಬಂದಿರ್ತಾರೆ ಪಾಂಡವರು, ಅದು ಭಾರಿ ವಿಶೇಷ. ತಿರುಪತಿಯನ್ನು ಪಾಂಡವರು ಸಂದರ್ಶನ ಮಾಡಿದ ಉಲ್ಲೇಖ ನಮಗೆ ಪುರಾಣಗಳಲ್ಲೇ ಸಿಗುತ್ತೆ. ಹೀಗೆ ಇಡೀ ಪರ್ಯಟನೆ ಮಾಡ್ತಾ 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 ಹೊರಟ್ರಂತೆ. ಕನ್ಯಾಕುಮಾರಿಗೆ ಬರ್ತಾರೆ, ಕನ್ಯಾತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಪಂಡರಪುರ ಮೊದಲಾದ ಕ್ಷೇತ್ರಗಳಿಗೆ, ಕೊಲ್ಲಾಪುರದ ಮಹಾಲಕ್ಷ್ಮೀ ಸನ್ನ ದರ್ಶನ ಮಾಡಿಕೊಂಡು, ಕೊಲ್ಲಾಪುರ ಪ್ರಾಚೀನವಾದದ್ದು. ಕೃಷ್ಣ ಕೊಲ್ಲಾಪುರಕ್ಕೆ ಹೋಗಿದ್ದ ಉಲ್ಲೇಖ ಭಾಗವತ ಪುರಾಣದಲ್ಲಿ ಬರುತ್ತೆ, ಹರಿವಂಶದಲ್ಲಿ ಬರುತ್ತೆ. ಅಂದ್ರೆ ಇವೆಲ್ಲ ತುಂಬಾ ಪ್ರಾಚೀನ ಸ್ಥಳಗಳವೆಲ್ಲ ಕೂಡ. ಅದರ ಸಂದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಅವರೆಲ್ಲ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಇವತ್ತು ಸೋಮನಾಥ ಅಂತ ಪ್ರಸಿದ್ಧವಾಗಿರೋ ಕ್ಷೇತ್ರ ವೀರಾವಳ ಅಂತ ಕರೀತಾರೆ, ಅದು ಪ್ರಭಾಸ ಕ್ಷೇತ್ರ. ಆ ಮೂರು ನದಿಗಳ ಸಂಗಮದ ಸ್ಥಳ. ಪ್ರಭಾಸಹಿ ಯಥೋಹುವ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಕ್ಷೇತ್ರಂ ಭಾತಿ ಪ್ರಭಾಸಾಖ್ಯಂ, ಪ್ರಭಾಸಹಿ ಯಥೋಭುವ. ಭೂಮಿಗೆ ಒಂದು ಪ್ರಭೆ ಕೊಟ್ಟಂತ ಪೂರ್ವವಾದ ಕ್ಷೇತ್ರ ಸೋಮನಾಥ ಕ್ಷೇತ್ರ. ಅಲ್ಲಿ ಮೂರು ನದಿಗಳ ಸಂಗಮ, ಹಿರಣ್ಯ ಕಪಿಲ ಸರಸ್ವತಿ ಅಂತಕ್ಕಂತಹ ಮೂರು ನದಿಗಳ ಸಂಗಮ. ಹಿರಣ್ಯ ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋಯತ್ರ ಅಪರಾಂಬುಧೇಹೆ ಕ್ಷೇತ್ರಂ ಭಾತಿ ಪ್ರಭಾಸಾಖ್ಯಂ ಪ್ರಭಾಸಹಿ ಯಥೋಭುವ ಅಂತ ತೀರ್ಥ ಪ್ರಬಂಧದ ಮಾತು. ಈಗ ಮೂರು ನದಿಗಳ ಅಪೂರ್ವ ಸಂಗಮ, ಎರಡೇ ತ್ರಿವೇಣಿ ಸಂಗಮಗಳು. ಒಂದು ಇವತ್ತಿರೋ ತ್ರಿವೇಣಿ ಸಂಗಮ ಒಂದು, ಅದು ಅವತ್ತಿದ್ದ ತ್ರಿವೇಣಿ ಸಂಗಮ ಒಂದು. ಅದು ಪ್ರಾಚೀ ತ್ರಿವೇಣಿ ಅಂತ ಅದು ಕರೀತಾರೆ. ಮೊದಲಿದ್ದ ತ್ರಿವೇಣಿ ಸಂಗಮ ಅದೇ. ಮೊದಲು ಗಂಗೆ ಭೂಮಿ ಬಂದಿರಲಿಲ್ಲ, ಭಗೀರಥ ನಿಮಿತ್ತ ಬಂದ ಮೇಲೆ ಈ ತ್ರಿವೇಣಿ ಸಂಗಮ ಪ್ರಸಿದ್ಧವಾಯಿತು. ಆ ತ್ರಿವೇಣಿ ಸಂಗಮದಲ್ಲಿ ಅವರೆಲ್ಲ ಸ್ನಾನಾದಿಗಳನ್ನು ಮಾಡಿಕೊಂಡು ಕೃಷ್ಣರ ದರ್ಶನಕ್ಕೆ ಅಂತ ಕೃಷ್ಣ ನೋಡಿದನಂತೆ. ತಾನಲ್ಲಿ ಒಂದು ದರ್ಶನ ಕೊಟ್ಟನು ದ್ವಾರಕೆಗೂ ಪ್ರಭಾಸಕ್ಕೂ. ನೇ ಸ್ಟ್ರೇಟ್ ಸಮುದ್ರ ತೀರದಲ್ಲಿ ಬಂದ್ರಾಯ್ತು. ಇವತ್ತು ಪ್ರಭಾಸನೂ ಇದೆ, ದ್ವಾರಕೆನೂ ಇದೆ, ಸಮುದ್ರ ತೀರದಲ್ಲೇ ಬರಬೇಕು. ಅದಕ್ಕೆ ಕೃಷ್ಣ ಪಾಂಡವರು ಬಂದು ಸುದ್ದಿ ಗೊತ್ತಾಗ ಕೃಷ್ಣ ತಾನು ಬಂದು ನಿಂತ್ಕೊಂಡಿದ್ದಂತೆ ಆಗಲೇ. ಎಷ್ಟು ಪುಣ್ಯ! ಸಾಮಾನ್ಯವಾಗಿ ಪುಣ್ಯವನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳೋದು ಪದ್ಧತಿ. ಕೃಷ್ಣನೇ ಬಂದಿದ್ದಾರೆ, ಕೃಷ್ಣನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರೆ ಎಲ್ಲ ಕೂಡ. ಅದಕ್ಕೆ ಅವರು ಮಾಡಿದ ಪುಣ್ಯವನ್ನ ಕೃಷ್ಣ ಸ್ವತಃ ತಾನು ಎದುರಿಗಿದ್ದು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಅವರ ಯೋಗ್ಯತೆಗೆ ತಕ್ಕಂತೆ ಇಸ್ಕೊಳ್ಳೋ ಪದ್ಧತಿ ಉಂಟು. ಕೆಲವು ಕೊಟ್ಟು ಕೈಲಿ ಸುತ್ತಾರೆ, ಕೆಲವು ದೂರ ಇಟ್ಟು ಬಿಡಿ ಅಂತಾರೆ, ಕೆಲವು ಕೊಟ್ಟರೆ ಕೊಳ್ಳೇಬೇಡಿ ಅಂತಾರೆ, ನೀವು ಕಳಿಸಿದ್ರು ತಗೊಂಬಲ್ಲ ಅಂತಾರೆ ಆ ತರ. ಅದರಲ್ಲಿ ತುಂಬಾ ಪ್ರೀತಿ ಪಾತ್ರ ಬಂದ್ರೆ ಕೈಯಾರೆ ಹೇಗಿಸ್ಕೋಬೇಕು. ಕೃಷ್ಣ ತಾನಾಗಿ ಅದನ್ನ ಪುಣ್ಯವನ್ನೆಲ್ಲ ಸ್ವೀಕಾರ ಮಾಡಿದ್ರಂತೆ. ತೀರ್ಥಯಾತ್ರೆ ಮಾಡೋ ಉದ್ದೇಶ ಬದ್ರಿ ಸಮಾನದಂತೆ ಮಾಡ್ತಾರಲ್ಲ ಬಂದ ಮೇಲೆ, ಇವರು ಮಾಡೋದ ಹೋಗಿದ್ದೆ ಅಂತ ಅನೌನ್ಸ್ ಮಾಡಲಿಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ನಾನು ಹೋಗಿದ್ದೆ ಮಹಾನುಭಾವ ಅಂತ ಹೇಳೋದಕ್ಕೋಸ್ಕರ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಅದು ಹಾಗಲ್ಲ, ಅದೆಷ್ಟು ಜನಗಳನ್ನು ಕರೆಸಿ ಅವರ ಮೂಲಕ ಕೃಷ್ಣಾರ್ಪಣ ದೇವರಿಗೆ ಒಪ್ಪಿಸೋ ಸಮಾರಂಭ ಅದು. ಒಂದು ಯಾತ್ರೆ ಅವಭೃತ ಸ್ನಾನ ಇದ್ದಾಗೆ, ಬದ್ರಿ ಸಮಾರಾಧನೆ ಕಾಶಿ ಸಮಾರಾಧನೆ ಅಂದರೆ ಅದು ಅವಭೃತ ಸ್ನಾನ ಇದ್ದಾಗೆ ಹೊರತು ಬೇರೆ ಅಲ್ಲ. ಪಾಂಡವರು ಕೃಷ್ಣನಿಗೆ ರಕ್ಷಿಸಿದರಂತೆ. ಪಾಂಡವರು ಕೃಷ್ಣ ಬಂದಲ್ಲಿ ಕೇಳಬೇಕಾ, ಸಮಸ್ತ ಯಾದವರೆಲ್ಲ ಬಂದಿದ್ದಾರೆ, ಬಲರಾಮ ಸಾತ್ಯಕಿ ಎಲ್ಲರೂ ಬಂದಿದ್ದಾರೆ. ಪಾಂಡವರನ್ನು ನೋಡ್ತಾರೆ, ಅವರಿಗೆ ಶಾಕ್ ಆಯ್ತು ಪಾಪ, ಉಳಿದವರಿಗೆಲ್ಲ ಕೂಡ. ಯಾಕೆಂದ್ರೆ ಕೇಳಿದ್ರು ವನವಾಸಕ್ಕೆ ಹೋಗಿದ್ದಾರೆ ಅಂತೇಳಿ. ವನವಾಸದಲ್ಲಿ ನೋಡ್ತಾರೆ, ಕಿರೀಟಾದ್ರಲ್ಲಿ ಇಟ್ಕೊಳ್ಬೇಕಾದ ಅವ್ರ ತಲೆಯಲ್ಲಿ ಜಟೆಗಳಿದೆ, ಪೀತಾಂಬರ ಉಟ್ಕೊಂಡಿರ್ಬೇಕಾದ ಅವರು ನಾರ್ಬಟ್ಟೆ ಉಟ್ಕೊಂಡಿದ್ದಾರೆ. ತುಂಬಾ ವ್ಯಥೆಯಾಯ್ತಂತವರಿಗೆ. ಅವರು ಯಾರೋ ಹಾಗಿದ್ದರೆ ಯೋಚನೆಯಲ್ಲ, ವಿಶ್ವವನ್ನ ಗೆದ್ದಂತ ಸಮ್ರಾಟರವರು, ರಾಜಸೂಯಾಗದಲ್ಲಿ ವಿಶ್ವವನ್ನೇ ಗೆದ್ದ ಮಹಾನುಭಾವರು, ಅಂಥವ್ರು ಹೀಗಿದ್ದಾರೆ, ಇದಕ್ಕೆಲ್ಲ ಪಾಪಿ ದುರ್ಯೋಧನ ಕಾರಣ ಅಂತ ಹೇಳಿ ಸ್ವತಃ ಬಲರಾಮನಿಗೆ ಭಾರಿ ಸಿಟ್ಟು ಬಂತಂತವ್ರು ಬೈತಾರೆ. ಎಂಥ ಪಾಪಿಷ್ಟ ದುರ್ಯೋಧನ, ನಿಮ್ಮಂಥವ್ರಿಗೆ ಹೀಗೆ ಮಾಡಿಬಿಟ್ನಲ್ಲ, ಭಾರಿ ಅನ್ಯಾಯ ಅಂತ ಹೇಳಿ ಬೈದರಂತೆ. ಆ ಹೊತ್ತಿಗೆ ಸಾತ್ವಿಕಿಗೆ ಒಳ್ಳೆ ಸ್ಫೂರ್ತಿ ಬರುತ್ತೆ. ಸಾತ್ವಿಕಿ ಅರ್ಜುನನ ಶಿಷ್ಯ, ಕೃಷ್ಣನ ಶಿಷ್ಯನೂ ಹೌದು. ಅವನೊಬ್ಬ ಯಾದವ, ಸತ್ಯಕಾನ್ನವನ ಮಗ ಅವನು. ಅವನು ಹೇಳ್ತಾನೆ, ನೋಡಿ ಒಂದು ಕೆಲಸ ಮಾಡೋಣ ನಾವೀಗ ಅಂತ ಹೇಳಿದಾನೆ. ನಾವೊಂದು ಕೆಲಸ ಮಾಡೋಣ. ಏನು ಕೆಲಸ ಅಂದರೆ, ಪಾಂಡವರೆಲ್ಲ ವನವಾಸದಲ್ಲಿ ಇದ್ದಾರೆ, ಆದರೆ ನಿಜವಾದರೂ ರಾಜ್ಯ ಅವರಿಗೆ ಸಲ್ಲಬೇಕು, ದುರ್ಯೋಧನ ಮೋಸ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ನಾವೀಗ ಪಾಂಡವರಿಗೆ ನ್ಯಾಯ ಸಲ್ಲಿಸಬೇಕು. ನಾವೆಲ್ಲ ಒಂದು ಕೆಲಸ ಮಾಡೋಣ, ನಾವು ಯಾದವರೆಲ್ಲ ದಂಡೆತ್ತಿ ಹೋಗೋಣ, ಈ ಕೌರವರನ್ನ ಯುದ್ಧದಲ್ಲಿ ಕೊಂದಾಕಿಬಿಡೋಣ, ದುರ್ಯೋಧನಾದಿಗಳನ್ನ ಕೊಂದಾಕಿಬಿಟ್ಟು ಅಲ್ಲಿ ಪಾಂಡವರು ವನದಲ್ಲಿದ್ದ ಏನು ಮಾಡಾಗಿಲ್ಲ, ಅಭಿಮನ್ಯು ಇದ್ದಾರಲ್ಲ ಪಟ್ಟಾಭಿಷೇಕ ಮಾಡಿಬಿಡೋಣ, ಪಾಂಡವರು ವನವಾಸದಿಂದ ಬಂದ ಮೇಲೆ ಅವರು ಚಾರ್ಜ್ ತಗೊಳ್ಳಿ ಅಂತ ಅರ್ಥ. ಅಲ್ಲಿವರೆಗೆ ಅಭಿಮನ್ಯು ಇದ್ದು ಬಿಡ್ಲಿ, ನಮ್ಮ ಕೆಲಸ ಮಾಡಿಬಿಡೋಣ ಅಂತ ಜೋರ ಮಾತಾಡ್ಬಿಟ್ಟಂತೆ ಪಾಪ. ಅಂದ್ರೆ ಪಾಂಡವರಿಗೆ ಭಾರಿ ಸಹಾಯ ಮಾಡೋಣ ಅನ್ನೋ ಮಾತನ್ನ ಸಾತ್ಯಕ್ಕೆ ಮಾತಾಡ್ತಾನೆ. ಆಗ ಕೃಷ್ಣ ಪಾಂಡವರ ಮುಖ ನೋಡಿದನಂತೆ, ಏನ್ ಹೇಳ್ತೀರಿ ಇದಕ್ಕೆ ಅಂತ ಹೇಳಿ. ಕೃಷ್ಣ ಸರ್ವಜ್ಞ, ಪಾಂಡವರ ಮುಖ ನೋಡಿದಂತೆ, ಉಳಿದವರಿಗೆ ಅಷ್ಟು ಮಾಡಿಬಿಡಿ, ದಯವಿಟ್ಟು ಅವರು ಮುಗಿದೋಗ್ತಿತ್ತು, ಅಷ್ಟು ಮಾಡಿಬಿಡಿ, ಏನು ಆರಾಮಾಗುತ್ತಾರೆ, ಯೋಚನೆ ಇಲ್ವಲ್ಲ ಅವ್ರು ಹೇಳ್ತಾರೆ, ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದರಂತೆ. ಕೃಷ್ಣ ಆಗ ಮಾತಾಡ್ತಾನೆ ಪಾಂಡವರ ಪರವಾಗಿ, ನೋಡು ಸಾತ್ಯಕಿ, ನಾ ಪಾಂಡವಾಹ ಪರೇಣ ಸಂಸಾಧಿತ ರಾಜ್ಯ ಕಾಮಾಹ ಸುಭಾಷಿತ. ಅದುವರು ಪಾಂಡವರಿಗೆ ರಾಜ್ಯ ಬೇಕು ಹೌದು, ಆದ್ರೆ ಯಾರೋ ಮಾಡಿಕೊಟ್ಟರೆ ತಂದುಕೊಟ್ಟ ರಾಜ್ಯ ತಗೊಳ್ಳೋದಿಲ್ಲ. ಅವರು ಸ್ವಬಾಹು ವೀರ್ಯಾಪ್ತ ಮಹಾಶ್ರೇಯೋಹಿತೆ, ತಮ್ಮ ಸ್ವಂತ ಸಂಪಾದನೆ ಮಾಡ್ತಾರೆ, ಸ್ವಂತ ಶಕ್ತಿಯಿಂದ ಹೋರಾಡುತ್ತಾರೆ, ತಾವು ದುರ್ಯೋಧನಾದಿಗಳನ್ನು ಕೊಲ್ತಾರೆ, ಅನ್ಯಾಯ ಆಗಿರೋದು ಅವರಿಗೆ, ಅವರು ಸರಿ ಮಾಡಿಕೊಡ್ತಾರೆ, ಹಾಗೆಲ್ಲ ನಾವು ಹೋಗೋದನ್ನು ಇಷ್ಟ ಪಡೋದಿಲ್ಲ ಅವರು ಅಂತ ಹೇಳಿದಂತೆ ಕೃಷ್ಣ. ಆಗ ಧರ್ಮರಾಜ, ಹೌದು ಕೃಷ್ಣ, ದಯವಿಟ್ಟು ನಮಗೆ ಅವಕಾಶ ಕೊಡಬೇಕು, ನಾವೇ ಮಾಡ್ತೇವೆ ಅಂತ ಹೇಳಿ. ಇದು ಭಾರಿ ಮುಖ್ಯ, ಪರೀಕ್ಷೆ ನೀನು ಬರಲ್ಲ ಬರೀತೇನೆ ಅಂದ್ರೆ ಬರೆದು ಬಿಡು ಮಾರ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಅವನು ಜೈಲಿಗೆ ಹೋಗ್ತಾನೆ, ಇವನು ಹಿಡ್ಕೊಂಡು ಹೋಗ್ತಾರೆ, ಇವರು ಅವರವರು ಸಾಧನೆ ಅವರೇ ಮಾಡಬೇಕು, ನಾವು ಊಟ ಮಾತ್ರ ನಾವೇ ಮಾಡಬೇಕು ಅಂತ ಗೊತ್ತಲ್ಲ ಆ ಟೈಪ್. ನಿಮ್ಮ ಪರ ಯಾರು ಊಟ ಮಾಡ್ತೀವಿ ಅಂದ್ರೆ ಮಾಡಿಬಿಡೋ ಯಾರು ಹೇಳೋದಿಲ್ಲ, ಅದು ಮಾತ್ರ ನಾನೇ ಮಾಡ್ತೀನಿ ಅಂತ ಹೇಳುತ್ತಾ. ಕೆಲಸ ಇನ್ನೊಬ್ರು ಮಾಡಬೇಕು, ಸ್ಯಾಲ್ರಿ ಇವನೇ ಡ್ರೈವ್ ಮಾಡಬೇಕು, ಅವನೇ ಸಂಬಳ ತಗೊಂಡು ಬಾವೆ ಹೊಡ್ಕೊಂಡ್ಬಿಡ್ತಾನೆ, ಅಷ್ಟು ಸಾಧ್ಯ ಇಲ್ಲ. ಕೆಲವೊಂದು ನಾವೇ ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಸಿಗ್ನೇಚರ್ ನಾವೇ ಮಾಡಿದ್ರೆ ಸಿಗ್ನೇಚರ್ ಇಲ್ಲದ್ರೆ ಫೋರ್ಜರಿ ಆಗ್ತದೆ ಅಷ್ಟೇ, ನಮ್ಮದನ್ನು ನಾವೇ ಹೇಗೆ ಮಾಡಬೇಕೋ. ಕುರುಕರ್ಮ ಕುರುಭುಂಖಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಹಿಯಾ ಸತತಂ ಕರ್ಮಣ್ಣೇ ಬಾಧಿಕಾರಸ್ತೆ ಮಾಫಲೇಶು ಕದಾಚನ. ಪಾಂಡವರ ಜೀವನದ ಯಶಸ್ಸಿರೋದೇ ಅದರೊಳಗೆ, ತಮ್ಮ ಕೆಲಸ ಭೀಮಸೇನಿಂದ ಕಲಿತ ಪಾಠ ಧರ್ಮರಾಜ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ, ಅವರವರು ಅವರವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಬೇಕೇ ಹೊರತು ಇನ್ನೊಬ್ಬರ ಕೈಯಲ್ಲಿ ಮಾಡಿಸಬಾರದು, ಮಾಡಿಸಿದ್ರೆ ಪುಣ್ಯ ಅವರಿಗೆ ಹೋಗುತ್ತೀವಿ, ಏನು ಮತ್ತೆ ಈ ಮಧ್ಯೆ. ಆದ್ದರಿಂದ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿ ಅಲ್ಲಿರೋ ಒಂದು ತೃಪ್ತಿನೇ ಬೇರೆ ಇರಬಹುದು, ತನ್ನ ಕೆಲಸ ತಾನು ಮಾಡಿದರೆ ಆಗ ತೃಪ್ತಿ ಇನ್ನೊಬ್ಬರ ಕೈಲಿ ಮಾಡಿದ ತೃಪ್ತಿ ಬರೋದಿಲ್ಲ, ಆಗ್ಲಿ ಅರ್ಧಕರ್ಧ ಹೊರಟೋಗ್ಬಿಡುತ್ತೆ. ನಾನು ಮಾಡಲಿಲ್ಲ, ಎಷ್ಟೋ ಜನ ಹಣ್ಣನ್ನು ಮುದುಕರಿರ್ತಾರೆ ಪಾಪ, ಮೊದಲೆಲ್ಲ ಭಾರಿ ಕೆಲಸ ಮಾಡಿರ್ತಾರೆ ಪಾಪ, ಆ ವಯಸ್ಸಾಗಿರುತ್ತೆ, ಅವ್ರಿಗೆ ಊಟ ಹಾಕಿದ್ರೆ ಅವ್ರಿಗೆ ಊಟ ಹಬ್ಬದ ದಿವಸ ಸಂತೋಷ ಪಡೋದಿಲ್ಲ, ಅವರು ನಿಮ್ಮ ಕೈಲಿ ಮಾಡಿಸ್ಕೋಬೇಕಾಯ್ತಲ್ಲ, ಅದು ಮಾಡಲಿಲ್ಲ ಅಂತ ಕೊರತಿರ್ತಾರಪ್ಪ, ಮಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ, ಇಷ್ಟಾದರೂ ಅವರ ಜೀವ ತಡೆಯೋದಿಲ್ಲ. ಎಷ್ಟು ಜನಕ್ಕೆ ಮಾಡಿ ಹಾಕಿದವರು ನಾವು, ಇವತ್ತು ಮಾಡಿಸ್ಕೊಳ್ಳೋ ಸ್ಥಿತಿ ಬಂತಲ್ಲ, ಇದಕ್ಕಿಂತ ಬಂದು ಸತ್ರೆ ಚೆನ್ನಾಗಿತ್ತು ಅನ್ಕೋತಾರೆ ಎಷ್ಟೋ ಸಲ. ಅವರು ಮಾಡಿಸ್ಕೊಂಡು ಬದುಕೋದಕ್ಕಿಂತ ನಾವು ಮಾಡಿ ಸಂತೋಷ ಪಡಬೇಕು, ಇದು ನಿಜವಾದ ಜೀವನ ಅಂತ. ಹಾಗೆ ನಾವು ಯುದ್ಧ ಗೆಲ್ಲದೆ ನಮ್ಗೆ ಕೆಲಸ ಕೊಟ್ಟಿಲ್ಲ, ನಮ್ಮ ಕೆಲಸ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಅತ್ಯುತ್ತಮವಾದದ್ದು ಜ್ಞಾನಾರ್ಜನೆಯ ಕೆಲಸ, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಸನ್ನಿವೇಶ. ಆಗ ಧರ್ಮರಾಜ ಭಾರಿ ಸಂತೋಷ ಪಡ್ತಾನೆ, ಕೃಷ್ಣ ನಮ್ಮ ಮನೋಭಿಪ್ರಾಯ ಇದ್ದಿದ್ದ ಹಾಗೇನೆ, ದಯವಿಟ್ಟು ನಮಗಂತ ಅವಕಾಶ ಕೊಡಬೇಕು, ನೀವು ಯಾರು ಹೋಗಬೇಡ ಅಂತ ಅವ್ರು ಹೇಳಬೇಕು ಅಂತ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡ್ರಂತೆ. ಆಯ್ತು ಆಯ್ತು, ಮುಂದೆ ಪ್ರಸಂಗ ಬಂದಾಗ ಸಾತ್ವಿಕಿ ಪಾಪ ಮಾತಾಡಿ ಸುಮ್ಮನಾಗಲಿಲ್ಲ, ಮುಂದೆ ಯುದ್ಧ ಮಾಡೋ ಪ್ರಸಂಗ ಬಂದಾಗ ತಾನು ಜಾಯಿನ್ ಆಗ್ತಾನೆ ಪಾಂಡವರ ಕಡೆ. ಎಷ್ಟೋ ದಿನ ಆ ಕೆಲಸ ಹಿಡಿದು ಅವ ನಾಪತ್ತೆ ಆಗಿರೋದಿಲ್ಲ, ಬಹಳ ಹುರುಪಿನಿಂದ ಮಾತಾಡಿಬಿಡ್ತಾರೆ, ಆಮೇಲೆ ನಾಪತ್ತೆ. ಸಾತ್ವಿಕಿ ಹಾಗೆ ಮಾಡೋದಿಲ್ಲ, ಪಾಂಡವರ ಜೊತೆ ಸೇರಿ ಕೌರವ ಯುದ್ಧವನ್ನು ಮಾಡೇ ಮಾಡ್ತಾನೆ. ಇನ್ನೊಂದು ಕಾರಣನೂ ಉಂಟು, ಸಾತ್ವಿಕಿ ನೀವೆಲ್ಲ ಹೋಗಬೇಕಾಗಿಲ್ಲ, ಪಾಂಡವರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ ಅಂತ ಕೃಷ್ಣ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂದ್ರೆ, ಸಾತ್ವಿಕಿ ಮೊದಲಾದವರು ಹೋದರೆ ಎಂದೂ ದುರ್ಯೋಧನ ಸಾಯೋದಿಲ್ಲ, ಅದನ್ನು ಗಮನಿಸ್ತೇನೆ. ಕೌರವರನ್ನು ಕೊಲ್ಲೋ ಶಕ್ತಿ ಇವರು ಯಾರು, ಬಲರಾಮ ಹೋದರೂ ದುರ್ಯೋಧನ ಸಾಯೋದಿಲ್ಲ, ಆ ಕೊಲ್ಲಬೇಕಾದ್ರೆ ಭೀಮಸೇನೇ ಆಗಬೇಕೇ ಹೊರತು ಬೇರೆಯವರಿಗೆಲ್ಲ ಸಾಯೋದಿಲ್ಲ. ಕ್ಯಾನ್ಸರ್ ಆದವರು ಯಾವ ಒಂದು ನಿದ್ದೆಗುಡಿಗೆ ಕೊಟ್ಟರೆ ವಾಸಿ ಆಗುತ್ತೆ, ಅದರಿಂದ ಯಾವುದೋ ಒಂದು ಆಸಿಡ್ ಎಸಿಡಿಟಿ ಟ್ಯಾಬ್ಲೆಟ್ಸ್ ಕೊಟ್ಟರೆ ವಾಸಿ ಆಗತ್ತ? ಸಾಧ್ಯ ಇಲ್ಲ, ಅದ್ರ ರೀತಿನೇ ಬೇರೆ. ಅದು ಆವತ್ತು ಭೀಮಸೇನ ಹೊರತು ಬೇರೆ ಯಾರಿಗೂ ಕಲಿ ಸಾಯೋದಿಲ್ಲ. ಕೃಷ್ಣನಿಗೆ ಶಕ್ತಿ ಇದೆ, ಆದ್ರೆ ಭೀಮನ ಮೂಲಕ ಮಾತ್ರ ಕೊಲ್ಲಿಸ್ತಾನೆ ಹೊರತು ಬೇರೆಯವರಿಂದ ಸಾಯೋದಿಲ್ಲ. ಇಂಥ ರೋಗಕ್ಕಿಂತ ಔಷಧಿ ಅಂತ ಹೇಗುಂಟೋ, ಇಂಥ ಶತ್ರುಗಳೇ ಅಂಥವರೇ ಸಾಯಿಸಬೇಕೆ ಹೊರತು ಬೇರೆಯವರಿಂದ ಸಾಯೋದಿಲ್ಲ. ಆದ್ದರಿಂದ ಸಾತ್ವಿಕ ಉತ್ಸಾಹದಿಂದ ಮಾತಾಡಿದನೆ ಹೊರತು ಆ ಶಕ್ತಿ ನಿಜವಾಗ್ಲೂ ಅವನಿಗಿಲ್ಲ. ಅದಕ್ಕೆ ಕೃಷ್ಣ ಅವಮಾನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಿಮಗೆ ಶಕ್ತಿ ಇಲ್ಲ ಬೇಡ ಹೋಗ್ಲಿ ಅಂತ ಹಾಗನ್ಲಿಕ್ಕೆ ಹೋಗ್ಲಿಲ್ಲ. ಅದ್ರ ಬದಲು ಒಳ್ಳೆ ರೀತಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಉತ್ಸಾಹದಿಂದ ಹೊರಟ ಕಾಲಕ್ಕೆ. ಆ ಸತ್ ಒಳ್ಳೆ ಉತ್ಸಾಹದಲ್ಲೂ ಎರಡು ವಿಧ, ಒಂದು ಭಾವೋದ್ವೇಗದ ಉತ್ಸಾಹ ಬೇರೆ, ಸಾತ್ವಿಕ ಉತ್ಸಾಹ ಬೇರೆ. ಸಾತ್ವಿಕ ಉತ್ಸಾಹ ಇರೋ ಜನಗಳಿಗೆ ಒಂಥರಹ ಮುಖಭಂಗ ಮಾಡ್ಲಿಕ್ಕೆ ಹೋಗಬಾರದು, ಮುಖಭಂಗ ಮಾಡೋದು ಬೇಡ. ಆದ್ರೆ ಕೆಲಸ ಆಗೋದಿಲ್ಲ, ಆದ್ರಿಂದ ಅದನ್ನು ಉಪಾಯವಾಗಿ ತಡೀಬೇಕು. ಇದು ಕೂಡ ಕೃಷ್ಣನ ಒಂದು ಯೋಗ ಕರ್ಮಸು ಕೌಶಲಂ. ಮುಂದೆ ಪಾಂಡವರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ ಅಂತ ಹೇಳಿದಾಗ ಅವರೆಲ್ಲ ಒಪ್ಕೊಂಡ್ರಂತೆ. ಅಂತ ಪ್ರಸಂಗ ಬರಲಿ ಅಂತ ಇವರು ಕಾಯ್ಕೊಂಡಿದ್ದಾರೆ. ಮುಂದೆ ಪಾಂಡವರು ಇಷ್ಟೊತ್ತು ಮಾಡಿದ ಯಾತ್ರೆಯನ್ನ ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಆಯ್ತು, ಮುಂದೆ ಯಾತ್ರೆಗೆ ಅಪ್ಪಣೆ ತಗೊಂಡಾಗ ಎರಡೆರಡು ಕೆಲಸ ಆಯ್ತು. ಮುಂದೆ ಬದರಿಗೆ ಹೋಗ್ಬೇಕು ಅವರಿಗೆ, ಬದರಿಯಿಂದ ಹೊರಟಿಲ್ಲ ಬದರಿ, ಈ ಬದರಿಗೆ ಹೋಗ್ಬೇಕು ಅವರಿಗೆ. ಕೃಷ್ಣ ಇಲ್ಲೇ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಬದರಿ ಹತ್ತ ಹೊರಟು ಕೃಷ್ಣ ಬರ್ತೇವೆ ಅಂತ ಹೇಳುತ್ತಾರೆ. ಅಲ್ಲಿಂದ ಬದರಿ ಯಾತ್ರೆಗೋಸ್ಕರ ಇಡೀ ಪಾಂಡವರು ತಮ್ಮ ಋಷಿಮುನಿಗಳ ಸಮೇತ ಹೊರಟರು. ಆ ಋಷಿಮುನಿಗಳ ಭಾಗ್ಯ ನೋಡಿ, ಬರೀ ಕೃಷ್ಣ ನೋಡೋ ಸುಲಭನ, ಶ್ರೀಕೃಷ್ಣ ಪರಮೇಶ್ವರ ನೋಡೋದೇ ಕಷ್ಟ. ಕೃಷ್ಣ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಪಾಂಡವರ ಜೊತೆ ಹೋಗಿದ್ದು ಒಳ್ಳೆ ಸುಖವಾಗಿ ನೋಡೋದೇ ಸಾಧ್ಯವಾಯ್ತು. ಅದಕ್ಕೆ ದೊಡ್ಡವರ ಸಮೇತ ಯಾತಕ್ಕೆ ಹೋಗಬೇಕು ಒಳ್ಳೆ ಕ್ಷೇತ್ರಗಳಿಗೆ ಅಂದ್ರೆ, ಅವ್ರ ಜೊತೆಗೆ ಹೋದ್ರೆ ಆಗೋ ದರ್ಶನಾದಿಗಳು ಸುಮ್ಮನೆ ಹೋದ್ರೆ ಅಂತ ದರ್ಶನ ಆಗೋದಿಲ್ಲ. ದೊಡ್ಡವ್ರ ಜೊತೆಗೆ ಹೋದಾಗ ವಿಶೇಷವಾದ ದರ್ಶನಕ್ಕೆ ಅವಕಾಶವು. ಅದರಿಂದ ಕೃಷ್ಣನ ಪಾಂಡವರ ಜೊತೆಗೆ ಹೋಗಿದ್ದರ ಭಾಗ್ಯ, ಕೃಷ್ಣ ಸಾಕ್ಷಾತ್ ದರ್ಶನ ಕೊಟ್ಟಿದ್ದೇನೆ. ಕೃಷ್ಣ ಮಾತಾಡಿದ್ದನ್ನು ಕೇಳೋ ಯೋಗ ಬಂತವರಿಗೆಲ್ಲ ಕೂಡ, ಕೃಷ್ಣನ ಮಾತನ್ನು ಕೇಳೋ ಯೋಗ ಎಲ್ಲವನ್ನೂ ಪಡೀತಾರೆ. ಶಾಸ್ತ್ರ ಯಾವುದೇ ಮಾತಾಡಿದ್ರು ಕೂಡ ಅದು ನಿಜವಾದ ಒಂದು ಹಿನ್ನೆಲೆ ಇರುತ್ತೆ ಅಂತ ಹೇಳೋದಕ್ಕೂ ಇದು ದುಷ್ಟ ಅಂತ ಸಂಚಾರ ಮಾಡ್ತಾ ಮಾಡ್ತಾ ಬದರಿ ಹತ್ರ ಹೋಗ್ತಾ ಇದ್ದಾರೆ. ಕೃಷ್ಣ ಆಮೇಲೆ ಬರ್ತೇನೆ ಹೋಗಿ ಅಂತ ಕಳಿಸಿಕೊಡ್ತಾನೆ. ಬದರಿ ಇನ್ನು ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾರು ಹೋದ್ರೂ ಈ ಋಷಿಕೇಶ ಹರಿದ್ವಾರ ಬಿಟ್ಟು ಹೋಗ್ಲಕ್ ಬರೋದಿಲ್ಲ. ಋಷಿಕೇಶ ಹರಿದ್ವಾರದ ಹೋಗ್ಲಕ್ ಹೊರಟಾಗ ಆಗ ಒಂದು ಸಮಸ್ಯೆ ಬರಾಗಿ. ಬದರಿ ಯಾತ್ರೆ ಇವತ್ತು ದೊಡ್ಡ ಸಮಸ್ಯೆನೆ. ಅಲ್ಲಿ ನಡ್ಕೊಂಡು ಹೋಗೋದು ಒಂದು ಸಮಸ್ಯೆ, ಬಸ್ಸಲ್ಲಿ ಹೋಗೋದು ಒಂದು ಸಮಸ್ಯೆ. ಬಸ್ಸಲ್ಲಿ ಹೋದ್ರೆ ಮೂಳೆನೂ ಸಿಗೋದಿಲ್ಲ, ಆ ರೀತಿ ಹೋಗೋ ಚಾನ್ಸಸ್ ಇದೆ ಬಿದ್ದು ಬಿಟ್ರೆ. ಇನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಆಯಾಸ ಉಂಟು. ಬದರಿ ಯಾತ್ರೆ ದುಷ್ಕರವಾದ ಯಾತ್ರೆನೇ ಅದು ಒಂದು. ಆ ಕಾಲಕ್ಕತ್ತಲೂ ರೋಡ್ ಗಿಡ್ಡು ಯಾವುದೂ ಇಲ್ಲ, ಏನು ಇಲ್ಲಿ ನಡ್ಕೊಂಡೇ ಹೋಗ್ಬೇಕು. ಆ ಋಷಿಮುನಿ ಪಾಂಡವರಂತೂ ದೇವತೆಗಳು, ಋಷಿಮುನಿಗಳಿಗೆ ಎಲ್ಲಾ ವರ್ಗದ ಋಷಿಮುನಿಗಳು ಇದ್ದಾರೆ, ಪಾಪ ಲಕ್ಷಾಂತರ ಜನಗಳಿದ್ದಾರೆ. ಅವ್ರು ಹೋದ್ರೆ ತುಂಬಾ ಕಷ್ಟವಾಗ್ತಾ ಇತ್ತು, ಆ ದಾರಿ ನಡೆಯೋದು ತುಂಬಾ ಕಷ್ಟವಾಗ್ತಾ ಇದೆ. ಪಾಂಡವರು ಹೊರಟಿದ್ದಾರೆ. ಆ ಸಮಯದಲ್ಲಿ ಧರ್ಮರಾಜ ನೋಡಿದನಂತೆ. ಧರ್ಮರಾಜ ಅಂದ್ರೆ ಧರ್ಮರಾಜನೇ ಪಾಪ, ಇನ್ನೊಬ್ಬರ ಮೇಲೆ ತುಂಬಾ ಕರುಣೆ. ಧರ್ಮದ ಸ್ವಭಾವನೇ ಹಾಗೆ, ಧರ್ಮಿಷ್ಠರೇ ಕರುಣಾಳುಗಳಾಗಿರ್ತಾರೆ, ಧರ್ಮ ಹೇಗಿರಬಹುದು. ಆ ಯೋಚನೆ ಮಾಡಿದನಂತೆ, ಇದಕ್ಕೊಂದು ಪರಿಹಾರ ಕಾಣಬೇಕು ನಾವು. ಇಷ್ಟು ಜನಗಳು ಸುರಕ್ಷಿತವಾಗಿ ಬದರಿಗೆ ಬೇಗ ಹೋಗ್ಬೇಕು, ಸುರಕ್ಷಿತ ಹೋಗ್ಬೇಕು, ಆಯಾಸವಾಗಲೇಬಾರದು, ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಒಂದು ಉಪಯೋಗಿಸಿದನಂತೆ. ಏನು ಉಪಯೋಗಿಸಿದ ಅಂತ ಹೇಳುತ್ತಾರೆ, ನಮಗೆ ನಮಗೆ ಮರ್ತೋಗಿರುತ್ತೆ, ಅವ್ರಿಗೆ ಜಾಪಕ ಇದೆ ಏನು ಅಂತ ಕೇಳಿದರೆ, ಈ ಘಟೋತ್ಕಚ ಹಿಡಿಂಬೆ ಇಬ್ರು ಏನ್ ಮಾಡಿರ್ತಾರೆ, ಅಲ್ಲಿಂದ ಹೋಗ್ಬೇಕಾದ್ರೆ ಹೇಳಿರ್ತಾರೆ, ನಿಮ್ಮಲ್ಲಿ ಯಾರು ನೆನೆಸ್ಕೊಂಡ್ರು ನಾವು ಪರವಾಗಿ ಬರ್ತೇವೆ ಅಂತ ಹೇಳಿರ್ತಾರೆ. ಕಷ್ಟ ಜ್ಞಾಪಕ ಮಾಡ್ಕೊಳ್ಳಿ, ಘಟೋತ್ಕಚ ಅಂತ ಕರಂದಂತೆ. ಕಂಡವ್ರ ತಾಯಿಲ್ಲ, ತಮ್ಮ ಮಗ ತಾನೆ ಘಟೋತ್ಕಚ, ಭೀಮನ ಮಗ, ಎಲ್ಲ ಪಾಂಡವರಿಗೂ ಮಗ ಆತ ಪಾಪ. ಘಟೋತ್ಕಚ ಅಂತ ಕರೆದ್ರೆ ತಕ್ಷಣ ಬಂದನಂತೆ. ಅದು ಕಷ್ಟ, ಎಲ್ಲೋ ಇದ್ದರು ಮತ್ತೆ ಎದೆಗಿದ್ದರು ಬರೋದು ಕಷ್ಟ ಆಗಿದೆ ಕಾಲದೊಳಗೆ, ಎದುರಿಗಿದ್ದ ಒಳಗೆ ಅಂತ ಹೇಳೋ ಜನ ಇರ್ತಾರೆ. ಅಂಥದ್ದು ಅಲ್ಲಿಂದ ಬಂದಂತೆ. ಇದು ಹೊಸ ಒಂದು ಪದ್ಧತಿ. ಘಟೋತ್ಕಚ ನೀವು ಕರೆದವರಿಗೆ ಬರ್ತೀರಿ ಅಂತ ಹೇಳಿರ್ತಾನೆ, ಕರೆದ ತಕ್ಷಣ ಬಂದುಬಿಟ್ರು. ಅದಕ್ಕೆ ಮಂತ್ರದಿಂದ ಕೆಲಸ ಆಗುತ್ತೆ, ದುಷ್ಟಾಂತ ಇದು. ಇವತ್ತು ನಮಗೆ ಅರ್ಥ ಆಗುತ್ತೆ, ಫೋನಿಗೇನು ಕಾನ್ಸೆಪ್ಟ್ ಇದ್ದಾರೆ, ಏನು ಕಷ್ಟ ಇಲ್ಲ ಅಂತಾರಲ್ಲ, ಆ ರಿಂಗ್ ಕೊಡ್ತಾರೆ, ಮಂತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಅದಕ್ಕೆ ಮಂತ್ರದ ಜಪ ಕ್ರಮ ಇದೆ, ಸುಮ್ಮನೆ ಮಂತ್ರ ಅಲ್ಲ. ಸುಸುಮ್ನೆ ರಿಂಗ್ ಮಾಡಿದ್ರೆ ಹೋಗೋದಿಲ್ಲ ಅದು. ಸರಿಯಾಗಿ ಎಸ್ಟಿಡಿ ಕೋಡ್ ನಂಬರ್ ಗೊತ್ತಿರಬೇಕು, ಈ ನಂಬರ್ ಗೊತ್ತಿರಬೇಕು, ಒಂದು ಹೆಚ್ಚು ಕಡಿಮೆ ಎಲ್ಲಿಗೋ ಹೋಗುತ್ತೆ ಈ ಮಧ್ಯೆ. ಆ ರಾಂಗ್ ನಂಬರ್ ಪಟ್ಟ ಅಂತ ಇಡ್ತಾನೆ ಈ ಮಧ್ಯೆ ಅವನು, ಆ ಬೈದು ಬೇರೆ ಇಡ್ತಾರೆ, ಬುದ್ಧಿ ಇಲ್ಲೇನ್ರಿ ನಿಮ್ಗೆ ಅಂತ ಹೇಳ್ತಾನೆ, ಅದು ಬೇರೆ. ಆದ್ರಿಂದ ಸರಿಯಾಗಿ ಹೋಗ್ಬೇಕಾದ್ರೆ ಒಂದು ನಂಬರ್ ಹೆಚ್ಚು ಕಡಿಮೆ ಆಗಬಾರದು. ಮಂತ್ರ ಅಂದ್ರೆ ಹಾಕಿ, ಅದು ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ, ಅದಕ್ಕೆಲ್ಲ ಇಷ್ಟು ಜಪ, ಇಷ್ಟು ತರ್ಪಣ, ಎಲ್ಲ ಮಂತ್ರ ವಿಧಿವಿಧಾನಗಳು. ಜನ ಅದು ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ, ಬರೋದಿಲ್ಲ, ಮಂತ್ರ ಸುಳ್ಳು ಅಂತ ಹೇಳ್ಬಿಡ್ತಾರೆ ಅಷ್ಟೇ, ತಪ್ಪದೆಲ್ಲ ಕೂಡ. ಒಂದು ಫೋನ್ ಮಾಡೋದು ಹೇಗೆ ಆರ್ಟೋ, ಅದೇ ರೀತಿ ಕಂಪ್ಯೂಟರ್ ಇದು ಓಪನ್ ಮಾಡೋ ಫೈಲ್ ಓಪನ್ ಮಾಡೋ ಕಂಪ್ಯೂಟರ್ ಒಳಗೆ 1000 ಫೈಲ್ ಬಿದ್ದಿರುತ್ತೆ. ಹುಡುಗ ಹುಡುಕೋದ ಕೂತ್ರೆ ಮನೆ ಅಡಿಗೆ ಮನೆ ಹುಡುಕಿದ್ರು ಸಿಗುತ್ತೆ ಅದೆಲ್ಲ ಕೂಡ. ಅದು ಪದ್ಧತಿ ಇದೆ, ಫೈಲ್ ಹುಡುಕಬೇಕಾದ್ರೆ ಅದ್ರ ತೆಗಲಕ್ಕೊಂದು ಪದ್ಧತಿ. ಅದಕ್ಕೇನೆ ತಂತ್ರಶಾಸ್ತ್ರ ಅಂತ ಅದಕ್ಕೆ. ಅಂದ್ರೆ ಘಟೋತ್ಗಜನ ಕರೆಯಲಿಕ್ಕೊಂದು ಪದ್ಧತಿ ಇತ್ತು. ಘಟೋತ್ಗಜ ಅಂತ ಅಷ್ಟೇ ಬಂದ್ಬಿಟ್ಟು. ಇನ್ನು ಘಟೋತ್ಗಜ ನಮಗೂ ಘಟೋತ್ಗಜ ಸಿಕ್ಕಿದ್ರೆ ನಾವು ಕರೆದ ಬರ್ತಿದ್ದೇನು ಅಂತ ಕೇಳಿದ್ರೆ, ಘಟೋತ್ಗಜರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ವಿಶ್ವಮಿಷ್ಟರು ವಶತ್ಕಾರು ಭಗವಂತ ನಮಗೆ 1000 ನಂಬರ್ ಕೊಟ್ಟಿದ್ದಾನೆ, ಎಣ್ಣೆ ನಂಬರ್ ಮಾಡಿದ್ರೆ ಬರ್ತೇನೆ ಅಂತ ಹೇಳಿದ್ದಾನೆ. ಮೊದಲ ಹೆಸರು ಕೊನೆಯ ಹೆಸರು ಅಂತ ಏನು ಹೇಳಿಲ್ಲ. ವಿಶ್ವಮಿಷ್ಟರು ವಶತ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃದ್ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ. ಯಾವ ಹೆಸರು ಬೇಕಾದ್ರೆ ಕರೀರಿ, ಮೊದಲು ಇದ್ರು ಏನೇ ಇಲ್ಲ, ದೇವರು ಸಾಕ್ಷಾತ್ ಬಂದು ಬಿಡ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡು, ಘಟೋತ್ಕಜ ದೇವರೆಲ್ಲ ಏನಲ್ಲ, ಅಂಥವನೇ ಬರೋ ಶಕ್ತಿ ಇದ್ದಾಗ ಇನ್ನು ದೇವರು ಹೇಗೆ ಬರಬಹುದು ಲೆಕ್ಕ ಹಾಕಿ. ಆದ್ದರಿಂದ ದೇವತೆಗಳಲ್ಲಿ ಧರ್ಮದಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿಕೊಡೋದಕ್ಕೆ ಒಳ್ಳೆ ಪ್ರಸಂಗಗಳಿವೆಲ್ಲ ಕೂಡ. ಘಟೋತ್ಕಜ ಬಂದ ತಕ್ಷಣ ಕೇಳ್ತಾರೆ, ಏನ್ ದೊಡ್ಡಪ್ಪ ಅಂತ ಕೇಳ್ತಾನೆ ಧರ್ಮರಾಜನನ್ನ. ಅದ ಹೇಳ್ತಾನೆ, ನೋಡು ಇಂಥ ದೊಡ್ಡ ಕೆಲಸ ಆಗ್ಬೇಕಾಗಿದೆ, ಇಷ್ಟು ಋಷಿಗಳು ಒದ್ದಾಡ್ತಾ ಇದ್ದಾರೆ, ಪಾಪ ಇಷ್ಟು ಜನಗಳನ್ನ ಹೊತ್ಕೊಂಡು ಹೋಗಿ ಬದರಿ ಬಿಡಬೇಕು ಅಂತ ಹೇಳ್ತಾರೆ. ಹೊತ್ಕೊಂಡು ಹೋಗಿ ಬದರಿ ಬಿಡಬೇಕು, ಡೋಲಿ ಗೀಲಿ ಎಲ್ಲ ನಡ್ಕೊಂಡು ಹೋಗೋದ್ರೆ ಆಡಿ ಬಿಡ್ಬೇಕು ಆಕಾಶಕ್ಕೆ. ತಕ್ಷಣ ಆಯ್ತು ಅಂತ ಹೇಳ್ತಾರೆ. ಅವನೇ ದೊಡ್ಡ ರಾಕ್ಷಸ ರಾಜ, ಅವನು ಕೇಳಬೇಕು, ಆ ಸೈನ್ಯ ಸೈನ್ಯನೇ ಕರೆಸಿಬಿಡ್ತಾನೆ ಅಲ್ಲಿಂದ. ಇಡೀ ರಾಕ್ಷಸ ಸೈನ್ಯ ಒಬ್ಬೊಬ್ಬ ಋಷಿನ ಒಬ್ಬ ಹೊತ್ಕೊಂಡು ಆಡಿಬಿಟ್ರಂತ ಅಲ್ಲಿಂದ. ಇದು ನಿಜವಾದ ಡೋಲಿ ಕಾನ್ಸೆಪ್ಟ್ ಹೊಂತಕ್ಕಂಥದ್ದು ಇದು ಒಂದು. ಅವತ್ತು ಹೊತ್ಕೊಂಡು ಹೋಗ್ತಾರೆ, ವಯಸ್ಸಾದ ಆಗದೆ ಇದ್ದವ್ರನ್ನ ಕೇದಾರ ಗೇದರಕ್ಕೆಲ್ಲ ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗೋ ಪದ್ಧತಿ, ಕುದುರೆ ಮೇಲೆ ಕುಡ್ಕೊಂಡು ಹೋಗ್ತಾರೆ, ಹೊತ್ಕೊಂಡು ಹೋಗ್ತಾರೆ, ಅನಾಮತ್ ಹೊತ್ಕೊಂಡು ಹೋಗ್ತಾರೆ. ಜನಗಳು ನೋಡೋದಕ್ಕೆ ಗಾಬರಿ ಆಗುತ್ತೆ, ಇವ್ರು 100 ಕೆಜಿ ಇದ್ರೂ ಪರವಾಗಿಲ್ಲ, ಅವ್ರ ಅನಾಮತ್ ಎತ್ಕೊಂಡು ಹೋದ್ರೆ ಅವ್ರ ಆಕಾಶ ನೋಡ್ತಿರ್ತಾರೆ, ಸರಸರ ಓಡ್ತಿರ್ತಾರೆ ಹತ್ಕೊಂಡು ಅವನು ಪಾಪ. ನಿಜ ಅಲ್ಲಿ ಜನರು ಅದೇ ಪ್ರಾಕ್ಟೀಸ್ ಆದ್ರಿಂದ ಆ ತರ ಇವತ್ತು ಘಟೋತ್ಕಜಾದಿಗಳು ದೈವಿ ವ್ಯಕ್ತಿಗಳು, ಅವ್ರ ಹಾರ ದೊಡ್ಡದಲ್ಲ, ಆ ಜನಗಳಿಗೆ ಅಷ್ಟು ಪ್ರಾಕ್ಟೀಸ್ ಇರುತ್ತಲ್ಲ, ಅವರದೆಲ್ಲ ಒಬ್ಬೊಬ್ಬರು ಹೊತ್ಕೊಂಡು ಸುಖವಾಗಿ ಎತ್ಕೊಂಡು ಹೊರಟು ಬಿಟ್ರು. ಅಲ್ಲಿ ಸತ ದ್ರೌಪದಿ ದೇವಿಯನ್ನು ಘಟೋತ್ಕಜ ತಾನೇ ಎತ್ಕೊಂಡು, ತಾಯಿ ಆಗ್ತಾರಲ್ಲ ದೊಡ್ಡಮ್ಮನಾಗ ಚಿಕ್ಕಮ್ಮನಾಗ್ತಾರೆ, ಈ ಆಗ್ತದೊಳಗೆ ಸತ ತಾನು ದ್ರೌಪದಿಯನ್ನು ತಾನೇ ಎತ್ಕೊಂಡಂತೆ ಉಳಿದವ್ರನ್ನೆಲ್ಲ ಒಬ್ಬರು ಎತ್ಕೊಂಡು ಬಿಟ್ಟು ಸುರಕ್ಷಿತ ಬದಲಿ ಹೋಗಿಬಿಟ್ಟು ಬಿಟ್ಟು, ಈಗ ಗಂಗಾ ಮಾರ್ಗದಲ್ಲಿ ಹೆಲಿಕಾಪ್ಟರ್ಲ್ಲಿ ಹೋಗೋ ಕಾನ್ಸೆಪ್ಟ್ ಇದೆಯಲ್ಲ, ಆ ರೀತಿ ಹೋದಂತೆ ಆಯ್ತು. ಎಲ್ಲರೂ ಕೂಡ ಪಾಂಡವರಿಂದ ಹೋಗಿದ್ದಕ್ಕೆ ಎಷ್ಟು ಅನುಕೂಲ ಆಯ್ತು ನೋಡಿದ್ರೆ ಅವರಿಗೆಲ್ಲ ಕೂಡ, ಅವರೇ ಹೋಗಿದ್ದು ಎಂದಿಗೆ ಹೋಗ್ಬೇಕಾಯ್ತು ಬದರಿಗೆ ಪಾಪ. ಅನಾಯಾಸವಾಗಿ ಕೃಷ್ಣನ ದರ್ಶನ ಬದರಿ ನಾರಾಯಣ ದರ್ಶನಕ್ಕೆ ಅನುಕೂಲವಾಯಿತು. ಎಲ್ಲ ಬದರಿಯಲ್ಲಿ ಇಳ್ಕೊಂಡ್ರಂತೆ ಕೃಷ್ಣನ ದರ್ಶನ, ಅಲಕನಂದ ಸ್ನಾನಾದಿಗಳನ್ನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ಮುಂದಿನ ದಾರಿ ಆಗ ಅದು ಇನ್ನೂ ಜಟಿಲವಾದಂತಹ ದುರ್ಗಮವಾದ ದಾರಿ. ಒಂದು ಬದರಿಗೆ ಹೋಗೋ ಜನ ಮುಂದೆ ಸ್ವಲ್ಪ ಹೋಲೋಕೆ ಇಷ್ಟಪಡೋದಿಲ್ಲ, ಆದಷ್ಟು ವಾಪಸ್ ಹೋಗೋಣಂತಿರ್ತಾರಷ್ಟೇ. ಅಲ್ಲಿ ಚಳಿ, ಅಲ್ಲಿ ಇದಕ್ಕೆ ಗಾಬರಿ ಆಗ್ಬಿಡ, ಅದು ಟಿವಿಗೆ ನೋಡಿದವ್ರಿಗಂತೂ ಅಲ್ಲಿ ಇರ್ಲಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಪಾಪ, ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲಿರೋ ರೀತಿನೇ ಬೇರೆ. ಮಹಾಭಾರತ ರಾಮಾಯಣ ಭಾಗವತ ಕೇಳಿ ಹೋದರೆ ಬದರಿ ಹೋದರೆ ವೈಕುಂಠದಲ್ಲಿ ಇದ್ದಾಗಿರ್ತದೆ, ಇಲ್ಲದ ಹೋದ್ರೆ ಏನ್ ಕಾಣಿಸುತ್ತೆ? ಏನು ಇಲ್ಲ ನೋಡಿ, ಏನು ಚಳಿ ಅದು ಬೆಟ್ಟ ಗುಡ್ಡ ಏ ಅದಿಲ್ಲ ಇದಿಲ್ಲ, ಏನು ಪರ್ಚೇಸ್ ಮಾಡೋಕ್ಕೂ ಆಗೋದಿಲ್ಲ, ಅದು ಗೋಳಾಡ್ತಾರೆ ಹೊರತು ಏನು ಸಿಗೋದಿಲ್ಲ. ಆದ್ರೆ ಅಳಕರೆ ಅಂತ ಹೇಗಿದೆ ಅಂತ ಕೇಳಿರ್ಬೇಕು, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಬೇಗ ಗೊತ್ತಾದ್ರದ್ದು. ಸರ್ರ ಬಿದ್ದ ಅಂದ್ರೆ ಯಾರು ಎತ್ತ ಕೊಡೋ ಅವನು ಬಿದ್ದ ಅಂತಾನೆ ಅರ್ಥ. ಕೃಷ್ಣಾಪ್ ಕೈ ಮುಗಿದ್ ಬಿಡೋಕೆ ಹೋದ್ರೆ ಹೋಗ್ತಿರ್ತಾನೆ ಆ ಕಡೆಗೆ, ಸ್ವಲ್ಪ ಸ್ವಲ್ಪ ಪೀಸ್ ಪೀಸ್ ಆಗಿರ್ತಾರೆ, ಬರೀ ಬಂಡೆಗಳ ಮಧ್ಯೆ ಫಾಸ್ಟ್ ಹರಿತಕ್ಕಂಥ ನದಿ ಅದು. ಮುಂದೆ ಸ್ವಲ್ಪ ದೂರ ಹೋದ್ರೆ ಡೌನ್ ಸರನ್ನ ಡೌನ್ ಹಿಡಿದು ಬಿಡುತ್ತೆ ಆ ಕಡೆ. ವಸುಧಾರ ಫಾಲ್ಸ್ ಇಂದ ಬಂದಿರುತ್ತೆ, ಈ ಕಡೆಯಿಂದ ಬರುತ್ತೆ. ನಾರಾಯಣ ದೇವರ ಗುಡಿ ಮುಂದೆ ಸ್ನಾನ ಮಾಡೋದಂದ್ರೆ ಒಂದು ಭಾರಿ ತಣ್ಣಗಿರೋರು, ಭಾರಿ ಹಿಮಗಡ್ಡೆ ಕರ ಫ್ಲೋಯಿಂಗ್ ಐಸಿದ್ದಾಗಿರ್ತದೆ, ಅಷ್ಟು ತಣ್ಣಗಿರುತ್ತೆ. ಇನ್ನೊಂದ್ ಕಡೆ ಭಾರಿ ಫಾಸ್ಟು, ಎರಡೂ ಸಾಧ್ಯ ಇಲ್ಲ ಸ್ನಾನ, ಎರಡು ಕಾರಣಕ್ಕೂ ಸ್ನಾನ ಮಾಡೋದು ಭಾರಿ ಕಷ್ಟ. ತೀರ ಮನಸ್ಸು ಮಾಡಿದ್ರೆ ಮಾಡಕ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಕ್ಯಾಶುವಲ್ ಮಾಡೋರಿ ಮನೆಯಲ್ಲೇ ಸ್ನಾನ ಮಾಡಬೇಕಾಗೋದಿಲ್ಲ, ಎಷ್ಟೋ ಜನಕ್ಕೆ ಪಾಪ ಅಲ್ಲೇನ್ ಮಾಡ್ತಾರೆ, ಸಾಧ್ಯನೇ ಇಲ್ಲ. ಆದ್ರೆ ಸರಿಯಾಗಿ ಮಾಡೋರಿಗೆ ಒಳ್ಳೆ ಚಾಲೆಂಜ್ ಇದ್ದಾಗ ಲೆಕ್ಕ. ಆ ಕಡೆ ಬೆಟ್ಟಕ್ಕೆ ಹೊಂದ್ಕೊಂಡೆ ನಾರಾಯಣ ದೇವರ ದೇವಸ್ಥಾನ, ದೊಡ್ಡ ಬೆಟ್ಟ. ಅಲ್ಲಿಂದ ಮುಂದೆ ಹೋಗೋದು, ಮುಂದೆ ಹೋಗ್ತಾ ಹೋದ್ರೆ ಸರಸ್ವತಿ ನದಿ, ಅಲಕನಂದ ನದಿ ಸೇರ್ತಕ್ಕಂಥ ಸಂಗಮ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ವ್ಯಾಸಗುಹೆ ಅಂತ ಒಂದು ಜಾಗ, ವೇದವ್ಯಾಸರು ಆಶ್ರಮದ ಸ್ಥಳದ ಹಾಗೆ, ಅಲ್ಲಿಂದ ಮುಂದೆ ಹೋಗ್ಬೇಕು ಆ ಕಡೆ. ಅದು ಭಾರಿ ದುರ್ಗ. ಇವತ್ತು ಅಲ್ಲಿ ನಮ್ಮ ಇಂಡಿಯಾದ ಬಾರ್ಡರ್ ಆ ಕಡೆ, ಆ ಜಾಗದಲ್ಲಿ ಬಾರ್ಡರ್ ಅದು ಒಂದು, ಅಲ್ಲಿ ಮಿಲಿಟರಿ ಒಂದು ಗ್ರಾಮ ಇದೆ, ಅಲ್ಲಿವರೆಗೂ ಮನುಷ್ಯ ಹೋಗ್ತಾರೆ ಅಷ್ಟೆ. ಆ ಕಡೆ ಬರೀ ಭಾರಿ ಕಡಿದಾದ ದಾರಿ, ಯಥಾ ಪ್ರಕಾರ ಉಪಾಯ ಗೊತ್ತಿತ್ತು. ಹೋಗ್ತಾ ಹೋಗ್ತಾ ಹೊರಟು ಆ ರೂಟ್ ಹೇಳ್ತಾರೆ, ಋಷಧಗಿರಿ, ಗಂಧಮಾದನಗಿರಿ, ಮೊದಲಾದ ಹನುಮಂತ ಹೋದ ಗಂಧಮಾದನ ಪರ್ವತ ತನ್ನಲ್ಲ, ಅದು ಕೂಡ ಮುಂದೆ ದಾರಿಯಲ್ಲಿ ಬರತಕ್ಕಂಥ ಒಂದು ಜಾಗ, ಅಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ. ಅಷ್ಟು ಜನಗಳು ಹೋಗಿ ಸುರಕ್ಷಿತವಾಗಿ ಘಟೋತ್ಕಚ ಜೊತೆಗೆ ಇದ್ದು ಬಿಟ್ಟಿದ್ದಾರೆ, ಅದನ್ನು ಯೋಚನೆಯೇ ಇಲ್ಲ, ಸುರಕ್ಷಿತ ವಾಸ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಘಟ್ಟ. ಪಾಂಡವರ ವನವಾಸದೊಳಗೆ ಬದರಿಯನ್ನು ದಾಟಿ ಮುಂದೆ ಹೋದ್ರಂತೆ, ಅಲ್ಲಿ ಗಂಧಮಾದನಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ಬದರಿ ಸಿಕ್ತು ಅಂತ ಹೇಳಿದ್ರು. ಇದು ಭಾರಿ ವಿಶೇಷ. ಬದರಿ ಒಂದಿರೋದೇ ಜನ ಗೊತ್ತಿರೋದಿಲ್ಲ, ಎರಡು ಬದರಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ವಿಶಾಲ ಬದರಿ ಅಂತ ಹೆಸರು, ಅದು ಸಾಕ್ಷಾತ್ ನಾರಾಯಣ ಬದರಿ. ಅದು ಒಂದು ಬದರಿ ವಿಶಾಲ ಅಂತ ಇಲ್ಲ, ಬಸ್ನಲ್ಲೂ ಬೋರ್ಡ್ ಹಾಕಿ ಬದರಿ ವಿಶಾಲ ಅಂತಾನೆ ಬೋರ್ಡ್ ಹಾಕಿರ್ತಾರೆ. ವಿಶಾಲ ಬದರಿ ಅಂತ ಇದು, ಅದು ಮಹಾಬದರಿ ಅಂತ ಅದನ್ನು ಕರೀತಾರೆ. ಇಡೀ ನಮ್ಮ ಕಲಿಯುಗದಲ್ಲಿ ಹೋಗಿ ಬಂದವರು ಮಧ್ವಾಚಾರ್ಯ ಒಬ್ಬರೇ, ಅದಕ್ಕೆ ಉತ್ತರ ಬದರಿ ಅಂತ ಅದಕ್ಕೆ ಹೆಸರು. ಇನ್ಯಾರು ಅಲ್ಲಿ ಹೋಗಿ ಬಂದವರಿಲ್ಲ. ಉತ್ತರ ಬದರಿ ಅಂದ್ರೆ ಅಪೂರ್ವವಾದ, ಅದು ಹಿಮಾಲಯ ಪರ್ವತದ ಆ ಭಾಗಕ್ಕಿರೋದು. ಇದು ಉತ್ತರ ತೀರ, ಅದು ದಕ್ಷಿಣ ತೀರ. ದಕ್ಷಿಣದ ತಪ್ಪಲಲ್ಲಿರ್ತಕ್ಕಂಥ ಬದರಿಗೆ ಅವರೆಲ್ಲ ಹೋದರಂತೆ. ಆ ಸ್ಥಳದೊಳಗೆ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಒಂದು ದಿವಸ ದ್ರೌಪದಿ ಭೀಮಸೇನ ಇಬ್ಬರು ಒಂದು ವಿಶಾಲವಾದ ಸ್ಥಳ, ಒಂದು ಕಡೆಯಲ್ಲಿ ಇಬ್ಬರು ಏಕಾಂತದಲ್ಲಿ ಇದ್ರಂತೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದು ಹೋಗಿದೆ. ಗಂಧಮಾದ ಪರ್ವತ ದೊಡ್ಡ ಪರ್ವತ, ಅದು ಒಂದು ಬದರಿ ಹಿಮಾಲಯ ಪರ್ವತನೇ ದೊಡ್ಡ ಪರ್ವತ ಶ್ರೇಣಿ. ಅದು ಹಿಮಾಲಯ ಪರ್ವತ ಹಾಗೆ ಉದ್ದಕ್ಕೆ ಆಗಿದೆಯಲ್ಲ, ಅದೇನಾದ್ರೂ ಹೀಗಿದ್ದಿದ್ರೆ ರಾಮೇಶ್ವರದವರಿಗೂ ಹೋಗೋದು ಆ ಕಡೆಯಿಂದ. ಅದು ಒಂದು ಕಂಪ್ಲೀಟ್ ನಮ್ಮ ಭಾರತ ಪೂರ್ತಿ ಕವರದು, ಹಿಮಾಲಯ ಪರ್ವತ ಶ್ರೇಣಿ ಅದು, ಸಾವಿರಾರು ಪರ್ವತಗಳ ರಾಶಿ ಅದು. ಆದ್ದರಿಂದ ಅದು ಕೆಲವು ಕಡೆಗೆ ಅದು 200-300 ಕಿಲೋಮೀಟರ್ ಆಗಲ ಇದೆ, ಕೆಲವು ಕಡೆ ಉದ್ದ 1,500 ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅದು. ಎಲ್ಲ ಒಂದು ವಿಶಾಲವಾದ ತಪ್ಪಲಲ್ಲಿ ಹಿಡ್ಕೊಂಡಿದ್ದಾರೆ. ಮೇಲ್ಭಾಗ ಕೆಲವು ಅಲ್ಲಿ ಕೆಲವು ಕಡೆ ಕೆಲಭಾಗ ಕೆಲವು ಮೇಲ್ಭಾಗ ಆಗ್ತೇವೆ, ಪರ್ವತ ಶ್ರೇಣಿ ಆದ್ರಿಂದ ಇದ್ದಾರೆ. ಮುಂದೊಂದು ದೊಡ್ಡ ಪರ್ವತ ಮುಂದೆ ಇದೆ. ಆ ಪರ್ವತದ ಮೇಲೆ ಒಂದು ಅಪೂರ್ವವಾದ ಸರೋವರ. ಆ ಸರೋವರದಲ್ಲಿ ಸೌಗಂಧಿಕ ಪುಷ್ಪಗಳು, ಸಾವಿರಾರು ಪುಷ್ಪಗಳಿಂದ ತುಂಬಿದ್ದ ಸರೋವರ. ಸೌಗಂಧಿಕ ಪುಷ್ಪ ಅಂದ್ರೆ ಸುಗಂಧದಿಂದ ಕೂಡಿದ ಪುಷ್ಪ, ಸೌಗಂಧಿಕ ಪುಷ್ಪ ಅಂತ ಹೆಸರು. ದೊಡ್ಡ ಸರೋವರ, ಅದರಲ್ಲಿ ಸುಗಂಧ ಪುಷ್ಪಗಳು, ಅದರ ಬಣ್ಣವೆಲ್ಲ ಚಿನ್ನದ ವರ್ಣ. ಚಿನ್ನಕ್ಕಿಂತ ಬೆಲೆ ಬಾಳತಕ್ಕಂಥ ವಸ್ತುಗಳು, ಚಿನ್ನಕ್ಕಿಂತ ಬೆಲೆ ಬಾಳತಕ್ಕಂಥ ವಸ್ತು ಅಂಥವು. ಕುಬೇರನ ಸೇರಿದಂತಹ ಒಂದು ಸರೋವರ, ಆ ಹೂಗಳೆಲ್ಲ ಕುಬೇರನ ಸೇರಿದವು, ಅವನ ಆಸ್ತಿ. ಅಲ್ಲಿ ಗರುಡ ಮೇಲೆ ಹಾರ್ತಾ ಇದ್ದಾನೆ. ಇವರಿದ್ದಿದ್ದು ಪರ್ವತದ ಕೆಳಗೆ, ಪರ್ವತದ ಮೇಲೆ ಸರೋವರ, ಅಲ್ಲಿ ಅದರ ಮೇಲಿನ ಪರ್ವತದಲ್ಲಿ ಒಬ್ಬ ಗರುಡ ಹಾರ್ತಾ ಇದ್ದಾನೆ. ಜೋರಾಗಿ ಹಾರ್ತಾ ಹಾರ್ತಾ ಈ ಸರೋವರವನ್ನು ನೋಡ್ತಾನೆ. ಈ ಸರೋವರದ ಅನೇಕ ಹಾವುಗಳು ಇರುತ್ತೆ ಜೊತೆಗೆ. ಸರೋವರದಲ್ಲಿ ಹಾವಿರೋದೇನು ಆಶ್ಚರ್ಯ ಕೂಡ ಅಲ್ಲ, ಹಾವುಗಳಿರುತ್ತೆ. ಅಥೋ ಗರುತ್ಮಾನ್ ಉರಗಂ ಜಹಾರ, ಗರುಡ ನೋಡಿದನಂತೆ ಸರ್ರಂತೆ ಕೆಳಗಿಡದು ಒಂದು ಹಾವನ್ನ ಎತ್ಕೊಂಡು ಮೇಲಕ್ಕೆ ಹಾರ್ತಾನೆ. ಗರುಡ ಹಾವನ್ನ ಎತ್ತೋದು ಕೂಡ ಮುಖ್ಯವಾದ ಆಹಾರ ಈ ಗರುಡ ಪಕ್ಷಿಗೆ ಅದೇನೆ. ಇವತ್ತು ಮೇಲೆ ಎಲ್ಲೋ ಕೆಳಗಿರತಕ್ಕಂಥ ಪದಾರ್ಥನ ಈ ಹದ್ದು ಗರುಡಗಳು ಬಹಳ ಸೂಕ್ಷ್ಮವಾಗಿ ನೋಡುದು. ಎದುರಿಗರು ನಮಗೆ ಕಾಣೋದಿಲ್ಲ, ಆಕಾಶದ ನೋಡಿರುತ್ತವೆ, ಅಷ್ಟು ಸೂಕ್ಷ್ಮವಾದ ಕಣ್ಣುಗಳು. ಅದಕ್ಕೆ ಹದ್ದಿನ ಕಣ್ಣು ಅಂತಾನೆ ಹೆಸರು ಅದಕ್ಕೆ. ಇನ್ನು ಗರುಡನ ಕಣ್ಣು ಕೇಳಬೇಕಾ, ಅದು ಹದ್ದಿನ ವೆರೈಟಿ, ಗರುಡ ಹದ್ದಿನ ವೆರೈಟಿ ಅಷ್ಟೇ, ಅದು ಡಿವೈನ್ ಆಗಿರೋದು ವಿಶೇಷ. ಅದನ್ನ ನೋಡಿಬಿಟ್ಟು ಜೋರಾಗಿ ಬಂದು ಅದನ್ನ ಹಾವನ್ನು ಕಚ್ಕೊಂಡು ಮತ್ತೆ ಜೋರ ಮೇಲಕ್ಕೆ ಹಾರಿದನಂತೆ. ಹಾರಬೇಕಾದ್ರೆ ರೆಕ್ಕೆ ಬಡಿತಾರ ಒಂದ್ಸಲ, ರೆಕ್ಕೆ ಬಡಿತಿರ್ಲಿಕ್ಕೇನೆ ಆ ಸರೋವರ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಆ ಕಡೆ, ಅದರ ಫೋರ್ಸ್ಗೆ ಸರೋವರ. ಒಂದ್ಸರ್ತೆ ಗರುಡ ರೆಕ್ಕೆ ಬಡದಾಗ ಜರಾಸಂದನ 23 ಅಕ್ಷೋಳಿ ಸೇನೆ ಪಲ್ಟಿ ಹೊಡೆದೋಗಿತ್ತಂತೆ, ಅಷ್ಟು ಜೋರ ಹೊಡೆದಿದ್ದಂತೆ ಗರುಡ. ಅಷ್ಟ ಗರುಡ ನೀ ಪಾಪ ಈ ರೀತಿ ಚಕ್ಕೆ ಹೊಡೆದ ಗತಿ ಏನಾಗಬೇಕಾಗ, ಇಡೀ ಸರೋವರ ಶೇ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗೋಯ್ತ. ಆಗ ಏನಾಯ್ತು, ಆ ಹೂಗಳು ಮೇಲಕ್ಕೆ ಹಾರಿದ್ವು, ಎಷ್ಟೋ ಹೂಗಳು ಮೇಲಕ್ಕೆ ಹಾರಿದ್ವು ಗಾಡಿಗೆ, ಅಲ್ಲಿಂದ ಕೆಳಗೆ ಬಂದು ಬಿದ್ದು ದ್ರೌಪದಿ ಭೀಮಸೇನ ಇದ್ದ ಜಾಗದಲ್ಲೇ ಬಿದ್ದವು. ಅಂದ್ರೆ ಸುಮ್ಸುನ್ನೆ ಬೀಳದ್ದಲ್ಲ, ಮತ್ತೆ ಅಂತ ಅಮೂಲ್ಯವಾದ ಪುಷ್ಪಗಳು ಸಿಗಲಿಕ್ಕೂ ಕೂಡ ಸಾಮಾನ್ಯರಿಗೆ ಸಾಧ್ಯ ಇರಲಿಲ್ಲ. ಅವರ ಎದುರಿಗೆ 16 ಪುಷ್ಪಗಳು ಬಂದು ಬಿದ್ದವು, ಭೀಮಸೇನ ಹೊರಟರಂತೆ. ಇಲ್ಲಿ ಮಹಾಭಾರತ ರಾಮಾಯಣಗಳ ಸಂಬಂಧವನ್ನು ನೋಡಬೇಕು. ಅವು ಚಿನ್ನದ ಹೂವುಗಳು, ಅದು ಬೇಕು ಅಂತ ದ್ರೌಪದಿ ಕೇಳಿದ್ಲು, ಚಿನ್ನದ ಜಿಂಕೆ ಬೇಕು ಅಂತ ಸೀತೆ ಕೇಳಿದ್ಲು, ಅಲ್ಲಿ ರಾಮನ್ ಆಕೆ ಕೇಳಿದ್ಲು, ಭೀಮನ್ ನೀಕಿ ಕೇಳಿದ್ಲು. ಇದು ಲಿಂಕ್ ಹೇಗೆ ಸಿಗಬೇಕು ಅಂದ್ರೆ ಜನ ತಿಳ್ಕೊಂಡ್ಬಿಟ್ಟು ಅದು ಚಿನ್ನದ ಜಿಂಕೆ, ಇದು ಚಿನ್ನದ ಹೂವು. ಹೆಂಗಸರು ಚಿನ್ನ ಕಂಡ್ರೆ ಪಂಚಪ್ರಾಣ, ಇಲ್ಲಿ ಒಂದು ಲೆಕ್ಕ ಶುರುವಾಡ ಜನಗಳು. ಚಿನ್ನ ಅಂದ್ರೆ ಬಾಯಿ ಬಿಡುತ್ತಾರೆ, ಚಿನ್ನ ಅಂದ್ರೆ ಬಾಯಿ ಬಿಡೋದು ಹೌದು, ಆದ್ರೆ ಸೀತೆ ಬಾಯಿ ಬಿಡೋ ಕಾರಣ ಇಲ್ಲ. ಎಲ್ಲ ಚಿನ್ನಕ್ಕೆ ಆಕೆಯೇ ದೇವತೆ, ಸಾಕ್ಷಾತ್ ಮಹಾಲಕ್ಷ್ಮಿ, ಈಗ ಸಾಕ್ಷಾತ್ ವಿದ್ಯಾದೇವತೆ. ಇವರಿಗೇನು ಚಿನ್ನಗಿನ್ನ ಬೇಕಾಗಿರಲಿಲ್ಲ, ಮತ್ತೆ ಯಾಕೆ ಕೇಳಿದ್ರು ಅಂತ ಹೇಳುತ್ತಾರೆ. ಭೀಮಸೇನಶ್ಚ ಯಶೋ ಧರ್ಮಾಭಿವೃದ್ಧಯೇ. ಪತಿವ್ರತೆ ಅಂದ್ರೆ ಬರೀ ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಪತಿವ್ರತೆ ಅಲ್ಲ. ಪತಿವ್ರತೆ ಶಬ್ದ ಹೇಗಿರಬೇಕು ಅಂದ್ರೆ ತನ್ನ ಪತಿಯ ಎಲ್ಲ ವಿಧವಾದಂತಹ ಉನ್ನತಿಗೆ ಸಹಕಾರ ಕೊಡಬೇಕು, ಮೇಲೆ ಬರಲಿಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಸಹಕಾರ ಕೊಡಬೇಕು, ಆಗ ನಿಜವಾದ ಪತಿವ್ರತೆ ಅಂತ ಕರೀತಾರೆ. ಅಂದ್ರೆ ಭೀಮನ ಕೀರ್ತಿಗೆ ವಿಶೇಷವಾದಂತಹ ಒಂದು ವೃದ್ಧಿ ಆಗತಕ್ಕಂಥ ಅವಕಾಶ ಇದೆ. ಏನು ವೃದ್ಧಿ ಆಗ ಅವಕಾಶ ಅಂದ್ರೆ, ನಾನೀಗ ಹೂಗಳನ್ನ ಕೇಳಿದ್ರೆ ತಂದುಕೊಡು ಅಂತ ಕೇಳಿದ್ರೆ ಭೀಮಸೇನ ಹೋಗ್ತಾರೆ, ಅದು ದುರ್ಗಮವಾದ ಸ್ಥಳದಲ್ಲಿದೆ, ಅಲ್ಲಿ ಹೋಗಿ ಭೀಮಸೇನ ತಂದ ಅಂದ್ರೆ ಭೀಮಸೇನ ಕೀರ್ತಿ ಎಷ್ಟಾಯ್ತು, ಅಲ್ಲಿ ಹೋದ ಮನುಷ್ಯನ ದಾಖಲೆಯೇ ಇಲ್ಲ, ಮನುಷ್ಯರಿಗೆ ನೋ ಎಂಟ್ರಿ ಅರುವಂತ. ಅಂತಹ ಸ್ಥಳದಲ್ಲಿ ಇವತ್ತು ಭೀಮಸೇನ ಹೋಗಿ ಬಂದು ಅಸಾಧಾರಣವಾದ ಕೆಲಸವನ್ನು ಮಾಡಿದರೆ ಭೀಮನ ಕೀರ್ತಿ ತುಂಬಾ ಹೆಚ್ಚಾಗುತ್ತೆ. ಅದಕ್ಕೋಸ್ಕರವಾಗಿ ಕೇಳಿದ್ದೆ ಹೊರತು ಹೂವಿನ ಮೇಲೆ ಆಸೆಯಿಂದ ಕೇಳಿದ್ದಲ್ಲ. ಸೀತೆ ಕೂಡ ಹಾಗಿದ್ದು ಕೇಳಿದ್ದ ಹಾಗೇನೆ, ಆ ಮಾರೀಚನ ಸಂಹಾರವಾಗಬೇಕು, ಆ ಮೂಲಕ ರಾಮನ ಕೀರ್ತಿ ಹೆಚ್ಚಬೇಕು, ಜೊತೆಗೆ ರಾವಣನ ವಧೆಗೆ ಅದೊಂದು ನಾಂದಿ ಆಗಬೇಕು. ಇದಕ್ಕೆ ಕೇಳಿದ್ದೆ ಹೊರತು ಆಸೆಯಿಂದ ಸೀತೆ ಕೇಳಿದ್ದಲ್ಲ. ಯಾರು ಕೇಳಿರ್ತಾರೋ ಅವರಿಗೆ ಆ ರೀತಿ ಸೀತೆಗೆ ಆಸೆ ಪಟ್ಟು ಕೇಳಿಲ್ಲ ಅಂತ ಯಾರು ಹೇಳ್ತಾರೋ ಆ ಸೀತೆಗೆ ಆಸೆ ಅಲ್ಲ. ಪಾಪ ಇವರಿಗೆ ಭಾರಿ ಆಸೆ, ಸೀತೆ ಮೇಲೆ ಹಾಕಿರ್ತಾರೆ ಅಷ್ಟೇ. ಸಿನಿಮಾ ಹಾಳೆ ಮಾಡಿಬಿಟ್ಟಿದ್ದಾರೆ, ಸೀತೆಗೆ ಎಷ್ಟು ಆಸೆ ಇಟ್ಕೊಂಡಿದ್ಲು ಪಾಪ, ಎಲ್ಲ ಹಾಳಾಗೋಯ್ತು, ರಾಮನ ಕೈ ಹಿಡಿದಕ್ಕೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟು ಪಾಪ ಅಂತ ಸಿನಿಮಾ ಹಾಳೆ ಮಾಡಿಬಿಟ್ಟಿದ್ದಾರೆ. ಸೀತೆಯ ಆಸೆಗಳು ಒಂದು ನಡಿಲೇ ಇಲ್ಲ, ಪಾಪ ರಾಣಿ ಆಗ್ತೇನೆ ಅಂತ ಬಂದ್ಲು ಪಾಪ, ಅಯೋಧ್ಯೆಗೆ ಬಂದು ತಕ್ಷಣ ವನವಾಸಕ್ಕೆ ಹೋಗ್ಬೇಕಾಯ್ತು. ವನದನ್ನ ಆಗ್ತಿ ಸಿರೋಣ ಅಂತ ಹೇಳಿದರೆ ರಾವಣ ಬಂದ ಎತ್ಕೊಂಡು ಹೋಗೇ ಬಿಟ್ಟ. ಅಲ್ಲಿ ಹೋಗಿ ವಾಪಸ್ ಬರ್ತಿರ್ಲಿಕ್ಕೇನೆ ರಾಮ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ. ಆಯ್ತು ಅಂತ ಊರಿಗೆ ಬಂದ್ರೆ ಅವರ ಅಗಸ ಏನೋ ಅಂದೇ ಬಿಟ್ಟ, ರಾಮ ಬಿಟ್ಟ ಬಿಟ್ಟ ಕೊನೆ ಮಣ್ಣಲ್ಲಿ ಹೋಗೇ ಬಿಟ್ಲು. ಕೊನೆಗೆ ಸೀತೆ ಒಂದ್ ದಿವಸನು ಸುಖ ಪಡಲೇ ಇಲ್ಲ, ಜನ ಕಾಡಿಗೆ ಹಾಡು ಕಟ್ಬಿಟ್ಟಿದ್ದಾರೆ. ಪಾಪ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಬರೀ ಸೀತೆಯನ್ನು ಬೈಯೋದೇ ಹಾಡೋದು ಅಂತ ಅಂದ್ರೆ ಸಿನಿಮಾಡೇ ಜನಕ್ಕೆ ವೇದವಾಕ್ಯ. ಆದ್ರಿಂದ ಪಾಪ ಸೀತೆಗತ್ತೆ ನೋಡಿದರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಸೀತೆಗತ್ತದೇನೇನೂ ಆಗಿಲ್ಲ, ಸೀತೆ ನಿಜವಾಗ್ಲೂ ವನವಾಸ ಕೈ ಹಿಡಿದ ಮೇಲೆ ರಾಮನ ಮದುವೆ ಆದ್ಮೇಲೆ 12 ವರ್ಷ ಅಯೋಧ್ಯೆಯಲ್ಲಿ ಇದ್ದಿತ್ತು. ಬರ್ತಿರ್ಲಿಕ್ಕೆ ಅಮಾಸಕ್ಕೆ ಹೋಗಿದ್ದಿಲ್ಲ ಅವರು, 12 ವರ್ಷ ಇರ್ತಾರೆ. ಆಮೇಲೆ ವನವಾಸಕ್ಕೆ ಹೋಗಿತ್ತು. ವನವಾಸದಲ್ಲೂ ಕೂಡ 14 ವರ್ಷ ವನವಾಸದಲ್ಲಿ 13 ವರ್ಷ ಜೊತೆಗಿರ್ತಾರೆ. ಆಗ ರಾವಣ ಅಪಹರಣ ಮಾಡಿದ್ದು, ಅದು ಸೀತೆಯನ್ನಲ್ಲ ಸೀತಾಕೃತಿನ, ಹಿಂದೆ ನೋಡಿದ್ದೆ ಅದನ್ನೀಗ. ಆಮೇಲೆ ರಾಮದೇವರು 1 ವರ್ಷದಲ್ಲಿ ಸೀತಾಕೃತಿನ ರಾವಣನಕ್ಕೊಂದು ವಾಪಸ್ ತಗೊಳ್ತಾರೆ. ಆಗಲೇ ಅವರು ಸಂಸಾರ ಮಾಡಿದ್ದು ಎಷ್ಟು ದಿವಸ ಗೊತ್ತೇನು, ಕೇಳಿದ್ರೆ ಗಾಬರಿ ಆಗುತ್ತೆ ನಮಗೆ. 11,000 ವರ್ಷ ಪ್ಲಸ್ 300 ವರ್ಷ, 11,300 ವರ್ಷಗಳ ಕಾಲ, 10,300 ವರ್ಷಗಳ ಕಾಲ ಸಂಸಾರ ಮಾಡ್ತಾರೆ. ಆದ್ರೆ 700 ವರ್ಷಗಳ ಕಾಲ ಭೂಮಿಯೊಳಗೆ ಹೋಗ್ತಾರೆ ಅಷ್ಟೇ. ಅವರು ರೇವೇ ಸಪ್ತಶತಂ ಸಮಾಹ ಅಂತ ಹೇಳ್ತಾರೆ. ಈ ಡೇಟಾ ಯಾರಿಗೂ ಗೊತ್ತೇ ಇಲ್ಲ, ಯಾರ ನೆಕ್ಸ್ಟ್ ಡೇ ನೆಕ್ಸ್ಟ್ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎಷ್ಟು ಗ್ಯಾಪ್ ಇದೆ, ಸಾವಿರಾರು ವರ್ಷಗಳದ ಗ್ಯಾಪ್. ಅದೇ ಅರ್ಥ ಮಾಡಿಕೊಳ್ಳದೆ ಇದೆಲ್ಲ ಮಧ್ವಾಚಾರ್ಯ ವಿಶೇಷ ವಿವರಣೆಯನ್ನು ಕೊಟ್ಟು ಬರೀತಾರೆ. ಆ ರೀತಿ ಕ್ರೊನಾಲಜಿಕಲಿ ಮಹಾಭಾರತ ರಾಮಾಯಣ ಸ್ಟಡಿ ಮಾಡಿದವರು ಇಲ್ಲವೇ ಇಲ್ಲ. ಯಾವ್ಯಾವ ಕಾಲಕ್ಕೆ ಏನೇನು ಘಟನೆ ನಡೀತು ರಾಮಾಯಣದಲ್ಲಿ, ಯಾವ್ಯಾವ ಕಾಲಕ್ಕೆ ಮಹಾಭಾರತ ಏನೇನು ಘಟನೆ ನಡೀತು, ಅಲ್ಲೆಲ್ಲ ಯಾರು ಒಂದು ಕ್ರೊನಾಲಜಿಕಲ್ ಅರೇಂಜ್ ಮಾಡೋ ಕೆಲಸ ಯಾರು ಮಾಡಿಲ್ಲ. ಅದನ್ನ ಮಧ್ವಾಚಾರ್ಯ ಮೊಟ್ಟ ಮೊದಲು ಬಾಯ ಮಾರಿಗೆ ಮಾಡಿದ್ದು ಮಧ್ವಾಚಾರ್ಯರನ್ನು. ಅದಕ್ಕೆ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಐತಿಹಾಸಿಕವಾಗಿ, ತಾತ್ವಿಕವಾಗಿ, ಚಾರಿತ್ರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಪರಿಪೂರ್ಣವಾದ ಕೃತಿಯದು. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚಾಂ ಅಂತ ಹೇಳಿದ. ಹೀಗೆ ಅಲ್ಲಿಗೆ ಆ ಹೂವುಗಳು ಬಂದು ಬಿದ್ದಾಗ ದ್ರೌಪದಿ ಕೇಳಿದ ಉದ್ದೇಶ ಭೀಮಸೇನಶ್ಚ ಯಶೋ ಧರ್ಮಾಭಿವೃದ್ಧಯೇ. ಒಂದು ಕಡೆಗೆ ಧರ್ಮ, ಯಾವ ಧರ್ಮಕ್ಕೆ ಮುಂದೆ ಕೊಡ್ತೇವೆ, ಇನ್ನೊಂದು ಕಡೆಗೆ ಕೀರ್ತಿ, ಎರಡಕ್ಕೋಸ್ಕರವಾಗಿ ಅವರು ತಕ್ಷ್ಟ ಭೀಮಸೇನ ಹೊರಟಿದ್ದೇ ಕೆಲಸ. ರಾಮದೇವರು ಸೀತೆ ಹೇಳಿದ ತಕ್ಷ್ಟ ಹೊರಡ್ತಾರೆ, ಭೀಮಸೇನ ದ್ರೌಪದಿ ಹೇಳಿದ ತಕ್ಷ್ಟ ಹೊರಡ್ತಾರೆ. ಅದಕ್ಕೆ ಜನ ಏನ್ ಮಾಡ್ತಾರೆ, ನೀವು ಯಾಕೆ ಹೇಳಿದ ತಕ್ಷ್ಟ ಹೋಗಬಾರ್ದು ಅಂತ ಪಾಪ ಏನಾಯ್ಕರು. ಅವರಿಬ್ರು ಹೆಣ್ಣಿನ ಮಾತು ಕೇಳಿದ ಮೇಲೆ ಇವ್ರು ಯಾಕೆ ಕೇಳಬಾರ್ದು ಇವರು ವಾದ. ಅವ್ರು ಯಾತಕ್ಕೆ ಕೇಳಿದ್ರು ಅಂದ್ರೆ ಒಳ್ಳೇದನ್ನು ಕೇಳಿದ್ದಕ್ಕೆ ಅವ್ರು ಮಾಡಿದ್ರು. ಸೀತೆ ಯಾತಕ್ಕೆ ಕೇಳಿದ್ರೆ ರಾಮನಿಗೆ ಗೊತ್ತು, ದ್ರೌಪದಿ ಯಾತಕ್ಕೆ ಕೇಳಿಲ್ಲ ಅಂತ ಭೀಮನಿಗೆ ಗೊತ್ತು. ಅದಕ್ಕೆ ಹೊರಟಿದ್ದೆ ಹೊರತು ಅವರು ಇದಕ್ಕೋಸ್ಕರ ಹೆಂಡತಿ ಕೇಳಿದ್ದಾಳೆ ಸಂತೋಷ ಪಡಿಸ್ಬೇಕು ಅಷ್ಟೇ ಅಲ್ಲ, ಅದು ಒಂದು ದೈವಿಕ ಕಾರಣ ಇತ್ತು ಅದರೊಳಗೆ. ಮತ್ತೆ ಇನ್ನೊಂದು ಕಾರಣನೂ ಉಂಟು, ಯಾವ ಬೇಡಿಕೆಯಲ್ಲಿ ಶಾಸ್ತ್ರದ ವಿರೋಧ ಇಲ್ಲ ಅಂತ ಬೇಡಿಕೆ ಹೆಂಡತಿ ಕೇಳಿದ್ರೆ ಅದನ್ನು ಪೂರೈಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ತೋರಿಸಬೇಕಾಗಿದೆ. ಅದು ಪೂರೈಸೋದ್ರಲ್ಲಿ ಏನೂ ತಪ್ಪಿಲ್ಲ, ಇದು ಜನಗಳ ಸೈಕಾಲಜಿ. ಹೆಂಗಸರಿ ಹೂ ಕಂಡ್ರೆ ಭಾರಿ ಪಂಚಪ್ರಾಣ, ಆ ಒಂದು ದೃಷ್ಟಿಯು ಅದರಲ್ಲಿ ಹೂ ತಂದು ಕೊಡಬೇಕು ಅಂತ ಕೇಳಿ. ಇಲ್ಲೂ ತುಂಬಾ ಅರ್ಥಗಳುಂಟು. ಹೂ ತಂದು ಕೊಡಬೇಕು ಅಂತ ಧನರಾಜನ ಕೇಳಲಿಲ್ಲ, ನಕರಸಹದೇವನ್ನು ಕೇಳಲಿಲ್ಲ, ಅರ್ಜುನ ಅಂತ ಅಲ್ಲಿ ಇಲ್ಲೇ ಇಲ್ಲ, ಕೇಳಿದ ಭೀಮಸೇನನ್ನ ಮಾತ್ರ. ಇದು ಭಾರಿ ವಿಶೇಷ. ಇದು ಹೆಂಗಸರಿ ಹೂ ಬೇಕು, ಯಾರು ತಂದು ಕೊಟ್ರೆ ಖುಷಿ ಆಗೋದಿಲ್ಲ ಅವರಿಗೆ, ಗಂಡನೇ ತಂದು ಕೊಡಬೇಕು, ಅದು ವಿಶೇಷ. ಅಂದ್ರೆ ದ್ರೌಪದಿ ಪತಿ ಯಾರು ಅಂದ್ರೆ ಭೀಮಸೇನ ಅಂತ ಆಯ್ತ. ದ್ರೌಪದಿ ಭೀಮಸೇನನ್ನ ಕೇಳಿದ್ರಿಂದ, ಧರ್ಮರಾಜ ಅದನ್ನು ಕೇಳಲಿಲ್ಲ ಆದ್ದರಿಂದ ನಿಜವಾದ ದ್ರೌಪದಿ ಪತಿ ಅಂದ್ರೆ ಭೀಮಸೇನೇ ಹೊರತು ಉಳಿದವರಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ರೀತಿಯ ಕ್ರಾಸ್ ರೆಫರೆನ್ಸ್. ಇದು ಸ್ವಲ್ಪ ಗಮನಿಸಿರಬೇಕು. ಕಷ್ಟ ಭೀಮಸೇನೆ ಹೊರಟಿದ್ದ ಕೆಲಸ ಅಲ್ಲಿಂದ. ಭೀಮಸೇನ ಹೋಗ್ಬೇಕಾದ ಕ್ಷತ್ರಿಯನ ವೇಷ ಹೇಗಿರ್ಬೇಕಲ್ಲ, ಜಟಗಿಟೆ ಇದ್ದೇ ಇದೆ. ಆದ್ರೆ ಬಿಲ್ಲು ಬಾಣ ಖಡ್ಗ ಗದೆ ಎಲ್ಲ ತಗೊಂಡು, ಅವ್ರು ಯಾವ್ದು ಉಪಯೋಗಿಸಕ್ ಬರೋದು ಬೇಕಿಲ್ಲ, ಅವೆಲ್ಲ ಕೂಡ ಯೂನಿಫಾರ್ಮ್ ಇರಬೇಕಲ್ಲ ಆ ಟೈಪ್ ಅಷ್ಟೆ. ಎಲ್ಲ ತಗೊಂಡು ಹತ್ತುತ್ತಾರೆ. ಅಲ್ಲಿ ಗಂಧವಾದನ ಮೇಲೆ ಇದೆ, ಇವರು ಕೆಳಗಡೆ ಇದ್ದಾರೆ. ಹತ್ತಬೇಕಾದ್ರೆ ಸ್ಟ್ರೇಟ್ ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಇದ್ದಾಗಿದೆ. ಅದಕ್ಕೆ ಬೇರೆಯವ್ರಿಗೆ ಹತ್ತೋದು ಕಷ್ಟ ಆಗಿತ್ತು. ನರಾಗಮ್ಯಾಂ ನಡಿನೀ ಮೆತ್ಯ ಅಂತ ಹೇಳಿದ್ದಾರೆ. ಆ ರೀತಿ ಸಾಮಾನ್ಯ ಕಡಿದಾದ ಪದಾರ್ಥ ಬಂದಾಗ ಅದನ್ನ ಹತ್ತೋದು ಸುಲಭ ಅಲ್ಲ, ಬಳಸಿ ಹತ್ತೋದು ಬೇರೆ, ಸ್ಟ್ರೇಟ್ ಇರೋದು ಹತ್ತೋದು ಭಾರಿ ಕಷ್ಟ. ಅದನ್ನು ಭೀಮಸೇನ ಹತ್ತಾ ಇದ್ದಾರಂತೆ. ಇಡೀ ಮಹಾಭಾರತದಲ್ಲಿ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ಭೀಮಸೇನ ಹೇಗೆ ಹತ್ತಿದ್ದು ಅಂತ ವರ್ಣನೆ ಮಾಡ್ತಾರೆ. ನಿಜವಾಗೂ ಭೀಮಸೇನರ ವೈಭವ ತುಂಬಾ ಜನ ಓದಿರೋದಿಲ್ಲ, ಯಾವ ಕವಿಗಳು ಅದು ಕನ್ನಡದಲ್ಲಿ ಬರೋದಿಲ್ಲ, ಆದ್ರಿಂದ ಭೀಮಸೇನ ಬಗ್ಗೆ ತುಂಬಾ ಜನ ಸರಿಯಾದ ಮಾಹಿತಿ ಗೊತ್ತಿರೋದಿಲ್ಲ. ಅಲ್ಲಿ ಭೀಮಸೇನ ಹತ್ತಾ ಇದ್ದಾರಂತೆ, ಸರಸರಸರ ಬೆಲಕ್ಕೆ ಹೋಗ್ಬೇಕು, ಅದು ಬರೀ ನಡುವೆ ನಡಿಗೆಯಲ್ಲೇ ಹೋಗ್ಬೇಕು. ಘಟೋತ್ಕಂದ್ರ ಉಪಯೋಗ ಭೀಮಸೇನ ತಗೊಳ್ಳಿ, ಇದು ಭಾರಿ ವಿಶೇಷ. ಇದು ಘಟೋತ್ಕಂದ್ರ ಉಪಯೋಗ ಬೇರೆಯವರಿಗೆ ಹೊರತು ಭೀಮನಿಗೆ ಉಪಯೋಗ ಇಲ್ಲ. ಹನುಮಂತನಾಗಿ ತಾನೇ ಆರಿದವರು, ಇವರೆಲ್ಲ ಯಾತಕ್ಕೆ ಬೇಕು ಈ ಮಧ್ಯೆ. ಅಲ್ಲಿ ಘಟೋತ್ಕಂದ್ರ ಇದ್ದಾನೆ, ಕರ್ಕೊಂಡು ಹೋಗೋದಿಲ್ಲ, ನೀನು ತೋಮರ ನಾಲ್ಕು ಅಂತ ತಂದ್ಕೊಡ್ತಿದ್ದ. ಆದ್ರೆ ಘಟೋತ್ಕಂದ್ರ ಸಹಾಯ ಬೇಕಿಲ್ಲ, ತಾನೇ ಕೆಲಸ ಮಾಡಬೇಕು. ಅದಕ್ಕೆ ಅವರವ್ರ ಕೆಲಸ ಅವರೇ ಮಾಡಬೇಕು ಅಂತ ಭೀಮಸೇನ ಮತ್ತೊಮ್ಮೆ ತೋರಿಸಿದ ಜಾಗ. ತಕ್ಷಣ ಸರಸರಸರ ಹತ್ತಾ ಇದ್ದಾರಂತೆ. ಅಲ್ಲಿ ಬೆಟ್ಟ ಹತ್ತೋದು ನೋಡಿದ್ರೆ ಆಯಾಸ ಆಗ್ಬೇಕಂತ ಅವನ್ನೆಲ್ಲ ಕೂಡ. ಸರಸರ ಹತ್ತಿದ್ರೆ ವೇದವ್ಯಾಸರು ಬರೀತಾರೆ, ನಗ್ಲಾನಿಹಿ ಮಾತರಿಶ್ವನಃ, ಸ್ವಲ್ಪ ಆಯಾಸವೇ ಇಲ್ಲವದು. ಸಮುದ್ರ ಹಾರಬೇಕಾದ್ರೆ ನಿಸ್ಸೀಮ ಪೌರುಷ ಫಲಸ್ಯ ಕುತಶ್ರಮೋಶ್ಯ, ಸಮುದ್ರ ಹಾರಿದ್ದನ್ನ ಹನುಮಂತನ ಬಗ್ಗೆ ವರ್ಣನೆ ಮಾಡ್ತಾರೆ, ಬೆಟ್ಟ ಹತ್ತಿದ್ದನ್ನ ಭೀಮನ ಬಗ್ಗೆ ವರ್ಣನೆ ಮಾಡ್ತಾರೆ. ಸರಸರಸರ ಹೋಗ್ತಾ ಇದ್ರೆ ಭೀಮಸೇನೆ ರೂಟೇ ಬೇಕಿಲ್ಲ, ಅದು ಕಾಲಿಟ್ಟಿದ್ದೇ ದಾರಿ, ಆಡಿ ಹೋಗಿದ್ದೇ ದಾರಿ ಅಂತಾರಲ್ಲ ಹಾಗೆ. ಆತ ಹೋದ್ರೆ ದಾರಿ ಕ್ರಿಯೇಟ್ ಆಗ್ತಿತ್ತದ್ದು ಭೀಮಸೇನ ವೇಗಕ್ಕೆ, ಅದು ಹೈವೇ ಕ್ರಿಯೇಟ್ ಆಗ್ತಿತ್ತಂತ ಒಂದು ಹಿರಿಮೆ. ಸರಸರಸರ ಮೇಲಕ್ಕೆ ಹತ್ಕೊಂಡು ಹೋಗ್ತಿದ್ರೆ ಆತನ ವೇಗಕ್ಕೆ ಅಡೆತಡೆಗಳೇ ಇಲ್ಲ. ಎಂಥ ನಮ್ಮ ಕಾರು ಇಂಪೋರ್ಟೆಡ್ ಕಾರು ಕೂಡ ಅಪ್ಪಂದ್ರೆ ಸ್ವಲ್ಪ ಆಗ್ಲೇ ಸ್ಪೀಡ್ ಕಟ್ಟಾಗಿ ಬಿಡುತ್ತಾಗ್ಲೇ, ಎಂಥ ಇದಕ್ಕೂ ಆ ಸ್ಪೀಡ್ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಆದ್ರೆ ಭೀಮಸೇನ ವೇಗದಲ್ಲಿ ಕುಂಠಿತವೇ ಆಗಲಿಲ್ಲ, ವೇಗ ಕುಂಠಿತವಾಗಲಿಲ್ಲ, ಆಯಾಸವಾಗಲಿಲ್ಲ, ಸರಸರಸರ ಮೇಲೆ ಹತ್ತಾ ಇದ್ದಾನೆ. ಭೀಮಸೇನ ಬೆಟ್ಟ ಹತ್ತ ಒಂದು ಸೌಂದರ್ಯ ನೋಡ್ಲಿಕ್ಕೋಸ್ಕರ ದೇವತೆಗಳು ಆಕಾಶದಲ್ಲಿ ಸೇರಿದ್ರೆ, ಅದು ಈ ಕ್ರಿಕೆಟ್ ಮ್ಯಾಚ್ ನೋಡೋದು ಜನ ಸೇರ್ತಾರೆ ಹೊರತು ಇದಕ್ಕೆಲ್ಲ ಅರ್ಥ ಆಗಲ್ಲ ಜನಗಳಿಗೆ. ಅದು ನೋಡ್ಲಕ್ಕೆ ಹತ್ತಿದ್ದಾರಂತ, ಏನ್ ಹತ್ತಾ ಇದ್ದಾನೆ ಭೀಮಸೇನ. ಸಾಮಾನ್ಯ ದೇವತೆಗಳು ಸಾಮಾನ್ಯ ದೇವತೆಗಳಾಗತಕ್ಕಂತ ಕೆಲಸ ಅಲ್ಲ ಅದು. ಹತ್ತು ಅತ್ಯಂತ ಅಪೂರ್ವವಾದಂತಹ ದುರ್ಗಮವಾದ ಸ್ಥಳ, ಅದನ್ನ ಸರಸರ ಹತ್ತದನ್ನು ನೋಡಿಬಿಟ್ಟು ಅವರೆಲ್ಲ ಭಲೇ ಭೀಮ ಅಂತ ಕೊಂಡಾಡ್ತಾ ಇದ್ದಾರೆ. ಎಂಥ ಆಶ್ಚರ್ಯ ಇದು! ಆಯಾಸ ಏನು ಇಲ್ದೇನೆ, ವೇಗ ಕಡಿಮೆ ಇಲ್ದೇನೆ, ಅಷ್ಟು ಅತ್ಯಂತ ಅದ್ಭುತ ರೀತಿಯಲ್ಲಿ ಹೋಗ್ತಾ ಇದ್ದಾಗ ಅಪ್ಸರೆಯರು ನೋಡ್ತಾ ಇದ್ದಾರೆ, ದೇವಸ್ತ್ರೀಯರುಗಳು ನೋಡ್ತಾ ಇದ್ದಾರೆ, ಅವರೆಲ್ಲರೂ ರೂಪ ನವಾವತಾರಂ ಅಂತ ಕರೀತಾರೆ. ಭೀಮನ ಚಿತ್ರವನ್ನ ಸಿನಿಮಾ ನಾಟಕದಲ್ಲಿ ಹಾಳು ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಪಾಠ ಕೊಡ್ಬೇಕು, ಅವ್ರು ಲಂಬೋದರ ಇದ್ದಾಗಿರ್ತಾರೆ ಅವ್ರು. ಭೀಮಸೇನ ಅಂದ್ರೆ ಆಲ್ಮೋಸ್ಟ್ ಹುಚ್ಚ, ಹೆಚ್ಚು ಇನ್ನೊಂದು ರೂಪ ನಾರ್ಸಿರ್ತಾರಷ್ಟೇ. ನೋಡಿ ಚಿಕ್ಕ ಮಕ್ಕಳು ಹೆದರ್ಕೋಬೇಕು, ಆತರ ಮಾಡಿರ್ತಾರೆ. ರೂಪ ನವಾವತಾರಂ ಅಂತ ಕರೀತಾರೆ. ಸಾಕ್ಷಾನ್ ಮನ್ಮಥ ಮನ್ಮಥಃ, ಭಾರಿ ಸುಂದರ ಭೀಮಸೇನ. ದಾತ್ರಿಂಶಲ್ ಲಕ್ಷಣೋಪೇತ ಮಗ್ರಂ ಅಂತ ಕರೆದಿದ್ದಾರೆ. ಮಹಾಭಾರತದ ಭೀಮಸೇನನ ಚಿತ್ರವನ್ನ ಲೌಕಿಕ ಕವಿಗಳಲ್ಲಿ ಕೊಟ್ಟವನು ಒಬ್ಬನೇ ಒಬ್ಬ, ಅವನು ಭಾಸ. ತನ್ನ ನಾಟಕಗಳಲ್ಲಿ ಭೀಮಸೇನ ವರ್ಣನೆ ಬಂದಾಗ ಮಾತ್ರ ಹುಚ್ಚಾಪಟ್ಟೆ ವರ್ಣನೆ ಮಾಡ್ತಾನೆ. ಭೀಮಸೇನಷ್ಟು ಸುಂದರ ವ್ಯಕ್ತಿ ಆ ಕಾಲಕ್ಕೆ ಬೇರೆ ಯಾರೂ ಇರಲಿಲ್ಲ ಅನ್ನೋದು ಸತ್ಯವಾಗಿ ಹೇಳುತ್ತಾನೆ. ನಿಜವಾದ ಮಹಾಭಾರತದ ಚಿತ್ರ ಈ ಪಂಪ ಕುಮಾರವ್ಯಾಸ ಎಲ್ಲರೂ ವಿಕೃತ ಚಿತ್ರ ಕೊಟ್ಟುಬಿಟ್ರು, ನೈಜ ಭೀಮನ ಚಿತ್ರ ಅವರು ಕೊಡಲಿಲ್ಲ. ಅದಕ್ಕೆ ಆ ಹಿಡಿಂಬಿ ಅಂತವಳು ಭೀಮನನ್ನು ನೋಡಿದಾಗ ರಾಕ್ಷಸಿ ಕಾಮಯಾಮಾತ ರೂಪೇಣ ಅಪ್ರತಿಬಂಭುವಿ ಅಂತ ಮಹಾಭಾರತದ ಮಾತು. ರೂಪದಲ್ಲಿ ಸಾಟಿಯೇ ಇಲ್ಲದಂತಹ ಅದ್ಭುತ ಸೌಂದರ್ಯ ಭೀಮಸೇನ, ಅಂತ ಬಲವೂ ಹೌದು ಅಂತ ಸೌಂದರ್ಯನೂ ಹೌದು. ಸರಸರ ಹತ್ತುತ್ತಾ ಎಲ್ಲ ನೋಡ್ತಾ ಇದ್ದಾರಂತೆ. ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಕಾಲಕ್ಕೆ ವಿಚಿತ್ರವಾದ ಘಟ್ಟ ಬರ್ತಾ ಇದೆ. ಅದು ಕದಳೀವರ ಅಂತ ಒಂದು ವನ, ಅದು ಬರೀ ಬಾಳೆ ತೋಟ, ಬಾಳೆ ತೋಟ ಇರೋ ಜಾಗ. ಅಲ್ಲಿ ಭೀಮಸೇನ ಬರ್ತಾ ಇದ್ದಾನೆ. ಈ ಹಿಮಾಲಯ ಪರ್ವತ ವಿಚಿತ್ರವಾದ ಸ್ಥಳ, ತುಂಬಾ ಜನ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಇರ್ತೇವಲ್ಲ, ಅಲ್ಲಿ ಸೀನ್ ಬದಲಾಗ್ತಾ ಇರುತ್ತೆ. ಒಂದೇ ರೀತಿ ಯೂನಿಫಾರ್ಮ್ ಆಗಿರೋದಿಲ್ಲ, ಅದು ಒಂದು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಕಿಲೋಮೀಟರ್ ಹೋಗ್ತಾ ಇರುತ್ತೆ, ವಾತಾವರಣ ಬದಲಾಗ್ತಾ ಹೋಗುತ್ತೆ. ನಾವು ಋಷಿಕೇಶದಿಂದ ಹೊರಟು ದೇವಪ್ರಯಾಗದವರೆಗೆ ಹೋಗ್ತಾ ಇದ್ರೆ ಅಲ್ಲಿ ದೃಶ್ಯನೇ ಬೇರೆ. ಮರಗಳು, ಸಾಕಷ್ಟು ಮರಗಿಡಗಳು ಸಿಗುತ್ತೆ ಅಲ್ಲಿ. ತುಂಬಾ ಕರಿಬೇವಿನ ಗಿಡಗಳು, ಎಷ್ಟೋ ಸಾಲು ಸಾಲು ಕರಿಬೇವಿನ ಗಿಡಗಳೇ. ಯಾತ್ರೆ ಕರ್ಕೊಂಡು ಹೋಗಿರ್ತಾರೆ, ಅಲ್ಲಿಸ್ಬಿಡ್ತಾನೆ ಅವನು. ಕರಿಬೇಕು ಅಂತ ಶುರು ಮಾಡಿಬಿಡ್ತಾನೆ ಪಾಪ, ಮುಂದೆ ಅಡಿಗೆ ಆಗ್ಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿಸ್ಬಿಟ್ಟು ಕರಿಬೇಕು ಅಂತ ಗೊತ್ತಾಗುತ್ತೆ. ಸಾಲು ಸಾಲು ಕರಿಬೇವಿನ ಮರಗಳು. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಹೋದ ವಾತಾವರಣ, ಕೆಲವು ಕಡೆ ಏನೇನೂ ಇಲ್ಲ, ಬರೀ ಇದು ಕಂಡ ಕಾಣುತ್ತೆ, ಬರೀ ಬೋರ್ಡು ಜಾಗಗಳು. ಕೆಲವು ಕಡೆ ಹೋಗ್ಬಿಟ್ರೆ ಹಿಮಾಲಯದಲ್ಲಿ ಹೇಳ್ತಾರೆ ಹೂವಿನ ಜಾಗ ಇವತ್ತಿಗೂ ಹಾಕ್ತಾರೆ. ಅದು ಒಳ್ಳೆ ಸೀಸನ್ ನೊಳಗೆ ಆ ಬದರಿಯಿಂದ ಹೋಗ್ತಾ ರೂಟ್ ಹಾಕ್ತಾನೋ. ಈ ದಾರಿಯಲ್ಲಿ ಹೋದರೆ ತುಂಬಾ ದೂರ ಹೋಗ್ಬೇಕು, ಅಲ್ಲಿ ಹೋದರೆ ಚಿತ್ರ ವಿಚಿತ್ರ ಹೂಗಳು ಸಿಗ್ತಕ್ಕಂಥ ಜಾಗಗಳ, ಚಿತ್ರ ವಿಚಿತ್ರ ಬರೀ ಹೂಗಳೇ ಇರತಕ್ಕಂಥ ಜಾಗ. ನಮ್ಗೆ ಈಗ ಅರ್ಥ ಆಗುತ್ತೆ, ಇವತ್ತು ಮನುಷ್ಯ ಹೋಗಿ ಬರೋ ಬದರಿಯಲ್ಲೇನೆ ಅಷ್ಟು ವೈವಿಧ್ಯಮಯ ಪುಷ್ಪಗಳು ಸಿಗಬೇಕಾದ್ರೆ ಇನ್ನು ಭೀಮಸೇನ ಹೋಗೋ ಸೌಗಂಧಿಕ ಪುಷ್ಪ ಹೇಗಿರಬೇಕು ಅಂತ ಐಡಿಯಾ ಬರುತ್ತೆ. ದೇವಸ್ಥಾನದ ಮುಂದೆ ಬೋರ್ಡ್ ಹಾಕಿದ್ದಾರೆ, ಆ ಹೂವಿರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಯಾವ ಕಾಲದಲ್ಲಿ ಹೋಗ್ಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಭೀಮಸೇನ ಹೋದ ಜಾಗ ಅದಲ್ಲ, ಇದು ಮನುಷ್ಯ ಹೋಗುವ ಜಾಗ ಇದು. ಭೀಮಸೇನ ಹೋಗಿದ್ದು ಮಾತ್ರ ಅಲ್ಲಿ ಹೋಗೋ ಜಾಗ ಇದು. ಇನ್ನು ಕೆಲವು ಕಡೆಗೆ ಹೋಗಿಬಿಟ್ರೆ ನಾವು ಬದರಿ ಋಷಿಕೇಶದಿಂದ ಬದರಿ ರೂಟ್ನಲ್ಲಿ ಹೋದ್ರೆ ಕೆಲವು ಸಿಗೋದಿಲ್ಲ. ಡೆಹರಾಡೂನ್ ಕಡೆ ಹೋಗಿಬಿಟ್ರೆ ಅಲ್ಲಿ ಚವರಿ ಮೃಗ ಕಾಣುತ್ತೆ. ಈ ಚೌರಿ ಕೂದ ಕರೀತಾರಲ್ಲ, ದೇವರಿ ಚಾಮರ ಹಾಕ್ತಕ್ಕಂಥದ್ದು. ಈ ಚೌರಿ ಕೂದಲು ಕರಿದು ಬಿಳಿದು, ಬಿಳಿದೆಲ್ಲ ದೇವರಿಗೆ ಉಪಯೋಗಿಸ್ತಾರೆ, ಕರಿದೆಲ್ಲ ಅದು ಕೂದಲಿಗೆ ಜಡೆ ದೊಡ್ಡದು ಮಾಡ್ಕೊಳ್ಳೋಕ್ಕೋಸ್ಕರ ತುರುಬಿಗೋಸ್ಕರ ಉಪಯೋಗಿಸ್ತಾರೆ. ತುಂಬಾ ಶ್ರೇಷ್ಠವಾದದ್ದು, ಕೂದಲು ಉದುರೋದಿಲ್ಲ, ಕೂದಲು ಕೆಡೋದಿಲ್ಲ. ಇವೆಲ್ಲ ಆರ್ಟಿಫಿಷಿಯಲ್ ಹಾಕೊಂಡ್ಬಿಡ್ತಾರೆ, ಯಾರ್ದೋ ಕೂದಲು ತಂದು ಚೌರಿ ಕೂದಲು ಅಂತ ಮಾರಿಬಿಡ್ತಾರೆ ಪಾಪ. ಅದಿನ್ನೂ ಡಿಸೀಸ್ ಬರುತ್ತೆ ಹೊರತು ಉಪಯೋಗ ಇಲ್ಲ. ಅದರಿಂದ ಚೌರಿ ಕೂದಲು ಅಂತೂ ಬಹಳ ಪ್ರಸಿದ್ಧ. ಪ್ರಾಚೀನ ಕಾಲಕ್ಕೆ ಸಾಮಾನ್ಯವಾಗಿ ಅದನ್ನ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಿದ್ದು ಸಾಮಾನ್ಯವಾಗಿ. ನ್ಯಾಚುರಲಿ ಉಳಿದು ಕೂದಲು ಏನೋ ತೊಂದರೆ ಇಲ್ಲ, ಬಣ್ಣ ಬದಲಾಗೋದಿಲ್ಲ, ಜೊತೆಯಾಗಿ ಎಲ್ಲ ರೀತಿ ಆರೋಗ್ಯಕರವಾದಂತಹ ಇದು. ಅದಕ್ಕೆ ಚವರಿ ಮೃಗ ಅಂತಾನೆ ಹೆಸರು, ಕಳೆದ ಚವರಿ ಅಂತ ಮಾಡಿದ್ದಾರೆ ಅಷ್ಟೇ. ಸಂಸ್ಕೃತ ಚಮರಿ ಅಂತ ಅದಕ್ಕೆ ಹೆಸರು, ಅದೇ ಚಾಮರ ಅಂತ ಅದಕ್ಕೆ ಬಂದಿತ್ತು. ಆ ಚಮರಿ ಮೃಗದಾಗದ್ರಿಂದ ಮಾಡೋದ್ರಿಂದ ಚಾಮರಗಳು ಅಂತ ಹೆಸರಾಗಿತ್ತು. ಅವಲು ಸಿಗುತ್ತೆ ಅಲ್ಲಿಯೇ ಬಹಳ ದೂರ 20 ಕಿಲೋಮೀಟರ್ ಅಷ್ಟೇ ಅಲ್ಲಿಂದ. ಆ ದಿಕ್ಕಿನ ಚಮರಿ, ಈ ದಿಕ್ಕಿನ ಚಮರಿಗಳು ಸಿಗೋದೇ ಇಲ್ಲ ಅಂತ ಅನೇಕ ವೆರೈಟಿಗಳು ಉಂಟು. ಅದೇನು ಆಶ್ಚರ್ಯ ಅಲ್ಲ. ಈ ಕಡೆ ಹೋಗ್ತಾ ಬಂದ್ಬಿಟ್ರೆ ಇಲ್ಲಿ ಮದ್ರಾಸ್ ಎಷ್ಟು ಮಹಾ ದೂರ ಇದೆ ನಮಗೆ, ಎಷ್ಟು ವಾತಾವರಣ ಚೇಂಜ್ ಆಗುತ್ತೆ ಮದ್ರಾಸ್ಗೆ ನಮಗೂ. ಅಲ್ಲಿ ನೋಡಿದ್ರೆ ಮಳೆಗಾಲ ರೀತಿನೇ ಬೇರೆ, ಇಲ್ಲಿ ನಮಗೆ ಮಳೆ ಬೇಕಾದ್ರೆ ಮಳೆ ಬರೋದಿಲ್ಲ, ಅಲ್ಲಿ ಕೆಲಸ ಮಳೆನೇ ಬರೋದಿಲ್ಲ. ಆ ವಿಚಾರ ಬೇರೆ, ಕೆಲಸ ನಮ್ಮ ಕಾಲದಲ್ಲಿ ಮಳೆ ಬರೋದಿಲ್ಲ, ಸೆಕೆಂಡ್ ಮಾನ್ಸೂನೇ ಅವ್ರಿಗೆ ಬರೋದು. ಅದೇ 1000 ಮೈಲ್ ದೂರ ಏನೂ ಇಲ್ಲ, ಶಿವ 300 ಕಿಲೋಮೀಟರ್ವರೆಗೆ ಎಷ್ಟು ಚೇಂಜಸ್ ಇದೆ. ಹಿಮಾಲಯ ಮೊದಲೇ ಹೇಳಿದಂತೆ ಊದಿಕ 1000 ಕಿಲೋಮೀಟರ್ ದೂರ ಇರೋದ್ರಿಂದ ಸ್ವಸ್ವಲ್ಪ ದೂರಕ್ಕೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಕದಳಿ ವನದ ಜಾಗ, ಬರೀ ಬಾಳೆ ತೋಟಗಳಿರತಕ್ಕಂಥ ಜಾಗ. ಅಲ್ಲಿಗೆ ಭೀಮಸೇನ ಬರ್ತಾನೆ, ದಾರಿಯಲ್ಲಿ ದೊಡ್ಡ ವ್ಯಕ್ತಿ ಕೂತ್ಬಿಟ್ಟಿದ್ದಾನೆ. ನಮ್ಮ ಹನುಮಂತನ ದರ್ಶನ ಆಗುತ್ತಾನೆ. ಹನುಮಂತ ಕೂತಿದ್ದಾನೆ, ಒಳ್ಳೆ ವೃದ್ಧ ವೇಷ ಅಂತ, ಒಳ್ಳೆ ಮುದುಕ ವೇಷ, ಕಪಿ ರೂಪ. ಹನುಮ ಭೀಮಸೇನ ಅಲ್ಲಿಗೆ ಬರ್ತಾನೆ. ನಾವೆಲ್ಲ ಕಥೆ ಕೇಳಿಬಿಟ್ಟಿದ್ದೇವೆ, ಏನಯ್ಯ ಹೀಗೆ ಕೂತ್ಕೊಂಡಿದ್ದು, ಸ್ವಲ್ಪ ಜಾಗ ಬಿಡು ಅಂತ ಕೇಳಿದ್ದಾನೆ. ಜಾಗ ಬಿಡು, ಮುಂದಕ್ಕೆ ಹೋಗ್ಬೇಕಲ್ಲ ಅಂತ ಕೇಳಿ. ಆಗ ಹನುಮಂತ ಹೇಳಿದನಂತೆ, ಹಾಗೆಲ್ಲ ನಂಗೆ ಭಾರಿ ಮುದುಕ ವಯಸ್ಸಾಗಿಬಿಟ್ಟಿದೆ ನನಗೀಗ, ಆ ಕಡೆಯಿಂದ ಹೋಗು ಅಂತ ಹೇಳಿದ್ರು. ಇನ್ನೊಂದು ಕಡೆಯಿಂದ ಹೋಗು ಸಾಧ್ಯ, ಇಲ್ಲೇ ಹೋಗ್ಬೇಕು ಅನ್ನೋ ಜಾಗ. ಬಾಳುತ್ತೆ ಬಾಯಿ ತೆಗೆ ಬಾಳ ತೆಗೆ ಅಂತ ಹೇಳಿದ್ದಾನೆ. ನಂಗೆ ಬಾಳ ತೆಗೆಯಲಕ್ಕೆ ಆಗೋದಿಲ್ಲ, ತುಂಬಾ ವಯಸ್ಸಾಗಿಬಿಟ್ಟಿದೆ, ಬಾಳ ಇದೇಕ್ಕೂ ನನ್ನ ಕೈಲಿ ಆಗೋದಿಲ್ಲ, ನೀನೇ ಬೇಕಾದ್ರೆ ಎತ್ತಿಟ್ಟು ಹೋಗು ಅಂತ ಹೇಳಿದ್ರಂತ. ಇದು ದಾಟಿಕೊಂಡು ಹೋಗು, ಏನು ಪರವಾಗಿಲ್ಲ ಅದಕ್ಕೇನಂತೆ, ದಾಟಿಕೊಂಡು ಹೋಗು ಅಂತ ಹೇಳ್ತಾನೆ. ಬಾಲ ಇದು ಬಾಲ ಏನು ಮೈಲ್ ಗಟ್ಟೆ ಇರೋದಿಲ್ಲ, ಅಗಲ ಏನು ಕಿಲೋಮೀಟರ್ ಗಟ್ಟೆ ಇರೋದಿಲ್ಲ, ದಾಟಿಕೊಂಡು ಹೋಗು ಅಂತ ಹೇಳಿದ್ರು. ಇದ್ರ ಭೀಮಸೇನ ಲೆಕ್ಕನೂ ಇಲ್ಲ ಈ ಮಧ್ಯೆ. ಬಾಲ ದಾಟು ಅಂತ ಹೇಳಿದ್ರೆ ಭೀಮಸೇನ ಮಾತಾಡ್ತಾನೆ, ಅರ್ಥ ಮಾಡ್ಕೋಬೇಕು ನಾವು. ಹಾಗೆಲ್ಲ ಬಾಲ ದಾಟೋದಿಲ್ಲ ನಾನು ಅಂತ ಹೇಳ್ತಾನೆ. ಬಾಲ ದಾಟೋದಿಲ್ಲ, ದೇವ್ರು ಇರ್ತಾರೆ, ದೇವ್ರಿಗೆ ಅವಮಾನ ಮಾಡ್ರೆ ಹಾಗಾಗುತ್ತೆ ಅಂತ ಹೇಳ್ತಾನೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜನ ಯಾರು ಕೂತಿರ್ತಾರೆ ತಲೆ ಮೇಲೆ ಕಾಲಿಟ್ಟು ದಾಟಿ ಬಿಡ್ತಾರೆ, ಕಡೆ ಬಿಡೋದಿಲ್ಲ, ತಪ್ಪದ ಇಟ್ಟ ದಾಟಿ ಬಿಡ್ತಾರೆ. ಆಮೇಲೆ ಕಾಲು ದಾಟಬಾರ್ದು ಹಾಗೆಲ್ಲ, ನಮ್ಮ ಹಳೆ ಕಾಲದ ಪದ್ಧತಿ ಇದೆ. ಯಾರು ಕಾಚೆ ಹಾಕಿ ಮನೆಗಿದ್ರೆ ದಾಟಿ ಹೋಗ್ತಿರ್ಲಿಲ್ಲ, ಚೆಕ್ಕು ಅಂತ ಹೇಳ್ಬೇಕಾದ್ರೆ ಬೇರೆ ಕಡೆಯಿಂದ ಹೋಗ್ಬೇಕು, ದಾಟಬಾರದು. ಯಾಕೆ ವ್ಯಕ್ತಿನೇ ದಾಟದೆ ಲೆಕ್ಕ, ವ್ಯಕ್ತಿ ಮುಖ್ಯ ಅಲ್ಲ, ಒಳಗೆ ದೇವರಿರ್ತಾನೆ. ಹೀಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋದು. ದೇವರ ಸನ್ನಿಧಾನ ಎಷ್ಟು ಸಾಧ್ಯವಾಗುತ್ತೆ ಅರ್ಥ ಮಾಡ್ಕೊಂಡ್ಬಿಟ್ಟು ಅವಮಾನವಾಗದಂತೆ ನಾವು ಬದುಕಬೇಕು. ನಮಗೆ ದೇವರಿಗೆ ಅವಮಾನವಾಗುವಂತ ನಾವು ಬದುಕಿದ್ರೆ ನಮಗೆ ಅವಮಾನವಾಗದಂತೆ ದೇವರು ಕಾಪಾಡ್ತಾನೆ. ನಾವು ದೇವರಿಗೆ ಅವಮಾನ ಮಾಡಿದ್ರೆ ನಮಗೆ ಅವಮಾನ ಇನ್ನು ಮಾಡದೆ ಬಿಡ್ತಾರೆ, ಬೇರೆಯವರು ಮಾಡೇ ಮಾಡ್ತಾರೆ. ನಮ್ಮ ಕರ್ತವ್ಯ ಅದು. ಅದಕ್ಕೆ ಹಾಗೆಲ್ಲ ದಾಟಕ್ಕೆ ಬರೋದಿಲ್ಲ, ನಾನು ದಾಟೋದಿಲ್ಲ ಅಂತ ಹೇಳಿದ್ದೀನಿ. ಭೀಮಸೇನಿಂದ ಕಲಿಬೇಕಾದ ಪಾಠ ಇದು. ಆದ್ದರಿಂದ ಆಗ ಹೇಳ್ತ ಹಾಗಿದ್ರೆ ಎತ್ತಿಟ್ಟು ಹೋಗು, ಸರಿಸಿ ಹೋಗು ಅಂತ ಹೇಳಿದ್ದೀನಿ. ಆಯ್ತು, ಸರಿಸ್ತೇನೆ ಅಂತ ಭೀಮಸೇನ ಕತೆ ಎಲ್ಲ ಕೇಳ್ಬೇಕು. ಕುಮಾರವ್ಯಾಸ ಉಚ್ಚಾಪಟ್ಟೆ ವರ್ಣನೆ ಮಾಡ್ತಾನ. ಏರು ಬಾ ಮದ್ದು ಗದೆಯಿಂದ ಹೀಗಂದನಂತೆ, ಅಲಗಾಡ್ಲೇ ಇಲ್ಲ. ಅವ್ರು ಎಡಗೈಯಿಂದ ಎತ್ತಕ್ಕೆ ಹೋದನಂತೆ, ಅಲಗಾಡ್ಲೇ ಇಲ್ಲ. ಅಲ್ಲಿ ಬಲಗೈ ಹಾಕಿದನಂತೆ, ಏನೂ ಇಲ್ಲ. ಆಮೇಲೆ ಎರಡು ಕೈ ಹಾಕಿದನಂತೆ, ಏನೇನೂ ಇಲ್ಲ. ಸುಸ್ತಾಗಿ ದಾಪತ್ತ ಕೂತ್ಬಿಟ್ಟ ನಡಿಯಂತೆ. ಏನ್ ಮಹಾರಾಭಾವ, ಈ ರೀತಿ ಜನ್ಮದಲ್ಲೇ ಯಾರು ನನಗೆ ಆಗಿರಲಿಲ್ಲ. ಹುಚ್ಚಾಬಟ್ಟೆ ನಾನು ಎಂತ ಭಾರ ಬೇಕಾದ್ರೆ ಎತ್ತಕ್ಕಂಥವನು, ಯಾರು ನೀನು ಅಂತ ಅವಾಗ ಕೇಳಿದನೆ. ಯಾರು ನೀನು ಅಂತ ಕೇಳಿದಾಗ, ನಾನು ಹನುಮಂತ, ನಿಮ್ಮ ಅಣ್ಣ ಅಂತ ಹೇಳಿದನೆ. ಓ, ಭೀಮಸೇನ ಹುಚ್ಚಾಬಟ್ಟೆ ಆರಂದಾಗಿಬಿಟ್ಟು ಸ್ತೋತ್ರ ಮಾಡಿದ್ದು ಮಾಡಿದ್ದೆ, ಇಬ್ಬರು ಮಾತಾಡಿದ್ದು ಮಾತಾಡಿದ್ದೆ, ನಡೆಯಿತು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ನಡೆದಿದ್ದ ಹಾಗೆ ಹೌದು, ನಡೆದಿಲ್ಲ ಅಂತ ಏನೂ ಇಲ್ಲ. ಮೇಲ್ನೋಟಕ್ಕೆ ಹಾಗೆ ನಡೆದಿದ್ದೇ ಹೌದು. ಹನುಮಂತ ಕೂತಿದ್ದೌದು, ಆ ಭೀಮಸೇನ ದಾರಿ ಬಿಡು ಅಂತ ಕೇಳಿದ್ದೌದು, ಬಾಲ ದಾಟೋದಿಲ್ಲ ಅಂತ ಹೇಳಿದ್ದು ಹೌದು, ಮತ್ತೆ ಎತ್ತಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅಂಬುದು ಹೌದು. ಆದ್ರೆ ವಸ್ತುಸ್ಥಿತಿ ಮಾತ್ರ ಭೀಮನಿಗೆ ಆಗಲಿಲ್ಲ ಅಂತ ಅಲ್ಲ ಅಂತ ಹೇಳಿದ್ದ. ಭೀಮನಿಗೆ ಆಗಲಿಲ್ಲ ಅಂತಲ್ಲ. ಹನುಮಂತ ಭೀಮಸೇನ ಇಬ್ಬರು ಯಾರು ಅಂತ ತಿಳ್ಕೊಂಡಿದ್ದೀರಿ? ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ವಾಯುದೇವರದೇ ರೂಪಗಳ ಬೆರಡು ಕೂಡ. ಮಹಾಭಾರತ ಸಿನಿಮಾ ನಾಟಕ ನೋಡಿದವರಿಗೂ ಗೊತ್ತಿರುತ್ತದೆ, ಹನುಮಂತನು ವಾಯುವಿನ ಅವತಾರ, ಭೀಮಸೇನನು ವಾಯುವಿನ ಅವತಾರ. ಇಬ್ಬರು ವಾಯುದೇವರ ಅವತಾರವಾದಾಗ ಆತ ಸೀನಿಯರ್ ಇತ್ತು ಜೂನಿಯರ್, ಆತನ ಕೈಲಾಗುತ್ತೆ ಇತ್ತು ಆಗೋದಿಲ್ಲ ಇವೆಲ್ಲ ಏನರ್ಥ? ಏನು ಅಲ್ಲ ಅದು. ಅದು ನೋಡೋದಕ್ಕೆ ಮಾಡಿದ್ದು ಯಾತಕ್ಕೆ ಅಂದ್ರೆ, ಪ್ರಮದದ ಸುದಿಯಾಂ ಮೋಹಕ ದ್ವೇಷಭಾಜಾಂ ಅಂತ ಕರೀತಾರೆ. ಇದನ್ನ ಯಾರು ವಿಮರ್ಶೆ ಮಾಡಲಿಲ್ಲ, ಆಚಾರ ವಿಮರ್ಶೆ ಮಾಡ್ತಾ ಇದ್ದ. ಮೇಲೋಟಕ್ಕೆ ನಡೆದಿದ್ದ ಹಾಗೆ, ಆದ್ರೆ ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು. ಹನುಮಂತನಿಗೆ ಭಾರಿ ಶಕ್ತಿ ಇತ್ತು, ಭೀಮಸೇನಿಗೆ ಶಕ್ತಿ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು ಅಂತ ಹೇಳಿ. ಯಾಕೆ ಹಾಗೆ ಮಾಡಬಾರದು ಅಂತ ಕೇಳಿದ್ರೆ, ಇಬ್ಬರು ವಾಯುದೇವರ ಅವತಾರವಾದ್ದರಿಂದ, ಇಬ್ರು ಶಕ್ತಿರು ಅಷ್ಟೇ ಇರೋದ್ರಿಂದ ಅವರಲ್ಲಿ ಬದಲಾವಣೆ ಕಾರಣನೇ ಇಲ್ಲ. ಮತ್ತೆ ಯಾಕೆ ಹಾಗೆ ಮಾಡಿದರು ಅಂತ ಮುಂದೆ ಪ್ರಶ್ನೆ. ಯಾತಕ್ಕೆ ಹಾಗೆ ಮಾಡಿದರು ಆ ವಿಷಯ ಆಚಾರ ನಿರ್ಣಯದಲ್ಲಿ ಏನ್ ಹೇಳಿದ್ದಾರೋ ಅದಿಷ್ಟನ್ನು ವಾಯುಸ್ತುತಿಯ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಗಚ್ಚನ್ ಸೌಗಂಧಿಕಾರ್ಥಂ ಪತಿಸ ಹನುಮತಃ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಚಕತ್ಸ ತ್ವಮು ಮುರು ಔಷಾ ಭೀಷಯಾ ಮಾಸಸೇತಿ ಪೂರ್ಣ ಜ್ಞಾನೌಜ ಸೋಸ್ತೆ ಗುರುತವ ವಪುಷೋಹೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಅಲ್ಲಿ ನಿರ್ಣಯದ ಒಟ್ಟು ಸಾರ ಇತ್ತು. ನಡೆದ ವಿಷಯ ವಸ್ತುಸ್ಥಿತಿ ಇಷ್ಟು. ದೇವತೆಗಳು ಮೂಲ ರೂಪದಲ್ಲಿ ಇದ್ದಾರೆ, ಅವತಾರವನ್ನು ಸಮಯ ಬಂದಾಗ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಿಶೇಷವಾದ ಹಿನ್ನೆಲೆ ಹೇಳ್ತಾ ಇತ್ತ. ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿದಾಗ ಅವರ ಶಕ್ತಿ ಮೂಲ ರೂಪದಷ್ಟು ಇರೋದಿಲ್ಲ. ಮೊದಲನೇ ಪಾಯಿಂಟ್, ಮೂಲ ರೂಪದ ಶಕ್ತಿ ಇರೋದಿಲ್ಲ. ಅವರ ಶಕ್ತಿ ಏನಾಗುತ್ತೆ, ಸಾಕಷ್ಟು ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಮೂಲದ ಶಕ್ತಿ ಅವತಾರ ರೂಪದಲ್ಲಿ ಬರೋದಿಲ್ಲ, ತುಂಬಾ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಮೂಲ ರೂಪ ಅವತಾರ ರೂಪಕ್ಕೆ ಬಂದ್ರೆ ಕಡಿಮೆ ಆಗೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಯುಗಾನುಸಾರ ಮೂಲ ರೂಪಾನುಸಾರ, ಯುಗಾನುಸಾರ ಒಬ್ಬನೇ ಒಬ್ಬ ದೇವತೆ ಕೃತಿಕದಲ್ಲಿ ಅವತಾರ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಮೂಲ ರೂಪದ ಶಕ್ತಿ ಅಲ್ಲಿಲ್ಲ, ಕಡಿಮೆ ಆಗಿರುತ್ತೆ. ಅದೇ ವ್ಯಕ್ತಿ ತ್ರೇತಾಯುಗದಲ್ಲಿ ಅವತಾರ ಮಾಡ್ತಾರೆ, ಇನ್ನೂ ಕಡಿಮೆ ಆಗಿರುತ್ತೆ. ಅದೇ ವ್ಯಕ್ತಿ ದ್ವಾಪದಲ್ಲಿ ಕಡಿಮೆ ಅವತಾರ ಮಾಡ್ತಾರೆ, ಮತ್ತೂ ಕಡಿಮೆ ಆಗುತ್ತೆ. ಅಂದ್ರೆ ಯುಗ ಕಡಿತಾ ಹೋದಂತೆ ಶಕ್ತಿ ಮೊದಲಾದವಳು ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ. ಅದು ಆಕ್ಚುಲಿ ಸೈಂಟಿಫಿಕಲಿ ಪ್ರೂವ್ಡ್ ಅದು. ಒಂದು ಇವತ್ತು ಡೈನಾಸಾರ್ ಅಂತ ಪ್ರಾಣಿ ಇಲ್ಲ, ಯಾಕೆ ಗೊತ್ತೇನು, ಕಾಲ ಇದು ಕಡಿತಾ ಹೋದಂತೆ ಅದೆಲ್ಲ ರೆಡ್ಯೂಸ್ ಆಗ್ತದೆ ಅಂತ ಹೇಳ್ತಾರೆ. ಈಗ ರೆಡ್ಯೂಸ್ ಆಗ ನಮಗೆ ಗೊತ್ತಿದೆ, ಈಗ ಇನ್ನು ಮುಂದೆ ಇನ್ನೂ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಬರ್ತಾ 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 ನಾವೇನ್ ತಿಳ್ಕೊಂಡು ಶಕ್ತಿ ಭಾರಿ ಜಾಸ್ತಿ ಆಗುತ್ತೆ, ಶಕ್ತಿ ಭಾರಿ ಜಾಸ್ತಿ ಆಗ್ತಾ ಇಲ್ಲ, ಸ್ಲೋಲಿ ಕಡಿಮೆ ಆಗ್ತಾ ಇತ್ತು. ನಮ್ಮ ಜಗತ್ತಿಗೆ ಸಾಕ್ಷಿ ನೋಡೋದಕ್ಕೆ, ಕಲಿಯುಗ ದ್ವಾಪರಯುಗಕ್ಕೆಲ್ಲ ಹೋಗ್ಬೇಡಿ, ಹತ್ತಿಪ್ಪತ್ತು ವರ್ಷದ ಹಿಂದೆ ಕಂಪೇರ್ ಮಾಡಿ ಗೊತ್ತಾಗ್ತದೆ. ಆಗ ಸುಮಾರು 70-80 ವರ್ಷ ಆರಾಮ ಓಡಾಡ್ಕೊಂಡಿದ್ರು ಹಳ್ಳಿಯ ರೈತರು. 70-80 ವರ್ಷ ಸುಖ ರೌಂಡ್ ಹೊಡಿತಾ ಇತ್ತು. ಇವತ್ತು ನಮ್ಮ ಜನ 20 ವರ್ಷದ ಹುಡುಗ ಬಸ್ ಸ್ಟಾಪ್ ಮೊದಲಿಡದು ಬಿಟ್ಟರೆ ಇನ್ನೊಂದು ರಿಕ್ಷಾ ಇರ್ತಾನೆ, ಇನ್ನೊಂದು ಬಸ್ ಸ್ಟಾಪ್ ಹೋಗ್ಬೇಕು. ನಡೆದಕ್ಕಾರೆ ಓ ಕಾಲು ಶುರು ಮಾಡಿಬಿಡ್ತಾರೆ. ಅಂದ್ರೆ ಕಾಲ ಅಷ್ಟು ಶಕ್ತಿ ಕಡಿಮೆ ಆಗ್ತಾ ಇತ್ತು. ಹಿಂದಿನ ಕಾಲಕ್ಕೆ 80-90 ವರ್ಷದ ಮುದುಕಿಯರು ಎಷ್ಟೆಷ್ಟು ಭಾರದ ಕೆಲಸ ಮಾಡ್ತಿದ್ರು ಗೊತ್ತೇ. ಈಗ ಯಾವ ಸ್ಟೇಜ್ ಅಲ್ಲೂ ಕೆಲಸ ಮಾಡೋ ಕೆಲಸ ಕೆಲಸನೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಭಾರಿ ಕೆಲಸ ಅಂತೂ ಸಾಧ್ಯವಾಗೋದೇ. ಇದು ನಿಜವಾದ ದುರಂತ. ಫಿಸಿಕಲ್ ಸ್ಟ್ರೆಂತ್ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಿವೃತ್ತಿ ಕೊಡು ಭಾರಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇನ್ನು ಅದನ್ನು ಕೂಲಿಯವರು ನೋಡಿ ಹಿಂದಿನ ಕಾಲಕ್ಕೆ ಹೇಗೆ ಎತ್ತಾಗ್ತಿದ್ರು ಗೊತ್ತಾ ಅವರು. ಆರಾಮ ತಕ್ಕಿ ಮೂಟೆ ಅದು ಇದೆಲ್ಲ ಕೆಜಿ ಅಲ್ಲ, 100 ಸೇರೇನೆ. ಅನಾವತ್ ದಂಡ ಎತ್ಕೊಂಡು ಎಷ್ಟು ದಪ್ಪ ಅಂತ ಅಲ್ಲಿ ಹೋಗಿ ಬೀಳೋದು. ಇವನು ದಪ್ಪ ಅವನೇ ಬೀಳ್ತಾರೆ, ಅದೇನು ಬೀಳೋದಿಲ್ಲ ಅವರು. ಅಷ್ಟು ಜೋರ ಎತ್ತೆ ಆಗ್ತದೆ ಸರ 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 ನೋಡಿದ್ರೆ ವಿದ್ಯುತ್ ಆಗ್ಬೋದು. ಬಾಲಿ ಸೋಡಿಗೆ ಸತ್ತಿದ್ರು ಅಂತ ಬದ ಭಾರದ ಬೂಟೆಗಳನ್ನ ಭಾರ ಎಸ್ಕೊಂಡು ಅಷ್ಟು ಲೀಲಾಗಾಲ ಎಸ್ಕೊತಾ ಇತ್ತು. ಈಗ ಅದು ಸಾಧ್ಯ ಇಲ್ಲ ಅವ್ರ ಕೈ. 20 ಜನ ಎತ್ತಾರೆ, ದಪ್ಪಂದು ಕೆಳಗಾಗ್ತಾರೆ, ಬಿಡಿ ಶಕ್ತಿ ಕೂತ್ ಬಿಡ್ತಾರೆ ಮತ್ತೆ ಅಷ್ಟೇ ಹೊರತು ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಇವತ್ತು ವರ್ಕರ್ ಸರಿಯಾಗಿ ಕೆಲಸ ಮಾಡೋದು ಇಲ್ಲ. ಸಾಮಾನ್ಯ ಎಲ್ಲ ಕಡೆನೂ ದೋಷ ಇದೆ. ಟಾಪ್ ಟು ಬಾಟಮ್ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ಶಕ್ತಿ ಇದ್ದಷ್ಟೇ ಜನ ಕೆಲಸ ಮಾಡೋದಿಲ್ಲ. ಸೋಮಾರಿತಾರೆ, ಕೆಲಸ ಮಾಡಿಬಿಟ್ರೆ ನನ್ನ ಕೈಲಿ ಮಾಡಿಸ್ತಾರೋ ಅಂತ ಭಯ. ಮತ್ತೆ ಅಥವಾ ನನಗೆ ನಾನೇ ಅವರೆಲ್ಲ ಮಾಡಿ ನಾನೇ ಯಾಕೆ ಮಾಡಬೇಕು ಅಂತ ಇನ್ನೊಂದು ಸೈಕಾಲಜಿ. ಹುಡುಗರ ಸುಮ್ಮನೆ ಕೂತ್ರೆ ನಾನೇ ಯಾಕೆ ಮಾಡಬೇಕು? ಈ ತರ ಕಂಪೇರ್ ಏನೋ ಮಾಡ್ಕೊಂಡು ಮಾಡ್ಕೊಂಡು ಕೊನೆಗೆ ಕೆಲಸ ಮಾಡೋ ಶಕ್ತಿನೇ ಹೋಗಿಬಿಡುತ್ತೆ ಅಂತ ಹೇಳುತ್ತೆ. ನೀವು ಒಂದು ತಿಂಗಳು ಓಡಾಡಬೇಡಿ, ಆಮೇಲೆ ಓಡಾಡಕ್ಕೆ ಕಾಲು ಓಡಾಡಕ್ಕೆ ಬರೋದಿಲ್ಲ. ಅದು ಸ್ಲೋಲಿ ರಿಲೀಸ್ ಆಗಿಬಿಡುತ್ತೆ ಪವರ್. ಇದು ಸ್ವಲ್ಪ ಯೋಚನೆ ಮಾಡಿದರೆ ಒಂದು ಪದಾರ್ಥ ಉಪಯೋಗಿಸ್ತೆ ಹೋದರೆ ಅದು ಶಕ್ತಿ ಕಡಿಮೆ ಆಗುತ್ತೆ, ನಾವು ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ತಪ್ಪೋದು. ಈ ಕಾರ್ ಬ್ಯಾಟ್ರಿ ಡೌನ್ ಆಗುತ್ತೆ ಹಾಗೆ ಇಟ್ಟುಬಿಟ್ರೆ ನಮ್ ಕಾರ್ ಒಳಗಿಟ್ಬಿಟ್ಟು ತಾಬೇ ಹೊಡೆದ ಕಾಲೇ ಕಾರ್ ಏರ್ ಬರೋ ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಬ್ಯಾಟ್ರಿ ಚಾರ್ಜ್ ಆಗಬೇಕಾದ್ರೆ ಯೂಸ್ ಅಲ್ಲಿ ಇರಬೇಕು ಯಾವಾಗಲೂ ಕೂಡ. ಅಂದ್ರೆ ಮೆಷಿನ್ಗೂ ಹಾಗೇನೆ, ನಮ್ಮ ಬಾಡಿನೂ ಹಾಗೆ. ಇವತ್ತು ತುಂಬಾ ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಕಾಲಕ್ರಮದಲ್ಲಿ ಶಕ್ತಿ ಹ್ರಾಸವಾಗುತ್ತೆ. ಆದ್ರಿಂದಾನೆ ಕೃತಯುಗದ ಶಕ್ತಿ ಬೇರೆ, ತ್ರೇತಾಯುಗದ ಶಕ್ತಿ ಬೇರೆ, ದ್ವಾಪರ ಕಲಿಯುಗದ ಶಕ್ತಿ ಇನ್ನೂ ಕಡಿಮೆ ಆಗುತ್ತೆ ಅಂತ ನಿಯಮ. ಇದನ್ನು ಸರಿಯಾಗಿ ಅರ್ಥ ಮಾಡೋದು ಸೈನ್ಸ್. ಅದು ಒಂದು ಮೂಲ ದೇವತೆಯ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿರೋದಿಲ್ಲ. ಎರಡನೇದಾಗಿ ಆ ಕಾಲಕ್ರಮಕ್ಕೆ ತಕ್ಕಂತೆ ಇನ್ನೂ ಕಡಿಮೆ ಆಗುತ್ತೆ. ಮೂರನೇದಾಗಿ ಅವ್ರು ಯಾವ ಯೋನಿಯಲ್ಲಿ ಹುಡ್ತಾರೆ ಅವು ಇನ್ನೂ ಕಡಿಮೆ ಆಗುತ್ತೆ. ಮತ್ತೆ ಅದಕ್ಕೆ ತಕ್ಕಂತೆ ಮನುಷ್ಯರಾಗಿ ಹುಟ್ಟಿದ್ರೆ ಕಡಿಮೆ, ಪ್ರಾಣಿಯಾಗಿ ಹುಟ್ಟಿದ್ರೆ ಕಡಿಮೆ, ಇನ್ನೂ ಕಡಿಮೆ, ಆತರ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅನೇಕ ರೀತಿಯಲ್ಲಿ ಕಡಿಮೆ ಆಗುವ ನಮ್ಮ ಲೋಕದಲ್ಲೂ ನಿಜಾನೇ. ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ನಮಗೆ ಸ್ವಂತೂರ ಶಕ್ತಿ ಬೇರೆ ಊರಲ್ಲಿ ಇರೋದಿಲ್ಲ. ನಮ್ಮೂರಿಗೆ ಬನ್ನಿ ಮಾಡ್ತೇವೆ ಅಂತಾನೆ ಹೊರತು ಅಲ್ಲಿ ಮಾಡಲಿಕ್ಕಾಗೋದಿಲ್ಲ. ಮತ್ತು ಮನೆಯಲ್ಲಿರೋ ಶಕ್ತಿ ಹೊರಗಿರೋದಿಲ್ಲ. ಮನೆ ಬಾ ನೋಡ್ತೀರಿ ಅಂತ ಹೇಳ್ತಾನೆ. ಮನೆ ಬಂದ್ರೆ ಓಡೋಗ್ತಾರೆ, ಆ ವಿಚಾರ ಬೇರೆ. ಆದ್ರೆ ಹೇಳೋದು ಮಾತ್ರ ಮನೆ ಬಾ ನೋಡ್ತೀರಿ. ಹೋಮ್ ಪಿಚ್ ಅಂತ ಕಾನ್ಸೆಪ್ಟ್ ಇದೆ ನೋಡಿದ್ರಲ್ಲ, ಕ್ರಿಕೆಟ್ ಹೋಮ್ ಪಿಚ್ ಅಂತ ಕರೀತಾರಲ್ಲ, ಅದು ಮೊಸಳೆ ನೀರಲ್ಲಿ ಭಾರಿ ಸ್ಟ್ರಾಂಗ್, ಹೊರಗಡೆ ಬಂದು ಭಾರಿ ವೀಕ್. ಅದು ಇದೆಲ್ಲ ಯೋಚನೆ ಮಾಡಿದರೆ ಆ ಸ್ವಂತ ಸ್ಥಳದಲ್ಲಿರೋ ಶಕ್ತಿ ಬೇರೆ ಕಡೆಗೆ ಇರೋದಿಲ್ಲ. ಇದು ಪದ್ಧತಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ರಾಮಾಯಣಗಳು ತೀರ ಒಂದು ಮೂಲಭೂತ ಸಮಸ್ಯೆಗೆ ಉತ್ತರ ಕೊಡ್ತಾ ಇದೆ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಇವೆ, ಮರಿಬಾರದು. ಈ ರೀತಿ ಎಲ್ಲ ದೇವತೆಗಳ ಶಕ್ತಿಯನ್ನು ಕಡಿಮೆ ಆಗೋದಿಲ್ಲ. ಲಕ್ಷ್ಮೀನಾರಾಯಣರ ಶಕ್ತಿ ಎಂದೆಂದೂ ಕಡಿಮೆ ಆಗೋದಿಲ್ಲ. ಅವ್ರು ಎಂಥ ಅವತಾರ ಮಾಡಲಿ, ಯಾವ ಕಾಲಕ್ಕೆ ಮಾಡಲಿ, ಹೇಗೆ ಇರಲಿ, ಅವರ ಶಕ್ತಿ 100% ಒಂದೇ ರೀತಿ ಇರುತ್ತೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ದೇವರ ಬಗ್ಗೆ ಎಂದೂ ಯೋಚನೆ ಮಾಡಕ್ಕೆ ಹೋಗಬೇಡಿ. ಆತ ರಾಮನಾಗಿ ಪೂರ್ಣ, ನರಸಿಂಹನಾಗಿ ಪೂರ್ಣ, ಕೃಷ್ಣನಾಗಿ ಪೂರ್ಣ, ಬಾಲಕೃಷ್ಣ ಪೂರ್ಣ, ದೊಡ್ಡ ಕೃಷ್ಣ ಪೂರ್ಣ. ಅದು ಕೃಷ್ಣ ಬಾಲಕೃಷ್ಣನಾಗಿ ಬಾಯಲ್ಲೇ ವಿಶ್ವರೂಪ ತೋರಿಸ್ತಾನೆ. ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ಕೃಷ್ಣನಿಗೆ 70 ವರ್ಷ, ಅವಾಗ ತೋರಿಸಿದ ಕೃಷ್ಣನಿಗೆ 70 ದಾಟಿ ಹೋಗಿತ್ತು. ಅವಾಗ ವಿಶ್ವರೂಪ ತೋರಿಸ್ತಾರೆ, ಚಿಕ್ಕ ಮಗು ಆಗಲೂ ವಿಶ್ವರೂಪ ತೋರಿಸ್ತಾರೆ. ಶಕ್ತಿಯಲ್ಲಿ ಏನೇನು ವ್ಯತ್ಯಾಸವಾಗಿಲ್ಲ. ಆದರೆ ರಾಮನಿಗೆ ಏನು ವ್ಯತ್ಯಾಸ ಇಲ್ಲ, ನರಸಿಂಹನಿಗೆ ಏನು ವ್ಯತ್ಯಾಸ ಇಲ್ಲ. ಮಚ್ಚರಾಗಿ ಅಷ್ಟೇ, ಮಚ್ಚರಾಗಿ ಪರಮಾತ್ಮ ಮಾತಾಡ್ತಾನೆ. ಆತ ಮಾತಾಡಿದ್ರೆ ಮಚ್ಚ ಪುರಾಣವಾಗಿ ಹೊರಗೆ ಬರದು. ಕೂರ್ಮನಾಗಿ ಮಾತಾಡ್ತಾನೆ, ಕೂರ್ವ ಪುರಾಣವಾಗಿ ಹೊರಗೆ ಬರದು. ಆತನ ಯಾವುದೇ ದೇಹ, ಯಾವುದೇ ದೇಶ, ಯಾವುದೇ ಕಾಲ, ಯಾವ ಲಿಮಿಟ್ಟು ಪರಮಾತ್ಮನಿಗೆ ಇಲ್ಲ, ಅವನು ಪರಿಪೂರ್ಣ. ಮಹಾಲಕ್ಷ್ಮಿನೂ ಹಾಗೇನೆ, ಸೀತೆಯಾಗಿ ಎಷ್ಟು ಪೂರ್ಣಳೋ ಮಹಾಲಕ್ಷ್ಮಿಯಾಗಿ ಅಷ್ಟೇ ಪೂರ್ಣಳು. ರುಕ್ಮಿಣಿಯಾಗಿಯೂ ಹಾಗೇನೆ, ಸತ್ಯಭಾಮೆಯಾಗಿಯೂ ಹಾಗೇನೆ, ಏನೇನೋ ವ್ಯತ್ಯಾಸ ಇಲ್ಲ. ಇದು ಎರಡನೇದು. ಆಮೇಲೆ ಅವರಿಬ್ಬರು ಸಾಕ್ಷಾತ್ ಲಕ್ಷ್ಮೀನಾರಾಯಣರಾದ ಪ್ರಾಕೃತ ದೇಹವೇ ಅವರಿಗಿಲ್ಲ, ಅಪ್ರಾಕೃತ ದೇಹ ಅವರು. ಇಂಥ ಶುರುವಾಗೋದು ಬ್ರಹ್ಮದೇವರಿಂದ ಪ್ರಾರಂಭ. ಬ್ರಹ್ಮದೇವರ ಅವತಾರದ ಪ್ರಶ್ನೆ ಇಲ್ಲ, ಬ್ರಹ್ಮದೇವರ ಅವತಾರವೇ ಮಾಡೋದಿಲ್ಲ ಅವರು. ಬ್ರಹ್ಮನೋ ನವತಾರೋಸ್ತಿ. ಇನ್ನು ಅವತಾರ ಮಾಡೋದು ವಾಯುದೇವರಿಂದ ಪ್ರಾರಂಭ. ವಾಯುದೇವರ ವಿಶೇಷ ಏನು ಅಂದ್ರೆ, ಅವ್ರು ಭೂಲೋಕದಲ್ಲಿ ಅವತಾರ ಮಾಡಿದರೂ ಕೂಡ ಉಳಿದ ದೇವತೆಗಳಿಗಾದಂತೆ ಅವರ ಶಕ್ತಿ ಅಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಹೊಸ ವಿಷಯ. ವಾಯುದೇವರ ಶಕ್ತಿ ಮೂಲ ರೂಪದಲ್ಲಿ ಎಷ್ಟಿರುತ್ತೋ ಅವತಾರ ರೂಪದಲ್ಲಿ ಅಷ್ಟೇ ಇರುತ್ತೆ. ಯಶ್ಚೇತ್ರೇಣ್ಯುಜಿತಾನೆ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿತ್ಥವೇವ ನಿಹಿತಂ ದೇವಶ್ಯ ಭರ್ಗೋ ಮಹತ್. ಆಚಾರ್ಯರದ್ದೇ ಮಾತು. ಬಡಿತ್ಥ ಸೂಕ್ತ ಶುರುವಾಗೋದೇ ಅದರಿಂದ, ಬಳ್ಳಿತ್ಥ ಅಂತಾನೆ ಪ್ರಾರಂಭ. ವಾಯುದೇವರ ಮೂಲ ರೂಪದ ಶಕ್ತಿಯಷ್ಟೇ ಅವತಾರೂಪದ ಶಕ್ತಿಯೂ ಇರುತ್ತೆ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಗೆ ಉತ್ತರ ಸಿಗುತ್ತೆ. ನಾವೆಲ್ಲ ವಾಯುದೇವರ ಪೂಜೆ ಅಂತ ಮಾಡೋದಿಲ್ಲ, ಹನುಮಂತ ದೇವರ ಪೂಜೆ ಮಾಡ್ತೇವೆ. ಯಾತಕ್ಕೆ ಅಂದ್ರೆ ಅವರ ಅವತಾರ ಅದು ಮೂಲ ರೂಪ. ಯಾತಕ್ಕೆ ಅವತಾರ ರೂಪದ ಪೂಜೆ ಮಾಡ್ತೇವೆ ಅಂದ್ರೆ ಮೂಲ ರೂಪದ ಶಕ್ತಿ ಇರೋದ್ರಿಂದ ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಅರ್ಥ. ಅದಕ್ಕೆ ಮೂಲ ರೂಪದಲ್ಲೇ ಶಕ್ತಿ ಅವತಾರ ರೂಪದಲ್ಲೇ ಬಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು? ಸಿಂಪಲ್ ಲಾಜಿಕ್ ಅದು. ಆದರೆ ಈ ವಾಯುದೇವರ ಕೆಳಗೆ ದೇವತೆಗಳಿದ್ದಾರಲ್ಲ, ಅವರು ಅವತಾರ ಮಾಡಿದಾಗ ಮೂಲ ರೂಪದ ಶಕ್ತಿ ಅವರಿಗಿರೋದಿಲ್ಲ, ಕಡಿಮೆ ಆಗಿರುತ್ತೆ. ಅದಕ್ಕೆ ನಾವು ಉಳಿದ ದೇವತೆಗಳನ್ನ ಅವತಾರ ರೂಪದಲ್ಲಿ ಪೂಜೆ ಮಾಡೋದಿಲ್ಲ. ಗಣೇಶನ ಅವತಾರ ಬೇಕಾದಷ್ಟು ಪೂಜೆ ಮಾಡೋದಿಲ್ಲ, ಗಣೇಶನೇ ಪೂಜೆ ಮಾಡೋದು. ಷಣ್ಮುಖನ ಪೂಜೆ ಮಾಡ್ತೇವೆ, ಷಣ್ಮುಖನ ಅವತಾರ ಪೂಜೆ ಮಾಡೋದಿಲ್ಲ. ಯಾಕೆ? ಮೂಲ ರೂಪದ ಶಕ್ತಿ ಜಾಸ್ತಿ ಆದ್ರಿಂದ ಅಲ್ಲಿಗೆ ಹೋಗೋಣ ಹೊರತು ಇಲ್ಲಿ ಬೇಡ ಅಂತ ನಮ್ಮ ಕಾನ್ಸೆಪ್ಟ್. ವಾಯುದೇವರಿಗೆ ದೇವರ ಬಚ್ಚ ಹಾಕೊಂಡು ಎಲ್ಲ ರೂಪ ಪೂಜೆ ಮಾಡ್ತೇವೆ ನಾವು. ಆದ್ರೆ ವಾಯುದೇವರಿಗೆ ಹನುಮಂತ ರೂಪ ಪೂಜೆ ಮಾಡೋದಕ್ಕೆ ಅದೇ ಮುಖ್ಯವಾದ ಕಾರಣ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಶಕ್ತಿ ವ್ಯತ್ಯಾಸ ಏನು ಆಗೋದಿಲ್ಲ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಕಾರಣ, ಯಾಕೆ ಮಾಡೋದಿಲ್ಲ ಮೂಲ ರೂಪದ ಪೂಜೆ ಅಂದ್ರೆ ವಾಯುದೇವರು ಶಾಪ ಇತ್ತು ಅಂತ. ಅವ್ರು ಇವರು ಶಾಪ ಕೊಡ್ತಾರೆ, ಅವ್ರು ಕೊಡದವ್ರು ಬಿಡೋದಿಲ್ಲ. ಈ ಜನಕ್ಕೆ ಏನೋ ಶಾಪ ಹಾಕಿಬಿಡ್ತಾರೆ. ಹನುಮಂತನ ಶಾಪ ಇತ್ತು, ಹನುಮಂತನ ಶಾಪ ಇದ್ರೆ ಬಿಡುಗಡೆ ಮಾಡ್ಯಾರ ಆಮೇಲೆ ಯೋಚನೆ ಮಾಡ್ಬೇಕಲ್ಲ. ಯಾರಿಗೆ ಶಾಪ? ಹನುಮಂತ ಯಾರು ಗೊತ್ತೇನು? ಏ ಗುಣಾನಾಮ ಜಗತ್ ಪ್ರಸಿದ್ಧಾಹ ಯಂ ತೇಷು ತೇಷು ಸ್ವರಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಅಂತ ವ್ಯಕ್ತಿಗೆ ಅಸಾಮರ್ಥ್ಯಾದಿಗಳ ಹೆಸರು ಎಂದೆಂದೂ ಇಲ್ಲ. ಅದು ಮೊದಲನೇ ಕಾರ್ ಸರಿಯಾಗಿ ತಿಳ್ಕೋಬೇಕಂತ. ಅವತಾರ ರೂಪದ ಶಕ್ತಿ ಮೂಲ ರೂಪದಷ್ಟೇ ಇರೋದ್ರಿಂದ ಅವತಾರ ರೂಪ ನಮಗೆ ಹತ್ತಿರ ಅವೈಲೇಬಲ್ ಆಗಿರಬೇಕಾದ್ರೆ ಮೂಲ ರೂಪಕ್ಕೆ ಯಾಕೆ ಹೋಗಬೇಕು ಅಂತ ಹೇಳಿ ಅಲ್ಲೇ ಪೂಜೆ ಮಾಡ್ತೇವೆ ಅಂತ ಅರ್ಥ ಆಯ್ತು. ಇಷ್ಟು ಹನುಮಂತನ ಬಗ್ಗೆ ಆಯ್ತು. ಆ ಹನುಮಂತನೇ ವಾಯು, ವಾಯುವೇ ಭೀಮಸೇನ. ಮತ್ತೆ ಅಂದಮೇಲೆ ಭೀಮಸೇನನ ಶಕ್ತಿನೂ ಕಡಿಮೆ ಆಗಿಲ್ಲ, ಹನುಮಂತನ ಶಕ್ತಿನೂ ಕಡಿಮೆ ಆಗಿಲ್ಲ. ಇಬ್ಬರು ಕೂಡ, ನಾನು ಹನುಮಂತ ಅಂತ ಭೀಮನಿಗೆ ಗೊತ್ತು, ನಾನು ಭೀಮ ಅಂತ ಹನುಮಂತನಿಗೂ ಗೊತ್ತು. ಉಳಿದ ದೇವತೆಗಳಿಗೆ ಹಾಗಲ್ಲ. ಸ್ವಲ್ಪ ಸ್ವಾರಸ್ಯ ನೋಡಿ, ಯಮದೇವರು ವಿದುರನಾಗಿ ಹುಟ್ಟಿದವರು ಯಮದೇವರೇನೆ, ಧರ್ಮರಾಜನಾಗಿ ಹುಟ್ಟಿದವರು ಯಮದೇವರೇನೆ, ಜಾಂಬವತ್ತನಾಗಿದ್ದು ಯಮದೇವರೇನೆ, ಮೂರು ಜನ ಇದ್ದಾರೆ ಅಲ್ಲಿ. ಆದರೆ ವಿದುರನಿಗೆ ಜ್ಞಾನ ಇದೆ, ಧರ್ಮರಾಜನಿಗೆ ಜ್ಞಾನ ಇಲ್ಲ. ದೂತಕ್ಕೆ ಬರಬೇಡಯ್ಯ ಅಂತ ವಿದುರ ಹೇಳ್ತಾನೆ, ನಾನು ಬಂದೇ ಬರ್ತೀನಿ ಅಂತ ಧರ್ಮರಾಜ ಹೇಳ್ತಾರೆ. ಏನ್ ಮಾಡ್ಬೇಕು ಇದಕ್ಕೆ? ತಮ್ಮ ಐಡೆಂಟಿಟಿನೇ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಒಂದೇ ಮೇಲೆ ನಿದ್ದೆ ಮಾಡ್ಬೇಕು ಕನವರಿಸ್ತಾನಲ್ಲ ಆ ಟೈಪ್. ತಾನು ಯಾರೋ ಮನೆಯನ್ನು ಮರ್ತು ಬಿಡ್ತಾನೆ ಮನುಷ್ಯ. ನಿದ್ದೆ ಮಾಡಿ ಮರೆಯೋದು ಅನೇಕರು ಕುಡದೇ ಮರ್ತಿರ್ತಾರೆ ಅನೇಕ ಜನಗಳು. ಪಾಪ ತಾವ್ಯಾರು ತಮ್ಮ ಮನೆ ಯಾವ್ದು ಚರಂಡಿ ಪಕ್ಕದಲ್ಲಿ ಮಂಚ ಅಂತಕ್ಕೂ ನಡ್ಕೊಂಡ್ಬಿಟ್ಟಿರ್ತಾನೆ ಪಾಪ. ಅಂತ ಮೂರ್ಖರು ಇರ್ತಾರೆ. ಅದು ಸಾಮಾನ್ಯರಿಗಾಗೋದು, ದೇವತೆಗಳಿಗೆ ತಮ್ಮ ಮೂಲ ರೂಪ ಮರ್ತೋಗಿ ಬಿಡುತ್ತೆ ಅಂತ ಹೇಳಿರ್ತಾರೆ. ಕೆಲವೊಮ್ಮೆ ಜ್ಞಾಪಕ ಬರುತ್ತೆ, ಅದು ಯಾವಾಗ ಜ್ಞಾಪಕ ಇರಬೇಕು ಅಂತ ಏನೂ ಇಲ್ಲ. ವಾಯುದೇವರು ಎಂದು ಮರೆಯೋದೇ ಇಲ್ಲ. ಇದು ಭಾರಿ ವಿಶೇಷ. ಅದಕ್ಕೆ ವಾಯುದೇವರ ಜೀವೋತ್ತವರು ಅಂತ ಕರೀಲಿಕ್ಕೆ ಅದೊಂದು ಕಾರಣ. ಇದೆಲ್ಲ ಸೂಕ್ಷ್ಮ ಗೊತ್ತಿದ್ರೆ ನಾವು ವಾಯುದೇವರ ಉಪಾಸನೆ ಮಾಡೋದಕ್ಕೆ ಹೆಚ್ಚೆಚ್ಚು ಶ್ರದ್ಧೆ, ಹೆಚ್ಚೆಚ್ಚು ದೀಕ್ಷೆ ಭಕ್ತಿಗಳು ಬರುತ್ತೆ. ಧರ್ಮರಾಜನಿಗೆ ಹೇಗೆ ತಾನು ವಿದುರ ಅಂತ ಗೊತ್ತಿಲ್ಲವೋ, ವಿದುರನಿಗೆ ತಾನು ಧರ್ಮರಾಜ ಅಂತ ಹೇಗೆ ಗೊತ್ತಿಲ್ಲವೋ, ಆದರೆ ಹನುಮಂತ ಭೀಮಸೇನೆ ಹಾಗಿಲ್ಲ. ನಿಜವಾಗ್ಲೂ ಅವರಿಗೆ ಗೊತ್ತೇ ಇದೆ. ಹಾಗಿದ್ರೆ ಇವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಪ್ರಶ್ನೆ. ಇಷ್ಟೆಲ್ಲ ಸರಿ ಹೋಯ್ತು. ಹಾಗಿದ್ರೆ ಭೀಮಸೇನ ತಾನು ಜೂನಿಯರ್ ಅನ್ನ ಹಾಗೆ, ಹನುಮಂತ ಸೀನಿಯರ್ ಅನ್ನ ಹಾಗೆ, ಹನುಮಂತನ ಪಾಲನೆ ಎತ್ತಕ್ಕೆ ತನಗಾಗಲಿಲ್ಲ ಅನ್ನ ಹಾಗೆ ಯಾತಕ್ಕೆ ಮಾಡಿದ್ದು ಅಂತ ಪ್ರಶ್ನೆ ಇತ್ತು. ಅದಕ್ಕೆ ಕಾರಣ ಇಷ್ಟು, ಪರಮಾತ್ಮನ ಒಂದು ನಿಯಮ ಇದೆ ಅಂತ ಹೇಳಿದ್ರೆ, ಪರಮಾತ್ಮ ಮಾಡಿದ ಒಂದು ನಿಯಮ ಇದೆ. ಏನು ನಿಯಮ ಅಂದ್ರೆ, ಬೇರೆ ದೇವತೆಗಳ ಶಕ್ತಿ ಈ ಯುಗಕ್ಕೆ ತಕ್ಕಂತೆ ಕಡಿಮೆ ಆಗುತ್ತೆ. ತ್ರೇತಾಯುಗದಲ್ಲಿರೋ ಶಕ್ತಿ ದ್ವಾಪರದಲ್ಲಿ ಇರೋದಿಲ್ಲ. ಅದನ್ನ ಹನುಮಂತನಿಗೂ ಕೂಡ ಆಗಿದೆ ಅಂತ ಜನ ತಪ್ಪು ತಿಳ್ಕೊಳ್ಳೋ ಒಂದು ಗುಂಪಿದೆ, ತಿಳ್ಕೊಳ್ಳಿ ಅಂತ ಪರಮಾತ್ಮ ಹಾಗೆ ಮಾಡಿದನು. ಅದಕ್ಕೇನೆ ಹನುಮಂತನ ಶಕ್ತಿ ಭೀಮನಷ್ಟೇ ಇದ್ರು, ಭೀಮಸೇನ ಹನುಮಂತನಷ್ಟೇ ಇದ್ರು ಕೂಡ ಪಾಪ ಹನುಮಂತ ಭಾರಿ ಸ್ಟ್ರಾಂಗ್, ಭೀಮ ಅಷ್ಟಕ್ಕಷ್ಟೇ ಅಂತ ತಪ್ಪು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಭಕ್ತಿ ಕಡಿಮೆ ಆಗುತ್ತೆ. ಭಕ್ತಿ ಕಡಿಮೆ ಆಗೋದ್ರಿಂದ ಸಿದ್ಧಿ ಹಾಳಾಗೋಗ್ಬಿಡ. ಆ ವರ್ಗದ ಜನ ಇದ್ದಾರೆ, ಅವ್ರು ಹಾಗೆ ತಪ್ಪು ತಿಳ್ಕೊಳ್ಳಿ ಅಂತ ಹೇಳೋದು ಒಂದು. ಮತ್ತೆ ರೂಲ್ಸ್ ಪರಮಾತ್ಮ ಫಾಲೋ ಅಂತ ಮಾಡ್ಬೇಕಲ್ಲ. ಪರಮಾತ್ಮ ಒಂದು ನಿಯಮ ಮಾಡಿದ್ದಾರೆ, ಮುಖ್ಯವಾದ ನಿಯಮ. ಒಬ್ಬೇ ದೇವತೆ ಒಂದಕ್ಕಿಂತ ಹೆಚ್ಚು ರೂಪಗಳನ್ನು ತಡೆದು ಭೂಮಿಯಲ್ಲಿ ಒಂದೇ ಕಾಲದಲ್ಲಿ ಹುಟ್ಟಿದಾಗ ಆ ರೂಪಗಳು ಒಂದೊಂದೊಂದು ಅಕಸ್ಮಾತ್ ಮೀಟ್ ಮಾಡೋ ಪ್ರಸಂಗ ಬಂದ್ರೆ ಅವರಿಬ್ಬರು ಕೂಡ ಐಡೆಂಟಿಟಿನ ತಿಳ್ಕೊಂಡು ಡಿಸ್ಕ್ಲೋಸ್ ಮಾಡಬಾರದು ಅಂತ ಹೇಳಿಬಿಟ್ಟು. ಮರ್ತಿದ್ರೆ ಯೋಚನೆ ಇಲ್ಲ, ಅಕಸ್ಮಾತ್ ಜ್ಞಾಪಕ ಇದ್ರು ಕೂಡ ನಾವಿಬ್ರು ಒಂದೇ ಅಂತ ಜಗತ್ತಿಗೆ ಹೇಳಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ರಾಮ ಪರಿಶುರಾಮ ಇಬ್ರು ಸಾಕ್ಷಾತ್ ನಾರಾಯಣ, ಇಬ್ರು ನೋಡೋದು ಗಲಾಟೆ ಮಾಡಬೇಕು ಕಾಣಿಸ್ತದೆ, ನಿಜವಾಗ್ಲೂ ಒಂದೇನೆ. ರುಕ್ಮಿಣಿ ಸತ್ಯಭಾಮ ಇಬ್ರು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿನೇ. ರುಕ್ಮಿಣಿ ಭಾರಿ ಒಳ್ಳೆಯವಳು, ಸತ್ಯಭಾಮ ಸ್ವಲ್ಪ ಜಗಳ ಗಂಟೆ ಎಂಬ ನಡ್ಕೋತಾರೆ. ನಿಜವಾಗ್ಲೂ ಸತ್ಯಭಾವನ ರುಕ್ಮಿಣಿನೇ, ರುಕ್ಮಿಣಿ ಸತ್ಯಭಾವನೆ. ಅದು ಅಸುರ ಮೋಹನಕ್ಕೋಸ್ಕರ ಮಾಡಿದಂತಹ ಒಂದು ನಿಯಮ. ಇದೇ ರೀತಿ ಹನುಮಂತ ಭೀಮಸೇನ ಇಬ್ರು ಕೂಡ ಒಂದೇನೆ. ಆದ್ರೆ ಒಬ್ರು ತಾವು ಐಡೆಂಟಿಟಿ ಹೇಳ್ಕೊಳ್ಬಾರ್ದು ಅಂತ ಹೇಳಿದ್ದಾರಲ್ಲ, ಅದಕ್ಕೋಸ್ಕರ ಹೇಳ್ಕೊಳ್ತಾ ಇಲ್ಲ, ಬೇರೆ ಅಂತ ಜನ ತಿಳ್ಕೊಳ್ಳಿ ಎಂಬ ನಡ್ಕೋತಾ ಇದ್ದಾರೆ. ಇವತ್ತು ನಾಟಕಗಳಲ್ಲೂ ಹೀಗೆ ಆಗೋದು. ನಾಟಕದಲ್ಲೂ ಕೂಡ ಇಬ್ಬರು ಪಾಠ ಮಾಡಿರ್ತಾರೆ. ಎಷ್ಟೋ ಸಲ ಅಪ್ಪ ಬರಾವಣ ಪಾತ್ರ ಮಾಡಿರ್ತಾರೆ, ಮಗ ರಾಮನ ಪಾತ್ರ ಮಾಡಿರ್ತಾರೆ. ಕೆಲವೊಮ್ಮೆ ಆ ಸೀನಿಯರ್ ಜೂನಿಯರ್ ಆಗಬೇಕಲ್ಲ, ಸರಿ ಇರ್ತದೆ. ಯುದ್ಧ ಮಾಡ್ತಿರ್ತಾರೆ, ಏ ರಾವಣ ಏ ರಾಮ ಏ ಅಪ್ಪ ಏ ಮಗ ಅಂದ್ಬಿಟ್ರೆ ಗತಿ ಏನಾಗಬೇಕು ಈ ಮಧ್ಯೆ. ಏ ಅಪ್ಪ ಅಪ್ಪ ಇರೋ ಬಿತ್ತು ನೋಡು ಅಂತ ಬಿಟ್ಟಾದ್ರೆ ಇದೇ ನಾಡ್ಕಲ್ಲಿ ನೋಡಿ ಹೋಗ್ಬಿಡ್ತಾ ಇದ್ದಾರೆ, ಯಾರು ಕೊಡೋದೇ ಇಲ್ಲ. ಅಲ್ಲಿ ತಾವು ಯಾರೇ ಆಗಿದ್ರು ಕೂಡ ಡಿಸ್ಕ್ಲೋಸ್ ಮಾಡಬಾರದು. ಅಲ್ಲಿ ರಾವಣನ ಪಾತ್ರ ರಾವಣ, ರಾವಣ ಪಾತ್ರ ರಾವಣ, ಅಷ್ಟೇ. ರಾಮ ಹೊರತು ಬೇರೆ ಮಾಡಬಾರದು. ಅದು ಗೊತ್ತಿದ್ರು ಹೇಳಬಾರದು, ಅದು ನೀವು ಅದು ತಿರುಮಲ ನಾಡಲ್ಲಿ ಹೊತ್ತು ಸತ್ತಿಲ್ಲ ಅಂತ ಗೊತ್ತು. ಓ ತಗೋತ ಕೂತಿರ್ತಾರೆ, ಸತ್ಯ ಎದ್ದು ಬಿಟ್ರೆ ಸುಮ್ಮನೆ ಮರಿಕಡೆ ಅಗ್ಜೋ ಬರ್ತೀರಿ ಅಂತ ಹೇಳ್ತಾರೆ ಹೊರತು ಅದು ಎದ್ದು ಬಿಟ್ಟು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲ ನಾಟಕನೇ ಆಗೋದಿಲ್ಲ ಅದು. ಅದು ಜಗತ್ತೇ ಒಂದು ನಾಟಕ ಅಂತ ಕರೆದಿದೆ. ಜಗತ್ತೇ ಒಂದು ಭಗವಂತ ಮಾಡಿದ ನಾಟಕ, ಅವನೇ ಅದಕ್ಕೆ ಸೂತ್ರಧಾರ ಡೈರೆಕ್ಟರ್, ಅವನು ಹೇಳದೆ ಕೇಳಬೇಕು. ಆದ್ರಿಂದ ಪರಮಾತ್ಮ ನಿಯಮ ಇಷ್ಟೇ, ದೇವತೆಗಳು ತಮ್ಮ ಐಡೆಂಟಿಟಿ ಹೇಳಿಕೊಡಬಾರದು. ಆದ್ರಿಂದ ಹನುಮಂತ ಭೀಮಸೇನ ಇಬ್ಬರು ಗುರುತಿಸಿಕೊಂಡ್ರು ಕೂಡ ತಾವು ಗುರುತಿಸಿಕೊಂಡಂತೆ ನಡ್ಕೋತಾ ಇಲ್ಲ. ಅದು ದೇವರ ಸಂಕಲ್ಪವನ್ನ ಮಾನ ಮಾಡಕ್ ಹೊರಟಂತ ಒಂದು ಕಥೆ. ಇಷ್ಟೆಲ್ಲ ವಿವೇಚನೆಯಿಂದ ನೋಡಿದ್ರೆ ಏನನ್ಸುತ್ತೆ, ಏ ಭೀಮಸೇನ ಪೆದ್ದ ತರ ಮಾಡ್ಕೊಂಡ್ಬಿಟ್ಟ, ಸೊ ಎಲ್ಲ ಕಡೆ ಹೋದ್ರೆ ಒಳ್ಳೆ ಮುಖಭಂಗ ಆಯ್ತು ನೋಡಿದ್ರೆ, ಹೀಗೆ ಆಗ್ಬೇಕು ಆತಗೆ. ಎಲ್ಲರೂ ಹೊಡೆದೋಡೋದು ಅಭ್ಯಾಸ ಆಗಿತ್ತು, ಸ್ವಲ್ಪ ಪೆಟ್ಟು ಬಿತ್ತಲ್ಲ, ಏನೋ ಒಂಥರ ಸಮಾಧಾನ ಜನಗಳಿಗೆ, ಏನೋ ಒಂಥರ, ಅದೊಂದು ರಾಕ್ಷಸ ಸಮಾಧಾನ ಹೊರತು ಒಳ್ಳೇದಲ್ಲ. ಅದು ಒಂದು ನಿಜವಾದ ಹಿನ್ನೆಲೆ ಇಷ್ಟೇ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆಗ ಹನುಮಂತ ಮಾತಾಡಿದನಂತೆ, ಭೀಮಸೇನ ಏನಿದು ಅಣ್ಣ, ನೀನು ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಯಾರು ನನ್ಗೆ ಈಗ ಗೊತ್ತಾಯ್ತು, ರಾಮದೂತನಾಗಿ ಸಮುದ್ರ ಹಾರಿದವನು ನೀನು. ಅಲ್ಲ ಭೀಮಸೇನ ಹನುಮಂತ ಸ್ತೋತ್ರ ಮಾಡಿಬಿಡ್ತಾರೆ, ಅದ್ಭುತ ಸ್ತೋತ್ರ ಮಾಡ್ತಾ, ಎಂತೆಂತ ಸಾಹಸಿ ನೀನು, ಎಂತೆಂತ ಕೆಲಸ ಮಾಡಿದ್ದೆ ಅಣ್ಣ, ನಿನ್ನ ಬಗ್ಗೆ ಭಾರಿ ಕೇಳಿದ್ದೆ ನಾನು, ನೋಡ್ಬೇಕು ಅಂತ ಭಾರಿ ಇತ್ತು, ದೇವರ ದಯನ ಸಿಕ್ಕಿಬಿಟ್ಟೆ ನೀನೀಗ, ಭಾರಿ ಖುಷಿ ಆಯ್ತು ನನಗೆ ಅಂತ ಹೇಳಿ ಹನುಮಂತನ ಭೀಮಸೇನ ಹೊಗಳಿಬಿಟ್ಟನಂತೆ. ಹನುಮಂತ ಕೂಡ ಏನ್ ಮಾಡ್ತಾರೆ, ಭೀಮಸೇನ ಅವತ್ತಿನ ಕಾಲ ಹೇಗಿತ್ತು ಹೀಗಿತ್ತು ಎಲ್ಲ ಹೇಳ್ತಾ ಬರ್ತಾನೆ. ಇವರು ಮಾತಾಡ್ತಾ ಇದ್ದ ಭೀಮಸೇನ ಕೇಳ್ತಾನೆ, ಅಣ್ಣ ನೀನು ಸಮುದ್ರ ಹಾರಿದೆಯಂತೆ, ಸಮುದ್ರ ಹಾರಬೇಕಾದ್ರೆ ರೂಪ ದೊಡ್ಡದು ಮಾಡಿದೆಯಂತೆ, ಆ ರೂಪ ಸ್ವಲ್ಪ ತೋರಿಸ್ತೀಯಾ ನೋಡ್ಬೇಕು ಅಂತ ಕೇಳ್ತಾನೆ. ಆ ರೂಪ ನೋಡು ಸ್ವಲ್ಪ ತೋರಿಸ್ತೀಯಾ ಅಂತ ಕೇಳಿದನೆ. ಇಲ್ಲಿ ನೋಡಿದ್ರೆ ಮುದುಕ ರೂಪದಲ್ಲಿ ಕೂತಿದ್ದಾರೆ ಹನುಮಂತ, ಆ ರೂಪ ತೋರಿಸ್ಬೇಕು ಅಂದಂತೆ. ಉಳಿದವರಾಗಿದ್ದರೆ ಏಜಾಯ್ತಾಯ ಏನ್ ಮಾಡ್ಲಿ ಈಗ ಅಂತ ಹೇಳ್ಬೋದಾಗಿತ್ತು. ಹಳೆ ಕಾಲ, ಹಿಂದೆ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ಏನು ಪ್ರಾಬ್ಲಮ್, ಇವತ್ತು ಏಳಕ್ಕೆ ಬರೋದಿಲ್ಲ, ಇನ್ನು ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ಅಂತ ಹೇಳ್ತಾನೆ, ಇವತ್ತು ಏಳಕ್ಕೆ ಬರೋದಿಲ್ಲ. ಹನುಮಂತ ವೃದ್ಧವಯಸ್ಸಲ್ಲಿ ಕೂತಿದ್ದಾನೆ ಭೀಮಸೇನ ತೋರಿಸ್ಬೇಕಾ, ತೋರಿಸ್ತೇನೆ ನೋಡು ತೋರಿಸ್ಬಿಟ್ಟಂತೆ. ಅಂದ್ರೆ ಹನುಮಂತನಿಗೆ ನಿಜವಾಗ್ಲೂ ವಯಸ್ಸಾಗಿಲ್ಲ, ಅದು ಇಂಪಾರ್ಟೆಂಟ್. ವಾಯುದೇವರಿಗೆ ಈ ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ರು ಕೂಡ ಅವರಿಗೆ ಏಜ್ ಎಫೆಕ್ಟ್ ಆಗೋದಿಲ್ಲ, ಇದು ಇಂಪಾರ್ಟೆಂಟ್. ಇವತ್ತು ಬಯಲು ಮನೆಯಲ್ಲಿ ಒಂದು ಕಬ್ಬಿಣ ತುಂಡು ಇಟ್ಕೊಂಡಿರ್ತಾನೆ, ತಾತ ಮುತ್ತಾತನ ಒಲೆಗೆಲೆ ಇರುತ್ತೆ, ಇವತ್ತು ಒಲೆ ತಗೊಳ್ಳೋ ಅಭ್ಯಾಸನೇ ಇಲ್ವಲ್ಲ, ಒಲೆ ಇರುತ್ತೆ. ಇವತ್ತು ತೋಟಕ್ಕೆ ಹೋದ್ರೆ ತುಕ್ಕಿಡದಿರುತ್ತೆ, ಏನು ಕೆಲಸಕ್ಕೆ ಬರೋದಿಲ್ಲ ಅದು, ಒಂದು ಅದು ಗುಜರಿಗೆ ಹಾಕೋದಷ್ಟೇ. ಆದ್ರೆ ಮುತ್ತಾತನ ಕಾಲದ ಆಭರಣ ಇರುತ್ತೆ, ಚಿನ್ನದ್ದು ನೋಡಿಬಿಟ್ರೆ ಓಲ್ಡ್ ಈಸ್ ಗೋಲ್ಡ್, ಹಬ್ಬ ಆಗಿನ ಕಾಲದ ಆಭರಣ, ಆಂಟಿಕ್ ವ್ಯಾಲ್ಯೂ ಬರುತ್ತೆ. ಇದಕ್ಕೆಲ್ಲ ಒಲೆ ಬಾಣ್ಲಿಗೆಲ್ಲ ಆಂಟಿಕ್ ವ್ಯಾಲ್ಯೂ ಇಲ್ಲ, ಚಿನ್ನದ ಆಭರಣಕ್ಕೆ ಆಂಟಿಕ್ ವ್ಯಾಲ್ಯೂ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಹನುಮಂತ ಹನುಮಂತನೇ, ಭೀಮಸೇನ ಭೀಮಸೇನೇ. ಅಂದ್ರೆ ಹೇಗೆ ಚಿನ್ನಕ್ಕೆ ವಯಸ್ಸಾಗೋದಿಲ್ವೋ ಆ ತರಹ ಹನುಮಂತನ ದೇಹ ಚಿನ್ನದ ದೇಹ, ಅದಕ್ಕಿಂತ ಮೇಲಿರ್ತಕ್ಕ ಶುದ್ಧ ದೇಹ. ಆದ್ರಿಂದ ಅವರ ವಯಸ್ಸಿನ ಪರಿಣಾಮ ಏನೂ ಆಗಿಲ್ಲ, ಅವರ ಅಜರ ಮುಪ್ಪಿಲ್ಲದವರು ಅಂತ ವಾಯುದೇವರ ಹೆಸರು. ಮಾತರ್ಮೆ ಮಾತರಿಶ್ವನ್ ಪಿತರತನ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಅಜರ ಅಂದ್ರೆ ಮುಪ್ಪಿಲ್ಲದವರು, ಜರ ಅಂದ್ರೆ ಮುಪ್ಪು, ಮುಪ್ಪಿಲ್ಲದವರು ಅಂತ ಅರ್ಥ. ಹನುಮಂತನಿಗೆ ಮುಪ್ಪಿಲ್ಲ, ಅದಕ್ಕೇನು ಗುರುತು ಅಂದ್ರೆ ನೋಡ್ ನನ್ನ ರೂಪ ನಿಂತ್ಕೊಂಡ್ಬಿಟ್ಟಂತೆ ಹನುಮಂತ. ನೋಡ್ತಾನೆ ಭೀಮಸೇನ ನೋಡಿದಂತ, ಅಬ್ಬಾಬಾಬಾ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟೆ. ಅದು ಕಾನ್ಸೆಪ್ಟ್ ಇಲ್ಲ, ಇಬ್ಬರಿಗೆ ಮಾತ್ರ ಇರೋದು. ಸೊ ಹನುಮಂತ ಸರ್ವೋತ್ತಮನಾದ ಪರಮಾತ್ಮನಿಗೆ ವಿಶ್ವರೂಪ ಇದೆ, ಜೀವೋತ್ತಮನಾದ ಹನುಮಂತನಿಗೆ ವಿಶ್ವರೂಪ ಇದೆ, ಇನ್ಯಾರಿಗೂ ವಿಶ್ವರೂಪದ ಕಾನ್ಸೆಪ್ಟ್ ಇಲ್ಲ. ಅದನ್ನ ನೋಡಿ ಸ್ವತಃ ಭೀಮಸೇನೇ ಭಾರಿ ದೊಡ್ಡ ರೂಪ. ಅದೆಲ್ಲ ನೋಡ್ತಾ 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 ನಮಗೆಲ್ಲ ಒಂದು ಡೌಟ್ ಬರುತ್ತಲ್ಲ, ಅಂತ ಡೌಟ್ ಭೀಮಸೇನ ಕೇಳ್ತಾನೆ ಹನುಮಂತನ. ಅಣ್ಣ ನನಗೊಂದು ಸಂಶಯ ಬಂತೀಗ, ನೀನು ನೋಡಿದ್ರೆ ಇಷ್ಟು ದೊಡ್ಡ ವ್ಯಕ್ತಿ ನೀನೀಗ, ಎಷ್ಟು ಎತ್ತರ ಇದ್ದೆ ಏನಗತಿ, ನನಗೊಂದು ಸಂಶಯ, ಇಷ್ಟು ದೊಡ್ಡ ವ್ಯಕ್ತಿಯಾದ ನೀನು, ಇಷ್ಟು ಸಮರ್ಥನಾದ ನೀನು, ಲಂಕೆ ಹೋದಾಗ ನೀನೇ ರಾವಣ್ಣ ಕೊಲ್ಲಿಲ್ಲ ಅಂತ ಕೇಳ್ತಾನೆ. ನೀನೇ ರಾವಣ್ಣ ಕೊಲ್ಲಿಲ್ಲ, ಸುಮ್ಮನೆ ಅಶೋಕನ ಧ್ವಂಸ ಮಾಡಿಬಿಟ್ಟು ಬಂದ್ಬಿಟ್ಟಿಯಲ್ಲ, ನೀನೇ ಕೊಂದ್ರೆ ಕೆಲಸ ಮುಗಿಹೋಗ್ತಿತ್ತಲ್ಲ ಯಾಕೆ ಅಂತ ಕೇಳಿದ್ರೆ ನಮಗೆಲ್ಲರ ಬಸ್ತೆ ಉತ್ತರ ಅದು. ಆಗ ಹನುಮಂತ ಹೇಳ್ತಾನೆ, ಹನುಮಂತನೆ ಗೊತ್ತದು, ಹನುಮಂತನ ಬಾಯಲ್ಲೇ ಹೇಳಿಸ್ಬೇಕು ಜನಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿಸಿದ್ದೇನಂತೆ. ಹನುಮಂತ ಹೇಳ್ತಾನೆ, ಹೌದು ಹಾಗೆ ಮಾಡೋ ಶಕ್ತಿ ನನಗಿತ್ತು, ಇದನ್ನು ಕೈಲಿ ಆಗ್ಲಿಲ್ಲ ಬಿಟ್ಬಿಟ್ಟೆ ಅಂತ ಹೇಳೋದಿಲ್ಲ, ನನ್ನ ಕೈಲಿ ಆಗುತ್ತೆ, ನನ್ನ ಶಕ್ತಿ ಇದೆ, ಶಕ್ತಿ ಇತ್ತು ಕೂಡ. ಆದ್ರೆ ಯಾಕೆ ಕೊಲ್ಲಿಲ್ಲ ಅಂದ್ರೆ, ಅಪಹರಣವಾಗಿರೋದು ಜನ ತಿಳ್ಕೊಂಡಾಗ ರಾಮನ ಪತ್ನಿ ಸೀತೆಯ, ನಾನು ಬಿಡುಗಡೆ ಮಾಡ್ತೇನೆ ಜನ ಏನ್ ತಿಳ್ಕೊಳ್ತಾರೆ, ರಾಮ ಕೈಲಾಗಿರೋನು, ತನ್ನ ಹೆಂಡತಿ ಅಪಹರಣ ಮಾಡಿದ್ದು ರಾಮನ, ಯಾರೋ ಒಂದು ಹನುಮಂತ ಹೋಗಿ ಬಿಡಿಸ್ಕೊಂಡು ಬಂದ, ರಾಮನಿಗೆ ಏನು ಸ್ವಂತ ಬಿಡಿಸಿಕೊಳ್ಳೆ ಯೋಗ್ಯತೆ ಇಲ್ಲ ಅಂತ ಬೈದು ಬಿಡ್ತಾರೆ. ಆಮೇಲೆ ಆ ರಾಮನ ಕೀರ್ತಿಗೆ ಕಳಂಕ ಬರಬಾರದು. ಆದ್ದರಿಂದ ನಿಧಾರ್ಯ ರಾವಣ ಸ ರಾಘವಾಯ ನಾಣ್ಯಥ, ರಾಮನಿಗೆ ಮೀಸಲು ಅಂತ ಬಿಟ್ಟು ಬಂದರೆ ಹೊರತು ನನಗೆ ಶಕ್ತಿ ಬೇಕಾದಷ್ಟಿತ್ತು, ಯುದ್ಧದಲ್ಲಿ ಪೆಟ್ಟಾಕಿದಾಗ ಅವನು ಸತ್ತಂತೆ ಬಿದ್ದನಲ್ಲ, ಅದೇ ಒಳ್ಳೆ ದೃಷ್ಟಾಂತ ಅಂತ ಹೇಳಿದನಂತೆ. ಇದು ಅರ್ಥ ಮಾಡಿಕೊಂಡ್ರೆ ರಾವಣ ಕುಂಭಕರ್ಣರನ್ನು ಕೊಲ್ತಕ್ಕಂಥ ಶಕ್ತಿ ಸ್ವಂತ ಹನುಮಂತನಿಗಿತ್ತು. ಆದರೆ ಹನುಮಂತ ತುಂಬಾ ವಿವೇಕಿ, ಯಾರು ಯಾವ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು. ರಾಮನ ಕೆಲಸ ಅಂತ ರಾಮನಿಗೋಸ್ಕರ ಬಿಟ್ಟಿದ್ದೆ ಹೊರತು ಕೈಲಾಗಲಿ ಅಂತ ಬಿಟ್ಟಿದ್ದಲ್ಲ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಹನುಮಂತನ ಸಾಮರ್ಥ್ಯದ ನಿಜವಾದ ಮತ್ತೊಂದು ಮುಖ ನಮಗೆ ಮನವರಿಕೆ ಆಗುತ್ತೆ. ಎಲ್ಲ ಕೇಳಿದ್ರೆ ಅಂತ ಅಣ್ಣ ಸ್ವರೂಪ ವಾಪಸ್ಕೊಂಡ್ಬಿಡು ನಿನ್ ಸಾಕು ಅಂತ ಹೇಳ್ತಾನೆ. ಮತ್ತೆ ಚಿಕ್ಕನ್ ಮಾಡ್ಕೊಂಡ ಮುದುಕ ರೂಪ ಇಲ್ಲೇ ಇಲ್ಲ, ಈಗ ನೋಡ್ಲಕ್ ಮುದುಕ ರೂಪ ಅಷ್ಟೇ ಹೊರತು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಂತೆ. ಅಲ್ಲ ಅಣ್ಣ, ಇನ್ನೊಂದು ವಿಷಯ ನಾನು ಕೇಳಿದ್ದೇನೆ, ಈ ಬರ್ತಾ ಬರ್ತಾ ಹೋದಂತೆ ಯುಗ ಬದಲಾವಣೆ ಆಗತ್ತೆ ಅಂತ ಕೇಳಿದ್ದೇನೆ, ಯಾವ ಯುಗದಲ್ಲಿ ಜನ ಹೇಗಿರ್ತಾರೆ ಸ್ವಲ್ಪ ಹೇಳ್ತೀಯ ಅಂತ ಕೇಳಿದ್ದೇನೆ. ಕೃತಯುಗದಲ್ಲಿ ಹೇಗಿರ್ತಾರೆ, ತ್ರೇತಾಯುಗದಲ್ಲಿ ಹೇಗಿರ್ತಾರೆ, ದ್ವಾಪರದಲ್ಲಿ ಹೇಗೆ, ಕಲಿಯುಗದಲ್ಲಿ ಹೇಗೆ ಅಂತ ಎಲ್ಲ ಹೇಳ್ತಾ ಬರ್ತಾರೆ. ಬಹಳ ಸ್ವಾರಸ್ಯವಾದ ವಿಚಾರಗಳವೆಲ್ಲ ಕೂಡ. ಆ ಜನಗಳೆಲ್ಲ ಹೇಗಾಗಿ ಆಗ್ತಾರೆ ಅಂದ್ರೆ ಒಂದು ಮಾತು ಹೇಳ್ತಾರೆ ಅಲ್ಲಿ, ಆ ಶ್ಲೋಕ ಈ ಶ್ಲೋಕ ಬರೋದು ಅಲ್ಲಿ. ಅಟ್ಟಶೂಲಾಹ ಜನಪದಾಹ, ಇದು ಮಹಾಭಾರತದ ಶ್ಲೋಕ ಅದು ಒಂದು. ಅಟ್ಟಶೂಲಾಹ ಜನಪದಾಹ, ವಾದಿರಾಸವಳು ಅರ್ಥ ಬರೀತಾರೆ ಅದಕ್ಕೆ, ಒಗಟಿರ ಶ್ಲೋಕ ಅದು ಒಂದು. ಅಟ್ಟಂ ಅನ್ನಮಿತಿ ಪ್ರೋಕ್ತಂ, ಅಂದ್ರೆ ಕಲಿಯುಗದಲ್ಲಿ ಅನ್ನ ಮಾರ್ತಾರೆ ಅಂತ ಹೇಳ್ತಾರೆ. ಭಾರಿ ಇಂಟ್ರೆಸ್ಟಿಂಗ್ ಅದು. ಬೇರೆ ಯಾವುದರಲ್ಲೂ ಅನ್ನ ಮಾರೋದಲ್ಲ ಅದು ಒಂದು. ಅನ್ನ ನೀರು ಅಂದ್ರೆ ಬಡ, ಎಂಥ 50 ಹಳ್ಳಿಗಳಿಗೆ ಹೋದ್ರೆ ಅವ್ರು ಎಂಥ ಬಡವನಾಗಿರಲಿ ಅವನು ತನ್ನ ಪ್ರೀತಿಯಿಂದ ಬಹಳ ಒತ್ತಾಯದಿಂದ ಕೊಡ್ತಾನೆ ಹೊರತು ಅದು ಮಾರೋದಿಲ್ಲ. ಅದು ಪಟ್ಟಕ್ಕೆ ಬಂದ್ರೆ ವ್ಯಾಪಾರ ಬೋರ್ಡ್ ಹಾಕಿಬಿಡ್ತಾರೆ, ಒಂದು ಓಟಕ್ಕೆ ಇಷ್ಟೊಂದು ಬೋರ್ಡ್ ಹಾಕಿಬಿಡ್ತಾರೆ. ಅಂದ್ರೆ ಹಳ್ಳಿಗೂ ಅದಕ್ಕೆ ವ್ಯತ್ಯಾಸ ಯಾತಕ್ಕೆ ಬಂತು ಅಂದ್ರೆ ಅನ್ನ ಎಂದೂ ಮಾರಬಾರದು, ಆ ಜೀವನದ ಅವಶ್ಯಕ ವಸ್ತು ಆದ್ರಿಂದ ಮಾರಾಟ ಮಾಡಬಾರದು. ಕಲಿಯುಗದ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಅನ್ನ ಮಾರ್ತಾರೆ ಕಲಿಯುಗದ. ಹೋಟೆಲ್ ಕಾನ್ಸೆಪ್ಟ್ ಕಲಿಯುಗದಲ್ಲಿ ಒಂದೇ, ಇನ್ ಯಾವ ಯುಗದಲ್ಲೂ ಹೋಟೆಲ್ ಕಾನ್ಸೆಪ್ಟ್ ಇಲ್ಲ. ಬೇರೆ ಯುಗದಲ್ಲಿ ಯಾತಕ್ಕೆ ಹೋಟೆಲ್ ಇರಲಿಲ್ಲ ಅಂದ್ರೆ ಅವ್ರಿಗೆ ಮಾಡಕ್ ಬರ್ತಿದ್ದಿಲ್ಲ ಅಲ್ಲ, ಅನ್ನ ಮಾರಬಾರದು ಅನ್ನೋಕ್ಕೋಸ್ಕರ ಮಾಡ್ತಾ ಇತ್ತು. ಮನೆಗೆ ಎಷ್ಟು ಜನ ಬೇಕಾದ್ರೂ ಬರಲಿ, ಎಂತ ಬಡವನಾಗಿರಲಿ, ಕಂಡವರು ಬೇಡಿಯಾದ್ರೂ ಅನ್ನ ಹಾಕ್ತಿದ್ರೆ ಹೊರತು ದುಡ್ಡು ತಗೊಂಡು ಅನ್ನ ಹಾಕ್ತಿರ್ಲಿ. ಕಲಿಯುಗದಲ್ಲಿ ಮಾತ್ರ ವ್ಯಾಲ್ಯೂ ಸೇವ್ಸ್ ಇರೋದಿಲ್ಲ, ಕಲಿಯುಗದಲ್ಲಿ ಏನೇನೋ ಮಾಡ್ತಾರೆ. ಅಲ್ಲೊಂದು ಮಾತ್ರ, ಸ್ತ್ರೀಯಶ್ಚ ಕೇಶಶೂಲಿನ್ಯ ಅಂತ ಬರೀತಾರೆ, ಹೆಂಗಸರಿ ಕೂದಲು ಕಂಡ್ರಾಗೋದಿಲ್ಲ ಅಂತ ಕಲಿಯುಗದಲ್ಲಿ ಭಾರಿ ವಿಶೇಷ. ಅವನ್ನ ಮಾರ್ತಾರೆ ಅಂತ ಹೇಳ್ತಾರೆ, ಅನೇಕರಿಗೆ ಗೊತ್ತಿಲ್ಲ. ಕೂದಲು ಕಟ್ ಮಾಡಿರ್ತಾರೆ, ಚೌಡಿ ಕೂದಲಾಗಿ ಇನ್ನೊಬ್ಬರು ತಲೆಗೆ ಹೋಗುತ್ತೆ ಪಾಪ. ಇವ್ರು ಕಟ್ ಮಾಡಿ ಹಾಕಿಬಿಡ್ತಾರಂತೆ, ಬಾಬ್ ಕಟ್ಟಿಂಗ್ ಕಾನ್ಸೆಪ್ಟ್ ಇರುತ್ತೆ ಅದರೊಳಗೆ. ಅದರೊಳಗೆ ನಿಜವಾದ ಅರ್ಥದೊಳಗೆ ಅವ್ರು ಹೆಚ್ಚು ಕೂದಲಿಟ್ಟಿರೋದು ಇಷ್ಟಪಡೋದಿಲ್ಲ. ಅಂದ್ರೆ ಕಲಿಯುಗದ ಜನಗಳ ಸ್ವಭಾವ ಭಾರಿ ವಿಚಿತ್ರವಾದದ್ದು. ಶಿವಶೂಲಾಹ ಚತುಷ್ಪಥ, ವೇದಗಳನ್ನ ಸರ್ಕಲ್ ಅಲ್ಲಿ ಮಾರ್ತಾರೆ ಅಂತ ಬರೀತಾರೆ. ಚತುಷ್ಪಥ ಅಂದ್ರೆ ಸರ್ಕಲ್ ಅಂತ ಅರ್ಥ, ನಾಲ್ಕು ಹಾದಿ ದೇರಸ ಆಗ. ಅಲ್ಲಿ ಶಿವಶೂಲಾಹ ಅಂದ್ರೆ ಶಿವ ಅಂದ್ರೆ ಶಾಸ್ತ್ರ ವೇದಗಳು ಅಂತ ಅರ್ಥ. ಅವನ್ನ ಮಾರಾಟ ಮಾಡ್ತಾರೆ. ಪುರಂದರದಾಸ ಬರೀತಾರೆ, ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ, ಶಾಸ್ತ್ರ ಪಾಠಕ್ಕೆಂದು ಹಣಕಾಸು ತಗೊಳ್ಬಾರದು ಅಂತ ಶಾಸ್ತ್ರ. ಆದ್ರೆ ಇವತ್ತು ಎಲ್ಲದಕ್ಕೂ ಕಮರ್ಷಿಯಲ್ ಆದ್ರಿಂದ ಅದಕ್ಕೂ ಕೇವಲ ಮಾರಾಟದ ವ್ಯವಸ್ಥೆ. ಮಾರಾಟ ಮಾಡೋದು ಯಾರು ಬಂದರೂ ಸರಿಯಾಗಿ ಹೇಳಕ್ ತಯಾರು ನಾವು, ಅರ್ಹತೆ ಕಾನ್ಸೆಪ್ಟೇ ಇಲ್ಲ. ಆದರೆ ಅರ್ಹತೆ ಇಲ್ಲದವ್ರಿಗೆ ಹೇಳಬಾರದು, ಇದ್ದವರಿಗೆ ಅದು ಅನುಗ್ರಹ ಉಪದೇಶ ಮಾಡಬೇಕೇ ಹೊರತು ವ್ಯಾಪಾರ ಮಾಡಬಾರದು ಅಂತ ಶಾಸ್ತ್ರ. ಇದೆಲ್ಲ ಹನುಮಂತ ಹೇಳ್ತಾ ಹೋಗ್ತಾನೆ. ಕಲಿಯುಗದ ಜನಗಳು ಯಾವುದನ್ನು ಗಮನಿಸೋದಿಲ್ಲ, ಅವರಿಗೆ ಹಣ ಒಂದೇ ಸರ್ವಸ್ವ ಅಂತ ಹೇಳ್ತಾರೆ. ನಮ್ಗೆ ಈಗಿನ ಕಾಲಕ್ಕೆ ಸತ್ಯ ಆಗೋಗ್ಬಿಟ್ಟಿದೆ ಅದು ಒಂದು. ಎಷ್ಟೋ ಜನ ತಂದೆ ತಾಯಿ ಬಂಧುವರು ಎಲ್ಲರ ಬೀದಿ ಬೀದಿ ಸಾಕಿರ್ತಾರೆ ಹೆಚ್ಚಿಕೊಂಡು, ಅವನಿಗೆ ಹಣಕಾಸಿನ ಲೆಕ್ಕ ಅಷ್ಟೇ ಯೋಚನೆ ಮಾಡ್ತಾನೆ ಹೊರತು ಬೆಲೆ ಕಟ್ಟಲಿಕ್ಕೆ ಹೋಗೋದಿಲ್ಲ. ಅವ್ರು ಮಾಡಿದ ಉಪಕಾರ ಭಾರಿ ಮಾಡಿದ್ದಾರೆ ತಂದೆ ತಾಯಿ ಅಂತ ಕೇಳಿದ್ರೆ ಎಷ್ಟು ಡಾಲರ್ಸ್ ಮಾಡಿರ್ಬೋದು ಕೇಳ್ತಾರೆ. ಆ ಡಾಲರ್ ಲೆಕ್ಕ ಒಂದೀಗ ಈ ಡಾಲರ್ ಬಿಸಾಕ್ತೀರಿ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅವನಿಗೆ ಪ್ರೀತಿ ಭಾವನೆಗಳು ಅದರಲ್ಲಿ ಇರತಕ್ಕಂಥ ಗೌರವ. ಮಾತೃದೇವೋ ಭವ ಪಿತೃದೇವೋ ಭವ, ದಿನೇ 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 ಫಾಸ್ಟ್ ಕಡಿಮೆ ಆಗ್ತಿರೋ ಕಾಲ ಇದು. ಒಂದು 50-30 ವರ್ಷದೊಳಗೆ ಗುರುತು ಸಿಗಲಾದಷ್ಟು ಬದಲಾಗಿರ್ತಕ್ಕಂಥ ಕಾಲ ಇದು. ಹನುಮಂತ ಅದೆಲ್ಲ ಹೇಳ್ತಾ ಬರ್ತಾನೆ. ನೋಡಿದ್ರೆ ಯಾರು ಇವತ್ತೊಂದು ಬರ್ದಾರೆ ಅಂತ ಕಾಣಿಸ್ಬೇಕು, ಅಷ್ಟು ಲೇಟೆಸ್ಟ್ ಐಡಿಯಾಸ್ ಎಲ್ಲ ಅದರಲ್ಲಿ. ನಾವು ನಡೀತಿರೋದೆಲ್ಲ ಹನುಮಂತ ಅಲ್ಲಿ ವರ್ಣನೆ ಮಾಡ್ತಾ ಬರ್ತಾನೆ. ಇದೆಲ್ಲ ಭೀಮಸೇನೆ ಕೇಳಿದ್ದೆ ಆದ್ರೆ ಯಾತಕ್ಕೆ ಅಂತ ಕೇಳಿದ್ರೆ, ಮುಂಜಾನ ಭೀಮಸೇನ ಹನುಮಂತ ಸರ್ವಜ್ಞ ಅಂತ ಜನ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಹನುಮಂತ ಸರ್ವಜ್ಞ ಮುಂದಾಗ ನನಗೆ ಗೊತ್ತಾರಾಯ, ಇವತ್ತು ನಾನಿದ್ದೇನೆ ಅಂತ ಹೇಳ್ಬೋದಾಗಿತ್ತಲ್ಲ. ಮುಂದೆ ಹನುಮಂತ ಈಗ ಆಗುತ್ತೆ ಅಂತ ಹೇಳ್ತಾನೆ. ಆದ್ದರಿಂದ ಹನುಮಂತ ಪೂರ್ಣ ಪ್ರಜ್ಞ ಅಂತ ಅರ್ಥ. ಹನುಮಂತ ಪೂರ್ಣ ಪ್ರಜ್ಞ ಅನ್ನೋ ರಿವಾತ್ ಆಗತ್ತೆ, ಎಲ್ಲ ಮುಗಿತಂತೆ. ಹನುಮಂತ ನಾನು ಉದ್ದೇಶಪೂರ್ವಕ ಕೂತಿದ್ದೆ ಇಲ್ಲಿ ನಿನಗೋಸ್ಕರ ಅಂತ ಭೀಮಸೇನೆ ಹೇಳಿದರೆ, ಉದ್ದೇಶಪೂರ್ವಕ ಕೂತಿದ್ದೆ. ಈ ದಾರಿ ಇದೆಯಲ್ಲ, ಈ ದಾರಿ ಮನುಷ್ಯ ಹೋಗ್ತಕ್ಕಂಥ ದಾರಿ ಅಲ್ಲ, ಮನುಷ್ಯ ಹೋಗ್ತಕ್ಕಂಥ ದಾರಿ ಅಲ್ಲ, ಅದಕ್ಕೆ ನಿನಗೆ ಹೇಳಲಿಕ್ಕೆ ಅಂತ ಕೂತಿದ್ದೆ ಅಷ್ಟೇ ಅಂತ ಹೇಳಿದ್ರೆ. ಮನುಷ್ಯ ಹೋಗೋ ದಾರಿ ಅಲ್ಲ ಹೋಗುವಂತಲೇ ಮನುಷ್ಯ ಅಲ್ಲ ಅಂತ ಒಪ್ಕೊಂಡಾಗಲ್ಲ. ಮನುಷ್ಯ ಹೋಗೋ ದಾರಿ ಅಲ್ಲೇ ಹೋಗ್ತಾ ಇದ್ದಿದ್ರೆ ಹೋಗು, ಮನುಷ್ಯ ಹೋಗೋ ದಾರಿ ಅಲ್ಲ ಅಷ್ಟೇ, ದೇವತೆಗಳು ಹೋಗೋ ದಾರಿ. ಅದನ್ನೇ ಆಚಾರ್ಯ ನರಾಗಮ್ಯಾಂ ನಡಿನೀಮೇತ್ಯ ಅಂತ ಬರೀತಾರೆ. ಮನುಷ್ಯರಿಗೆ ದುರ್ಗಮವಾದ ಸ್ಥಳ, ಮುಂದೆ ಹೋಗು, ಅಪಾಯ ಭಾರಿ ಇದೆ, ನಿನಗಂತೂ ಯೋಚನೆ ಇಲ್ಲ, ನಾನೇನು ಬರ್ತೇನೆ ಅಂತ ಹನುಮಂತ ಇಷ್ಟೊತ್ತ ಕೂತು ಹನುಮಂತ ಬಾಳ ಕೂಡ ಹೇಳ್ಕೊಳಕ್ಕಾಗಲಿಲ್ಲ ಅಂತ ಕೂತಿದ್ನಲ್ಲ, ಅದೃಶ್ಯನಾಗಿ ಹೊರಟೇ ಬಿಟ್ಟಂತೆ, ಮಾಯಾಗಿ ಹಾರಿಬಿಟ್ಟಂತೆ. ಇದು ಬಹಳ ಮುಖ್ಯ ಇದೆ. ಹನುಮಂತನ ಮುಖ್ಯ ವಾಸಕ್ಷೇತ್ರ ಬದರಿ ಅಂತ ವರ್ಣನೆ ಮಾಡುತ್ತಾನೆ. ಬದರಿಯಲ್ಲಿ ಹನುಮಂತನ ವಾಸಸ್ಥಾನ ಮಾನಸ್ಥಳ, ಅಲ್ಲೇ ಆತ ಭೀಮಾ ಹನುಮಂತರ ಸಮಾಗಮ ಆಯಿತು, ಹನುಮಂತ ಮುಂದೆ ಹೊರಟ. ಇಲ್ಲಿ ಭೀಮ ಕಡಿಮೆ ಹನುಮಂತ ಹೆಚ್ಚು, ಹನುಮಂತ ಹೆಚ್ಚು ಭೀಮ ಕಡಿಮೆ ಪ್ರಶ್ನೆ ಏನೂ ಇಲ್ಲ. ಇಬ್ಬರು ಕೂಡ ಒಂದೇ ವಾಯುವಿನ ಎರಡು ರೂಪಗಳಾದ್ದರಿಂದ ಅವರು ಲೋಕಕ್ಕೆ ಒಂದು ವಿಶೇಷ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ಅಷ್ಟೇ ಹೊರತು ಬೇರೆ ಇಲ್ಲ ತಿಳ್ಕೊಂಡ್ರೆ ಸಾಕು. ಇನ್ನು ಭೀಮಸೇನ ಮುಂದೆ ಏನ್ ಮಾಡ್ತಾನೆ ಭಾರಿ ಇಂಟ್ರೆಸ್ಟಿಂಗ್. ಇವತ್ತು ಹೊತ್ತಾಗ್ಬಿಟ್ಟೆ, ನಾಳೆ ದಿವಸ ಸೌಗಂಧಿಕ ಪುಷ್ಪ ಹೇಗೆ ತರ್ತಾನೆ, ಅಲ್ಲಿ ಏನೇನ್ ನಡೆಯುತ್ತೆ, ಮುಂದೆ ಏನೇನಾಗುತ್ತೆ, ಅಲ್ಲಿ ನಾವು ತುಂಬಾ ಕೇಳಿದಿರೋ ವಿಷಯಗಳೇ ಜಾಸ್ತಿ ಇರೋದು, ಅದೇನೋ ಮೊದಲು ನಾಳೆ ನೋಡೋಣ ಅಂತ ಹೇಳ್ತಾ ತುಂಬಾ ಜನ ರಾಮಾಯಣ ಮೊನ್ನೆ ಕ್ಯಾಸೆಟ್ ಆಯ್ತಲ್ಲ ಅವ್ ಬೇಕು ಅಂತ ಹೇಳಿ ಎಷ್ಟೋ ಜನ ಕೇಳಿದವರಿದ್ರು. ಅದನ್ನ ಮಾಡಿ ಅವರ ಯಾರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಇನ್ನು ಎಲ್ಲ ತಗೊಂಡಿಲ್ಲ, ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಅಡ್ವಾನ್ಸ್ ಕೊಟ್ಟವರೆಲ್ಲ ತಗೊಂಡ್ಬಿಡ್ಬೇಕು ಕ್ಯಾಸೆಟ್ನ. ಮತ್ತೆ ಯಾರು ಹೊಸ್ದಾಗ ಅಪೇಕ್ಷೆ ಪಡ್ತಾರೆ ಅವರು ಅವರಲ್ಲಿ ಹೋದ್ರೆ ಸಿಗುತ್ತೆ, ಹೊಸ್ದಾಗ ಕ್ಯಾಸೆಟ್ ಬೇಕಾದರೂ ಸಿಗುತ್ತೆ, ಅದು ಸಂಪರ್ಕ ಮಾಡಬಹುದು. ಜೊತೆ ಮಹಾಭಾರತದ ಕ್ಯಾಸೆಟ್ ಕೆಲವರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಆಯಾ ಈಗರು ಏನೇನಾಗಿದೆ ಅದಿಷ್ಟು ಕೂಡ ರೆಡಿ ಇದೆ. ಕ್ಯಾಸೆಟ್ ವಿಚಾರ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅನೇಕ ಜನ ಕ್ಯಾಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ಕುತ್ಕೊಂಡು ಮಾತ್ಕೊಂಡ್ಬಿಡ್ತಾರೆ, ಕ್ವಾಲಿಟಿ ಏನು ಸರಿ ಇರಲಿಲ್ಲ ಅದ್ರೊಳಗೆ, ಸರಿ ಅವ್ರಿಗೆ ಕೇಳೋದಿಲ್ಲ ಅರಿತಿ ಇರುತ್ತೆ. ಆ ಇನ್ನೊಬ್ಬ ಯಾರು ಮತ್ತೆ ಕಾಪಿ ಮಾಡ್ತಾರೆ, ಮತ್ತೊಬ್ಬ ಮಾಡ್ತಾರೆ, ಏನೇನು ಕೆಲಸದಿಲ್ಲ ಸರಿಯಾಗಿ. ಅದೇ ಕೆಲವರಂತೂ ಗೊತ್ತಿಲ್ಲದೇನೆ ಅವ್ರ ಗಮನ ಇಲ್ಲದೆ ಮಾರಾಟ ಶುರು ಮಾಡಿಬಿಟ್ಟಿರ್ತಾರೆ, ಅದರಿಂದ ಏನೋ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಸಂಸ್ಥೆ ಕ್ಯಾಸೆಟ್ ಮಾಡೋ ವಿಚಾರ ಇಟ್ಕೊಂಡಿಲ್ಲ ಮನಸ್ಸಿನಲ್ಲಿ. ಆದ್ರೆ ಇದನ್ನ ನೋಡಿ ತುಂಬಾ ಜನ ಕೇಳಿದ್ರು, ಆದ್ರಿಂದ ಕೇಳಿದವರಿಗೆ ಮಾತ್ರ ಕೊಡೋ ವ್ಯವಸ್ಥೆಯನ್ನು ಮಾಡಿದೆ ಅಷ್ಟೇ ಹೊರತು ಅದನ್ನು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿಲ್ಲ. ಯಾರು ಅಪೇಕ್ಷೆ ಪಡ್ತಾರೆ ಅವ್ರು ತಗೊಳ್ಳೋ ಬಂದಿದೆ. ಮಹಾಭಾರತ ಇವರಿಗೆ ಆಗಿರೋದೆಲ್ಲ ಕ್ಯಾಸೆಟ್ ಆಗಿದೆ, ಬೇಕಾದವರು ಸಂಪರ್ಕಿಸಿಬಿಟ್ಟು ಅದು ಎಷ್ಟು ಏನು ವಿವರ ಪಡ್ಕೊಳ್ಬಹುದು ಅಂತ ಹೇಳ್ತಾ ನಾಳೆ ಪ್ರವಚನ ಎಂದೇನಂತೆ ಅದು 7 ಗಂಟೆಗಿಂತ ಮುಂಚೆ ಶುರುವಾಗಲ್ಲ. ಕಾರಣ ಏನಂತ ಕೇಳಿದ್ರೆ ಗುರುರಾಜರಾಯರು ಹೇಳಿದ್ರು ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಕೆಲವು ಬರೋರಿದ್ದಾರೆ, ಅದಕ್ಕೋಸ್ಕರ 7ಗಿಂತ ಮುಂಚೆ ಶುರುವಾಗಲ್ಲ, ಆದಷ್ಟು 7ಕ್ಕೆ ಸರಿಯಾಗಿ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಅನಿಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಯಃ.